भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च सोमेश्वराय सितभूतिविकस्वराय प्रेमप्रवृद्धगिरिजाहृदिभास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय। श्रीमद्भः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। जन्माद्यस्य यतो अन्वयादितरतश्चार्थेष्वभिघ्नस्वरा तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। दृष्टिस्थित्यप्ययेहानीतिरिषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्तास्तमस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಪರಮಪವಿತ್ರವಾದ ಶ್ರೀಮದ್ಭಾಗವತ ಮಹಾಪುರಾಣ ಪುರಾಣ ರಾಜ ಅಂತಕ್ಕಂಥ ಹೆಸರಿಗೆ ಪಾತ್ರವಾಗಿರತಕ್ಕಂಥ ಮಹೋನ್ನತವಾದ ಕೃತಿ. ಅದನ್ನು ಸ್ವತಃ ವೇದವ್ಯಾಸ ರೂಪದಿಂದ ಸಾಕ್ಷಾತ್ ನಾರಾಯಣನೇ ಬರೆದಿರತಕ್ಕಂಥ ಗ್ರಂಥ. ಗ್ರಂಥದ ಮಹಿಮೆ ಅತ್ಯಂತ ಅಪಾರವಾದದ್ದು. ಅದರ ಮಹಿಮೆಯನ್ನು ಶ್ರೀಮದ್ಭಾಗವತದಲ್ಲೇ ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ತಾವಂತೆ ರಾಜಂತೆ ತಾವದನ್ಯಾನಿ ಪುರಾಣಾನಿ ಸತಾಂಗಣೆ ಯಾವನ್ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಂ. ಭಾಗವತ ಎಷ್ಟು ಶ್ರೇಷ್ಠವಾದ ಗ್ರಂಥ ಅಂದರೆ ಬೇರೆ ಎಲ್ಲ ಪುರಾಣಗಳನ್ನು ಕೇಳ್ತಿರಬೇಕಾದ್ರೆ ಇದು ಭಾರಿ ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಅನ್ನಿಸ್ತಾ ಇರ್ತದಂತೆ. ಯಾವಾಗ ಭಾಗವತ ಕೇಳ್ತಾರೋ ಅಲ್ಲಿ ಮುಗೀತು, ಬೇರೆ ಯಾವ ಪುರಾಣ ನಮ್ಮ ಮುಂದೆ ಬರೋದಿಲ್ಲ. ಎಷ್ಟು ನಕ್ಷತ್ರ ಬೆಳಗಿದರೂ ಕೂಡ ಸೂರ್ಯೋದಯವಾದ ಮೇಲೆ ಒಂದು ನಕ್ಷತ್ರನ ಹೇಗೆ ಕಾಣೋದಿಲ್ವೋ, ನಕ್ಷತ್ರ ಇರುತ್ತೆ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಭಾಗವತ ಪುರಾಣ ಅತ್ಯಂತ ವಿಶಿಷ್ಟವಾದ ಕೃತಿ ಅಂತ ಹೇಳಿದ್ರು ವರ್ಣನೆ ಮಾಡಿದ್ದಾರೆ. ಅಂಥ ಭಾಗವತ ಪುರಾಣದ ಮಹಿಮೆಯನ್ನು ಶ್ರೀ ವೇದವ್ಯಾಸ ದೇವರು ಬೇರೆ ಪುರಾಣಗಳಲ್ಲೂ ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ಪ್ರಸ್ತುತ ಈ ಒಂದು ವಾರದಲ್ಲಿ ಪದ್ಮಪುರಾಣದಲ್ಲಿ ಬಂದಿರತಕ್ಕಂಥ ಶ್ರೀಮದ್ ಭಾಗವತ ಮಹಾತ್ಮ್ಯವನ್ನು ಎರಡು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಇಡೀ ಭಾಗವತದ ಮಹತ್ವ ಒಂದು ರೀತಿ, ಮತ್ತು ಸ್ಕಂದ ವೈಸ್ ಪ್ರತಿ ಸ್ಕಂದಕ್ಕೂ ಏನು ಪ್ರಯೋಜನ ಅನ್ನೋದನ್ನು ಮತ್ತೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಇಷ್ಟು ದಿವಸಗಳ ಕಾಲ ನೋಡ್ತಾ ಬಂದಿದ್ದೇವೆ. ಶ್ರೀಮದ್ ಭಾಗವತದ ವರ್ಣನೆಗೆ ಪ್ರಸಕ್ತಿ ಬಂದಿದ್ದು ನಾರದ ಮುನಿಗಳು ಸಂಚಾರ ಮಾಡ್ತಾ ಬಂದಾಗ ವಿಚಿತ್ರ ದೃಶ್ಯವೊಂದನ್ನು ಕಂಡರು. ಅದಕ್ಕಿಂತ ಮುಂಚೆ ಒಂದು ವಿಷಯ ನಡೆದಿತ್ತು. ಶುಕಾಚಾರ್ಯ ಭಾಗವತ ಹೇಳ್ತಾ ಕೂತಿದ್ದಾರೆ, ಆಗ ದೇವತೆಗಳು ಬರ್ತಾರೆ, ಅಮೃತದ ಕಲಶವನ್ನು ತರ್ತಾರೆ. ಸ್ವಾಮಿ ಇದನ್ನು ಸ್ವೀಕಾರ ಮಾಡಬೇಕು, ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ನನಗೆ ನೀವು ಭಾಗವತ ಹೇಳಬೇಕು ಅಂತ ಕೇಳಿದರೆ. ಆಗ ಶುಕಾಚಾರ್ಯ ನಕ್ರಂತೆ, ಏನು ನನಗೆ ಇನ್ನು ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೀರಾ, ಏನಿದು ಎಲ್ಲಿ ಭಾಗವತ ಎಲ್ಲಿ ಅಮೃತ ಅಂತ ಹೇಳ್ತಾರೆ, ಇದಕ್ಕೆ ಇದನ್ನು ಕೊಡೋದಾ ಅಂತ ಹೇಳ್ತಾರೆ. ನಾವು ಬೆಳ್ಳಿ ಲೋಟ ಕೊಟ್ಟು ಬಂಗಾರದ ಲೋಟ ಬಾವು ಕೊಡಿ ಅಂತ ಕೇಳಿದ್ರೆ ಯಾರು ಕೊಡ್ತಾರ? ಭಾಗವತವನ್ನು ಹೇಳೋದಕ್ಕೆ ಯಾವುದು ಪ್ರತಿಫಲದ ಒಂದು ಪ್ರತಿಫಲ ನಿರೀಕ್ಷೆ ಮಾಡಬಾರದು, ಬೆಲೆ ಕಟ್ಟಬಾರದು. ಹಾಗೆ ಕೊಟ್ಟರೆ ತಪ್ಪಲ್ಲ, ಬೆಲೆ ಕಟ್ಟಿ ಕೊಟ್ಟರೆ ಭಾರಿ ತಪ್ಪದು ಅಂತ ಹೇಳಿದಾಗ ದೇವತೆಗಳು ಬಂದಿದ್ದು ಅದಕ್ಕೆ ಅದ್ರ ಮಹಿಮೆ ಶುಕಾಚಾರ್ಯಪಾಯಿಂದ ಬರಲಿ ಅಂತಲೇ ಹೇಳೋದಕ್ಕೆ ಬಂದಿದ್ದು. ದೇವತೆಗಳು ಅಜ್ಞಾನಿಗಳಲ್ಲ, ಅದ್ರ ಮಹಿಮೆ ಹೇಳಬೇಕು ಅಂತ ಹಾಗೆ ಬಂದಿದ್ದರು. ನಾರದರು ಅದನ್ನು ತೋರ್ಸೋಕ್ಕೋಸ್ಕರ ಸಂಚಾರ ಮಾಡ್ತಾ ಬಂದಾಗ ವಿಚಿತ್ರ ದೃಶ್ಯ ಕಂಡರು. ಒಬ್ಬ ತರುಣಿಯಾದ ತಾಯಿ, ವೃದ್ಧರಾದಂಥ ಮಕ್ಕಳು, ಒಗಟಾಯ್ತಿದ್ವು ಅಂತ. ಏನು ಹೀಗಿದ್ದಾರಲ್ಲ, ತರುಣಿ ತಾಯಿಯಲ್ಲಿ ವೃದ್ಧ ಮಕ್ಕಳೆಲ್ಲಿ, ಇದು ಯಾವ ದೃಷ್ಟಿಯಿಂದನೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಜ್ಞಾನಿಗಳಾದ ಅವರು ಲೋಕದೃಷ್ಟಿಯಲ್ಲಿ ಚಿಂತನೆ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಯಿತು, ಆ ತರುಣಿ ಭಕ್ತಿ, ವೃದ್ಧರಾಗಿರೋ ಮಕ್ಕಳು ಅಂದರೆ ಜ್ಞಾನ ಮತ್ತು ವೈರಾಗ್ಯ ಎರಡೂ ಸಹ. ಭಕ್ತಿಗೆ ತಾರುಣ್ಯ ಇದೆ, ಜ್ಞಾನ ವೈರಾಗ್ಯ ಬರೀ ವೃದ್ಧರಾಗಿಲ್ಲ, ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟೆ, ಎಚ್ಚರಿಕೆನೇ ನಮ್ಮ ಮೇಲೆ. ಆಗ ಅವ್ರಿಗೆ ಕಲಿಯುಗ ಇದು, ಒಂದು ಕಲಿಯುಗದಲ್ಲಿ ಆಗಿರೋದೇ ಹಾಗೆ. ಒಂದು ಕಡೆ ನೋಡಿದರೆ ಮೂಢಭಕ್ತಿ ಇದೆ, ಜ್ಞಾನ ವೈರಾಗ್ಯಗಳೇ ಇಲ್ಲ. ಆ ಭಕ್ತಿ ವಿಚಿತ್ರವಾದಂತಹ ಭಕ್ತಿ, ಅದಕ್ಕೆ ಬೆಲೆ ಇಲ್ಲ, ದುಃಖ ಪಡ್ತಾ ಇದ್ದಂಥ ಭಕ್ತಿ ಅದು. ಆಗ ನಾರದರು ಕೇಳ್ತಾರೆ, ತನ್ನ ಸ್ಥಿತಿ ಹೇಳ್ಕೊಳ್ತಾಳೆ ಯಾಕೆ, ನಾನು ಭಕ್ತಿ, ಇವರು ನನ್ನ ಮಕ್ಕಳು ಅಂತ ಹೇಳಿದಾಗ ನಾರದರು ಪರಿಹಾರ ಮಾಡ್ತೇವೆ ಅಂತ ಹೇಳಿ ಏನೇನೋ ಮಾಡಿದರು. ಆಗ ಒಂದು ಉಪಯೋಗ ಆಯಿತು, ಆ ಭಕ್ತಿಯ ಒಂದು ನೋವು ಪರಿಹಾರ ಆಯಿತು, ಅದರ ಆಕಾರ ಸ್ವಲ್ಪ ಬದಲಾಯಿತು, ವರ್ಚಸ್ಸು ಬಂತು. ಆದರೆ ಅವರು ಮಾತ್ರ ಹೇಳಲಿಲ್ಲ ಮಕ್ಕಳು. ಆಗ ಅವರು ವೇದಾದಿ ಗ್ರಂಥಗಳ ಪಾರಾಯಣವನ್ನು ಮಾಡಿದರು. ಆಗ ಸ್ವಲ್ಪ ಅವರಿಗೆ ಕಣ್ಣು ಬಿಟ್ಟರಷ್ಟೇ ಮತ್ತೆ ಕಣ್ಣು ಮುಚ್ಕೊಂಡ್ಬಿಟ್ರು. ಮತ್ತು ಸ್ವಲ್ಪ ಉಪಯೋಗ ಆಯಿತು, ಪೂರ್ತಿ ಉಪಯೋಗ ಆಗಲಿಲ್ಲ. ಆಗ ಅವರು ಆಶ್ಚರ್ಯಪಟ್ಟರು. ಆಶ್ಚರ್ಯರ ವಾಣಿ ಆಯ್ತಾಗ ಯಾರಾದರೂ ಯೋಚನೆ ಮಾಡಬೇಡಿ, ಇದಕ್ಕೊಂದು ಉಪಾಯ ಇದೆ, ಸಜ್ಜನರನ್ನು ಕೇಳಿ ತಿಳಿಯುತ್ತೆ ಅಂತ ಹೇಳಿದರು. ತಕ್ಷಣ ನಾರದರು ಕಂಡವ್ರನ್ನೆಲ್ಲ ಕೇಳಿದರು. ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ನಾರದರು ಕೇಳ್ತಾರೆ ಅಂದರೆ ಜನ ಗಾಬರಿ ಆಯಿತು. ಎಂಥ ಜ್ಞಾನಿಗಳು ಅವ್ರು ಕೇಳ್ತಾರೆ ಅಂದರೆ ನಾವು ಉತ್ತರ ಕೊಡೋ ವಿಷಯ ಅಲ್ಲ ಅಂತ ಕೆಲವರು ಹೊರಟರು. ಕೆಲವರು ಪಲಾಯನ ಮಾಡಿದರು, ಕೆಲವರು ಗೊತ್ತಿಲ್ಲ ಅಂದರು, ಕೆಲವರಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರು. ನಾರದರು ಸಂಚಾರ ಮಾಡ್ತಾ ಮಾಡ್ತಾ ಬದರಿಕಾಶ್ರಮಕ್ಕೆ ಬಂದರು. ಅಲ್ಲಿ ಸನಕಾದಿಗಳ ದರ್ಶನ ಆಯಿತು. ಆಗ ನಾರದರನ್ನು ಪ್ರಶ್ನೆ ಮಾಡಿದರು, ಏನು ನಾರದರ ಸಮಸ್ಯೆ ಅಂತ ಕೇಳಿದಾಗ ಅವರು ಹೇಳಿಕೊಟ್ರು, ಹೀಗಾಗಿದೆ ಭಕ್ತಿ ನಾನಾ ವೈರಾಗ್ಯಗಳ ಸ್ಥಿತಿ ಹೀಗಿದೆ, ಅದಕ್ಕೆ ಪರಿಹಾರ ಬೇಕು ಹೇಳಿ ಅಂದ ತಕ್ಷಣ ಸನಕಾದಿಗಳು ಹೇಳ್ತಾ ಇದ್ದಾರೆ. ಸನಕಾದಿಗಳಲ್ಲಿ ಸನತ್ ಕುಮಾರರು ಇದ್ದಾರೆ, ಮರಿಬಾರದು. ನಾರದರು ದೊಡ್ಡ ಋಷಿಗಳು, ಅವರಿಗಿಂತ ಸನತ್ ಕುಮಾರರು ದೊಡ್ಡವರು. ಯಾಕೆ ಇಂದ್ರ ಕಾಮನ ಅವತಾರ ಅವರು, ಆದ್ದರಿಂದ ಸನತ್ ಕುಮಾರ್ ಹೇಳ್ತಾರೆ, ನಾರದರಿಗಿಂತ ಮೇಲಿನವರು ಹೇಳ್ತಾರೆ ಅಂತ ಅರ್ಥ. ಸನತ್ ಕುಮಾರ್ ತಾರತಮ್ಯದಲ್ಲಿ ಅವರ ಮಹಿಮೆ ತಿಳ್ಕೊಂಡವರಿಗೆ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ನೀವು ಶ್ರೀಮದ್ ಭಾಗವತ ಪುರಾಣ ಅಂತ ಇದೆ, ಆ ಪುರಾಣವನ್ನು ಕೇಳಿದರೆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವೂ ಸಹ ಪುಷ್ಟವಾಗಿ ಮೇಲೆ ಕೇಳುತ್ತೆ, ಅವು ಹೇಗಿರಬೇಕು ಹಾಗೇ ಇರುತ್ತೆ ಅಂತ ವಿಚಿತ್ರವಾದಂಥ ವಿಶಿಷ್ಟವಾದಂಥ ಕೃತಿ ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡಿ ತುಂಬ ಹೊಗಳುತ್ತಾರೆ ಅದನ್ನು. ನೀವು ಹೋಗಬೇಕು, ಹರಿದ್ವಾರಕ್ಕೆ ಹೋಗಿ ನಾವು ಬರ್ತೇವೆ, ಅಲ್ಲಿ ಒಂದು ಆನಂದ ಅಂತ ಒಂದು ವನ ಇದೆ, ಅಲ್ಲಿ ನೀವು ಅದನ್ನು ಪ್ರವಚನ ಮಾಡಬೇಕು, ನಾವು ಪ್ರವಚನ ಮಾಡ್ತೇವೆ, ಆಗ ಎಲ್ಲ ಲೋಕಕ್ಕೆ ಕಲ್ಯಾಣವಾಗುತ್ತೆ ಅಂತ ಹೇಳಿದ ತಕ್ಷಣ ನಾರದರು ಹರಿದ್ವಾರಕ್ಕೆ ಬರ್ತಾರೆ. ಸನಕಾದಿಗಳು ಬಂದು ಉಪಸ್ಥಿತರಾಗ್ತಾರೆ, ಯತಿಗಳು, ಅವರು ಯತಿಗಳು, ಇವರು ಯತಿಗಳು. ಆಗ ಇಡೀ ಲೋಕವೇ ಅಲ್ಲಿಗೆ ಬಂತಂತೆ, ಎಲ್ಲ ದೇವತೆಗಳು ಬರ್ತಾರೆ, ಋಷಿಗಳು, ಮುನಿಗಳು, ಸಜ್ಜನರೆಲ್ಲ ಧಾವಿಸಿ ಬರ್ತಾರೆ. ಹರಿದ್ವಾರದಂಥ ಕ್ಷೇತ್ರ, ಸನಕಾದಿಗಳು, ನಾರದರಂಥ ಪ್ರವಚನಕಾರರು, ಗಂಗಾ ನದಿ ಅಂತ ಪವಿತ್ರವಾದ ನದಿ, ಎಲ್ಲರ ಸಮಾಗಮ, ಎಲ್ಲ ಗ್ರಂಥಾಭಿಮಾನಿ ದೇವತೆಗಳು ಬಂದರಂತೆ, ತೀರ್ಥಾಭಿಮಾನಿ ದೇವತೆಗಳು ಬರ್ತಾರೆ, ಎಲ್ಲರ ದಿವ್ಯ ಸಮಾಗಮ ನಡೆದೋಯಿತು. ಇನ್ನೇನು ಪ್ರವಚನ ಪ್ರಾರಂಭ ಆಗಬೇಕು. ಆಗ ಭಕ್ತಿ ಅಲ್ಲಿಗೆ ತನ್ನ ಮಕ್ಕಳ ಸಮೇತ ಬಂದಲಂತೆ, ಯಥಾ ಪ್ರಕಾರವಾದ ತಾರಣೆ ಬಂದುಬಿಟ್ಟಿದೆ ಮಕ್ಕಳಿಗಾಗಲಿ, ಇನ್ನು ಭಾಗವತ ಶುರುವಾಗೇ ಇಲ್ಲ, ಅಷ್ಟೊತ್ತಿಗೆ ಶಕ್ತಿ ಬಂತಂತೆ. ಎರಡು ಉಪವಾಸ ಮಾಡಿದವರಿಗೆ ಬಡಿಸ್ತಾರೆ ಅಂತಷ್ಟ ಎದ್ದು ಬಿಡ್ತಾರೆ, ಆ ಥರ ಊಟ ಆದಮೇಲೆಲ್ಲ ಎಲೆ ಹಾಕ್ತಾರೆ ಅಂತಷ್ಟು ಶಕ್ತಿ ಬಂದ್ಬಿಡುತ್ತೆ. ಹಾಗೆ ಆಚಾರ್ಯ ಹೇಳ್ತಾರೆ, ಸತ್ಯ ಜ್ಞಾನಂ ಪರೋಕ್ಷ ಪದಮಪಿ ಅಮತೇಷ್ಟ ಹೇತು ಜ್ಞಾತಮ್ಮ ಅಜ್ಞಾತಮ್ಮ. ಆಚಾರ್ಯ ಬರೀತಾರೆ, ತದಿಷ್ಟ ಸಾಧನಂ ಅಂತ ಅನುವ್ಯಾಖ್ಯಾನ ಹೇಳಬೇಕಾದ್ರೆ ಪರೋಕ್ಷ ಜ್ಞಾನವೂ ಕೂಡ ಇಷ್ಟಕ್ಕೆ ಸಾಧನ ಅಂತ ತಿಳಿಸ್ತಾರೆ. ಧಾವಿಸಿ ಬಂದರವರು, ಭಾರಿ ಖುಷಿಯಾಯಿತು. ಆಗ ಸನಕಾದಿಗಳು ಮತ್ತೆ ಕೆಲವು ಮಹಿಮೆಗಳನ್ನು ಹೇಳ್ತಾರೆ. ಭಾಗವತದ ಮಹಿಮೆಗೆ ತುಂಬ ಅನೇಕ ಕಾರಣದಲ್ಲಿ ಒಂದು ಕಾರಣ ಅಂದರೆ, ಸ್ವತಃ ಭಗವಂತನಾದ ಕೃಷ್ಣ ಪರಂಧಾಮಕ್ಕೆ ಹೊರಟಾಗ ಉದ್ಧವರು ಪ್ರಾರ್ಥನೆ ಮಾಡಿದರು, ಕೃಷ್ಣ ಮುಂದೆ ಜಗತ್ತಿನ ಗತಿ ಏನು, ಸೂರ್ಯ ಮುಳುಗಿದಾಗ ಬರೋ ಕತ್ತಲೆಯನ್ನು ಯಾವ ದೀಪವೂ ಕೂಡ ತೆಗಲಕ್ಕಾಗೋದಿಲ್ಲ, ನಮ್ಮ ಮನೆಯ ಮಟ್ಟಿಗೆ ದೀಪ ಹಾಕೋಬಹುದೇ ಹೊರತು ಸೂರ್ಯನೇ ಸಬ್ಸ್ಟ್ಯೂಟ್ ಮಾಡತಕ್ಕಂಥ ದೀಪ ಅಂತೂ ಒಂದಿಲ್ಲ. ಸೂರ್ಯ ಅಂದರೆ ಸೂರ್ಯನೇ, ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಭಾಗ ಶ್ರೀಮನ್ ಮಹಾಭಾರತದ ವಾಕ್ಯ ಆಚಾರ್ಯ ಉಲ್ಲೇಖ ಮಾಡ್ತಾರೆ ಮತ್ತೆ ಮತ್ತೆ, ಸೂರ್ಯನಿಗೆ ಸಮನಾದ ಮತ್ತೊಂದು ಜ್ಯೋತಿ ಇಲ್ಲ. ಇನ್ನು ಕೃಷ್ಣ ಮರೆಯಾದ ಮೇಲೆ ಯಾರು ಬೆಳಗಬೇಕು ಭೂಲೋಕವನ್ನು? ಇದು ಕಲಿಯುಗ ಅಂದರೆ ಗಾಢಾಂಧಕಾರದ ಯುಗ ಇದ್ದಾಗೆ, ರಾತ್ರಿ ಕಾಲ ಇದ್ದಾಗೆ. ಆಗ ಕೃಷ್ಣ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಾನು ಪರಂಧಾಮ ಕೊರಟು ಒಂದು ರೂಪ ಇಲ್ಲಿ ಇಡ್ತೇನೆ, ಎಲ್ಲಿ ಗೊತ್ತಾ, ಭಾಗವತ ಪುರಾಣ ಇಡ್ತೇನೆ, ಅದೆಲ್ಲ ಸನ್ನಿಹಿತನಾಗ್ತೇನೆ ಅಂತ ಹೇಳಿದರೆ. ಎಷ್ಟು ಸತ್ಯ ಇದೆ ಮಾತಿನಲ್ಲಿ ಅಂದರೆ, ಭಾಗವತ ಏನೋ ಅಂತ ತಿಳ್ಕೊಂಡು ಓದೋದಲ್ಲ, ಕೃಷ್ಣನ ರೂಪ ಅಂತ ಓದಬೇಕು. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಾದಿಗಳು ಅವರ ಪ್ರತಿಕೃತಿಗಳು, ರೂಪಮನ್ಯದಿವ ಧನ್ಯ ಮಾತ್ಮನಃ. ಸ್ವರಮೂಲ ಗ್ರಂಥಗಳು ಅಂದರೆ ಆಚಾರ್ಯರ ರೂಪಗಳೇ, ಭಾಗವತಾದಿ ಪುರಾಣಗಳು ಅಂದರೆ ವೇದವ್ಯಾಸರ ರೂಪಗಳು. ಅದರಲ್ಲೂ ಭಾಗವತಕ್ಕೆ ಭಾರಿ ವಿಶೇಷ, ಬ್ರಹ್ಮಸೂತ್ರ ಭಾರಿ ಶ್ರೇಷ್ಠ, ಅದು ಎಲ್ಲರೂ ಕೇಳೋಕ್ಕಾಗೋದಿಲ್ಲ, ಅದರ ವೇದಾಧಿಕಾರ ಇದ್ದವರಿಗೆ ಮಾತ್ರ. ಭಾಗವತ ಹಾಗಲ್ಲ, ಎಲ್ಲರೂ ಕೇಳಬಹುದಾದ ಗ್ರಂಥ, ಎಲ್ಲರೂ ಮನನ ಮಾಡಬಹುದಾದ ಗ್ರಂಥ, ಸಾರ್ವಜನಿಕವಾದ ಗ್ರಂಥ ಭಾಗವತ ಪುರಾಣ. ಆ ದೃಷ್ಟಿಯಲ್ಲಿ ಅದಕ್ಕೆ ಭಾರಿ ಮಹತ್ವ ಇದೆ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಇನ್ನೂ ಕೆಲವು ಹೇಳ್ತೇವೆ ಕೇಳಿ ಅಂತೇಳಿ ವರ್ಣನೆ ಮಾಡ್ತಾ ಅನೇಕ ಕಥೆಗಳನ್ನು ಹೇಳೋ ಪ್ರಸಂಗ ತಂದರು. ಅದರಲ್ಲಿ ಚಿತ್ರ ವಿಚಿತ್ರವಾದ ಸ್ಕಂದದ ಮಹಿಮೆ ಹೇಳಬೇಕಾದ್ರೆ ಚಿತ್ರ ವಿಚಿತ್ರ ಮಹಿಮೆಗಳನ್ನು ಹೇಳ್ತಾರೆ. ಮಾತೃಗಾಮಿಯಾದ ಒಬ್ಬ ಆಮೇಲೆ ಕೃತಜ್ಞನಾದವನೊಬ್ಬ, ದೇವಸ್ವ ಅಪಹರಣ ಮಾಡಿದವನು, ಭಗಿನಿಗಾಮಿ ಒಂದಲ್ಲ ಎರಡಲ್ಲ ಗುರುದ್ರೋಹ ಮಾಡಿದವನು, ಸೋತ್ತಮ ದ್ರೋಹ ಮಾಡಿದವರು, ಗೋಗಳನ್ನು ಹತ್ಯೆ ಮಾಡಿದವನು, ಗೋಗಳ ದಾನ ಮಾಡಲಿಕ್ಕೆ ಅಂತ ಹೊರಟ ದಾನ ಮಾಡದೆ ಹಾಗೆ ಹೊರಟವನು, ಅನೇಕ ಪುರಾಣ ಪ್ರವಚನ ಮಾಡ್ತಕ್ಕಂಥ ಜ್ಞಾನ ಅವಮಾನ ಮಾಡಿದವರು, ಅನೇಕ ವೈವಿಧ್ಯಮಯವಾದ ಕಥೆಗಳನ್ನು ಹೇಳ್ತಾ ಒಂದೊಂದು ಸ್ಕಂದಕ್ಕೊಂದು ಮಹಿಮೆ, ಒಂದೊಂದು ಪಾಪಗಳಲ್ಲೇ ಒಂದೊಂದು ಸ್ಕಂಧ ಇದೆ ಅಂತ ಹೇಳ್ತಾ ಎಲ್ಲ ಪಾಪಗಳ ಪ್ರತಿನಿಧಿಯಂತೆ ಪಂಚಮಹಾಪಾತಕಗಳು ಉಂಟು. ಪಂಚಮಹಾಪಾತಕ ಸ್ವರ್ಣಸ್ಥೇಯ, ಸುರಾಪಾನ, ಗುರುಪತ್ನಿ ಗಮನ ಇವೆಲ್ಲ, ಮತ್ತು ಬಹಳ ಮುಖ್ಯವಾಗಿ ಬ್ರಹ್ಮಹತ್ಯ. ಜೊತೆಗೆ ನಾಲ್ಕು ಜನರ ಜೊತೆಗೆ ಬಹಳ ಆಶ್ಚರ್ಯ ಆಗಬೇಕು, ಜನ ಅರ್ಥ ಮಾಡಿಕೊಂಡ್ರೆ ಆಶ್ಚರ್ಯವಾಗುತ್ತೆ. ಬ್ರಹ್ಮಹತ್ಯ ಮಹಾಪಾತಕ, ಸುರಾಪಾನ ಮಹಾಪಾತಕ. ಇವ ಸುರಾಪಾನ ಪಾತಕ ಅಂತಲೇ ತಿಳ್ಕೊಂಡ ಜನ, ಅದನ್ನು ಎಲ್ಲ ನೋಡಿದ್ರು ಎಲ್ಲ ಕುಡಿಯೋರೇ ಕುಡಿಯೋರೇ ಆಗೋಗ್ಬಿಟ್ಟಿದೆ ಅಂತ ಕಾಲ ಇದು. ಬ್ರಹ್ಮಹತ್ಯ, ಗುರುಪತ್ನಿ ಗಮನ, ನಾಲ್ಕು ಮಹಾಪಾತಕಗಳು. ಐದನೇ ಮಹಾಪಾತಕ ಯಾವುದು ಗೊತ್ತೇನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇವ್ರ ಜೊತೆ ಸೇರಿದ್ರೆ ಐದನೇ ಮಹಾಪಾತಕ, ಇವ್ರ ಜೊತೆ ಕಾಂಟ್ಯಾಕ್ಟ್ ಇದ್ರೆ ಸಾಕು. ಒಬ್ಬ ಮಹಾ ಗುಂಡನ ಜೊತೆಗಿದ್ರೆ ಅವನು ಗುಂಡ ಅನಿಸ್ತಾನ ಆ ಟೈಪ್ ಅಂದ್ರೆ. ಇದು ಅರ್ಥ ಮಾಡ್ಕೊಂಡ್ರೆ ಇವತ್ತು ಪಂಚಮಹಾಪಾತಕ ನಾವು ನಾಲ್ಕು ಮಾಡದೇ ಇರಬಹುದು, ಆದರೆ ಮಾಡದೇ ಇರೋ ಜೊತೆಗೆ ಇರೋದಿಲ್ಲ ಅಂತ ಹೇಳೋ ಕಾಲ ಅಲ್ಲ ಇದು. ಗೊತ್ತಿಲ್ದೋ ಗೊತ್ತಿಲ್ದೇನೋ ಅಂತ ಸ್ಥಿತಿ ಬಂದು ಹೋಗಿಬಿಡುತ್ತೆ. ಅದೆಲ್ಲ ಪರಿಹಾರ ಹೇಗಾಗಬೇಕು ಅಂದರೆ ಭಾಗವತದ ಶ್ರವಣ ಅತಿ ಶ್ರೇಷ್ಠವಾದ ಪರಿಹಾರ, ಎಲ್ಲ ಪಾಪಗಳನ್ನು ತೆಗೆದಾಕತಕ್ಕಂಥ ಒಂದು ದಿವ್ಯ ಅಮೃತಮಯವಾದಂಥ ಪರಿಹಾರ ಔಷಧಿ ಅಂತ ಹೇಳಿದಾಗ ಭಾರಿ ಸಂತೋಷವಾಯಿತು. ಅದು ಮುಂದುವರೆಸ್ತಾ ಆತ್ಮದೇವನ ಕಥೆ ಹೇಳಿದರು. ಆತ್ಮದೇವ ಒಬ್ಬ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣ, ಅವನಿಗೆ ಸಂತತಿ ಇರಲಿಲ್ಲ, ಹೆಂಡತಿ ಇದ್ಲು. ಅವಳು ಹೇಳ್ತಾಳೆ, ಸ್ವವಾಕ್ಯ ಸಾಧಿಕಾ ನಿತ್ಯಂ, ತನ್ನ ಮಾತೇ ನಡಿಬೇಕು ಅಂತಕ್ಕಂಥ ಹೆಂಡತಿಯು. ವೇದವ್ಯಾಸರು ಒಂದು ಕಡೆ ಹೇಳ್ತಾರೆ, ಯಾರ ಮನೆಯಲ್ಲಿ ಹೆಂಡತಿಯ ಮಾತೇ ನಡಿಬೇಕು ಅಂತ ಹಠ ಹಿಡಿತಾರೆ ಆ ಮನೆ ಮುಂದೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆಂದರೆ ಅವರ ಅನುಭವ ಕಡಿಮೆ, ಶಾಸ್ತ್ರಜ್ಞಾನ ಕಡಿಮೆ. ಅವರನ್ನು ನಾವು ಗುಲಾಬರಂತೆ ಕಾಣಬೇಕು ಅಂತ ಶಾಸ್ತ್ರ ಹೇಳಲಿಲ್ಲ. ಮನೆಗೆ ಯಜಮಾನ ಯಜಮಾನಿ ಇಬ್ಬರೂ ಪಾತ್ರ ಇದೆ, ನಂದೇ ನಡಿಬೇಕು ಅಂತ ಹೇಳಿದ್ರೆ ತಪ್ಪಾಯ್ತಾ. ಮೀಟಿಂಗ್ನಲ್ಲಿ ನನ್ನ ಮಾತೇ ನಡಿಬೇಕು ಅಂದರೆ ಮೀಟಿಂಗ್ ಅಲ್ಲ ಅದು. ಅಧ್ಯಕ್ಷನಾದವನು ಕೂಡ ತನ್ನ ಮಾತು ನಡೆಸೋಗಿಲ್ಲ, ಕಮಿಟಿ ಏನಾಡುತ್ತೋ ತೀರ್ಮಾನ ಮಾಡಬೇಕೇ ಹೊರತು ತನ್ನ ಮಾತು ಅಂತ ಹೇಳಿದರೆ ಅದು ಡೆಮಾಕ್ರೆಟಿಕ್ ಅಪ್ರೋಚ್ ಅಲ್ಲ. ಮತ್ತು ಮನೆಯಲ್ಲೂ ಹಾಗೇನೆ, ಯಾರ ಮಾತು ನಡಿಬೇಕು ಪ್ರಶ್ನೆ, ಯಾರು ಸರಿ ಹೇಳ್ತಾರೋ ಅವ್ರ ಮಾತು ನಡಿಬೇಕಷ್ಟೇ. ಅದ್ರ ಬಿಟ್ಟು ಸ್ವವಾಕ್ಯ ಸಾಧಿಕಾ ನಿತ್ಯಂ, ತನ್ನ ಮಾತೇ ಇರಬೇಕು. ಹಠದಿಂದ ಅವಳು ಮುಂದೆ ಬರ್ತಾಳೆ. ಕಲಹಪ್ರಿಯ, ಒಳ್ಳೆ ವಂಶ, ಆದರೆ ಗುಣ ಸರಿ ಇರಲಿಲ್ಲ, ಅವರಿಗೆ ಮಕ್ಕಳು ಇರಲಿಲ್ಲ. ತುಂಬ ಯೋಚನೆ ಮಾಡ್ದ, ಆಗ ಕಾಡಿಗೆ ಹೋದ. ಒಬ್ಬ ಋಷಿಗಳು ಯತಿಗಳು ಸಿಕ್ಕರು, ಅವ್ರನ್ನ ಕೇಳ್ಕೊಂಡ. ಅವ್ರು ಹೇಳಿದರು, ನಿನ್ನ ಸಂತಾನ ಯೋಗ ಇಲ್ಲ ಅಂತ ಹೇಳಿದರು. ಈ ಜನ್ಮದಲ್ಲಲ್ಲ, ಏಳೇಳು ಜನ್ಮದಲ್ಲೂ ಸಂತಾನ ಯೋಗ ಇಲ್ಲ ಅಂತ ಹೇಳಿದಾಗ ಒಪ್ಪಬೇಕಾಗಿತ್ತು ಅವನು, ಆದರೆ ಒಪ್ಪದ್ರಲ್ಲಿ ಹಠ ಮಾಡ್ತಾರೆ. ಇದೇ ರೀತಿ ನಾವು ವಾದಿರಾಜ ಸ್ವಾಮಿ ಕಥೆಯಲ್ಲೇ ಕೇಳಿದೆ. ಸಂಚಾರ ಮಾಡ್ತಾ ಮಾಡ್ತಾ ಪಂಡರಪುರ ಪ್ರಾಂತ್ಯಕ್ಕೆ ಸಂಚಾರ ಹೊರಟಿದ್ರು. ಯಾರೋ ದಂಪತಿಗಳು ಬಂದರು, ನಮಗೆ ಮಕ್ಕಳಿಲ್ಲ ಕೊಡಬೇಕು ಅಂತ ಕೇಳಿದರು. ವಾದಿರಾಜ ಸ್ವಾಮಿಗಳು ನೋಡಿದರು, ನಿಮ್ಮ ಮಕ್ಕಳಾಗ ಯೋಗ ಇಲ್ಲ ಅಂತ ಹೇಳಿದರು. ಇದೇ ರೀತಿ ಕಥೆ, ತಕ್ಷಣ ಮುಂದೆ ಹೊರಟುಬಿಟ್ರು ಯಾತ್ರೆಗೆ ಅಂತ. ಅಷ್ಟೊತ್ತಿಗೆ ಏನಾಯಿತು, ಯಾತ್ರೆ ವಾಪಸ್ ಬಂದರು. ಅಷ್ಟೊತ್ತಿಗೆ ಅವನು ಬಂದ, ಒಂದು ಐದು ವರ್ಷದ ಹುಡುಗನೇ ಕರ್ಕೊಂಡು ಬಂದ. ಏನು ಅಂದರು ಜ್ಞಾನಿಗಳು ವಾದಿರಾಜ ಸ್ವಾಮಿಗಳು, ಏನು ಅಂದರು, ನನ್ನ ಮಗ ಅಂತ ಹೇಳ್ದ. ಇವರು ಚಾಲ ಅಪಹಾಸ್ಯ ಮಾಡಬೇಕಾಗಿದೆ, ಮಕ್ಕಳಾಗೋದಿಲ್ಲ ಅಂತ ಹೇಳಿದರೆ ನನ್ನ ಮಕ್ಕಳಾಗಿಬಿಡ್ತು ಅಂತ ಹೇಳಿದ. ವಾದಿರಾಜ ಸ್ವಾಮಿಗಳು ಎಷ್ಟು ದಿವ್ಯ ಜ್ಞಾನಿಗಳು, ಯುಕ್ತಿಮಲ್ಲಿಕ ಬರೆದವರು ಹೇಳ್ತಾರೆ. ಓ ಹೌದಾ, ಏನು ವಿಷಯ ಅಂತ ಕೇಳಿದ. ಅವ್ರು ಹೇಳಿದರು, ಒಬ್ಬ ಸಾಧನ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರಲ್ಲ, ಒಬ್ಬ ಸಾಧನ ಹತ್ರ ಹೋದ್ವಿ, ಅವರು ಕೊಟ್ಟರು, ನನ್ನ ಹೆಂಡತಿ ಗರ್ಭಿಣಿಯಾದ್ಲು, ಮಗು ಹುಟ್ಟೇ ಬಿಡ್ತು, ಮಗ ಯೋಗ ಇಲ್ಲ ಅಂತ ಹೇಳಿದ್ರಲ್ಲ ನೋಡಿ ಅಂತ ಹೇಳಿದ. ವಾದಿರಾಜ ಸ್ವಾಮಿಗಳು ಶಾಪ ಹಾಕ್ಬೋದಾಗಿತ್ತು ಹೇಳ್ತಾರೆ, ತುಂಬ ಕರುಣಾಳುಗಳು. ಹೌದಾ ಅಂಥೇಳಿ ಕೈಯಲ್ಲಿ ನೇರ ಹಾಕೊಂಡು ಪ್ರೋಕ್ಷಣೆ ಮಾಡಿದರು, ಆ ಮಗುನ ಮೇಲೆ ಹಾಕಿದರು. ದೊಡ್ಡ ಬ್ರಹ್ಮರಾಕ್ಷಸ ಎಂತ ಹೀಗೆ ನಿಂತ್ಕೊಂಡಂತೆ ಗಡಗಡ ನಡುಗ್ತಾ ಇವರೆಲ್ಲ ನಡುಗ ಶುರು ಮಾಡಿದ್ದಾರಾಗ. ವಾದಿರಾಜ ಸ್ವಾಮಿ ಹೇಳ್ತಾರೆ, ಸ್ವಾಮಿ ಏನು ಅಂತ ಅವ್ರು ಕೇಳಿದ ತಕ್ಷಣ ನೀನೇ ಹೇಳು ಅಂತ ಹೇಳಿದ್ರಂತ ರಾಕ್ಷಸ. ಅದು ಹೇಳ್ತಾರೆ, ನೀವು ಹೋದ ಸಾಧು ಮಂತ್ರವಾದಿಯವರು, ಅವನು ನನ್ನನ್ನು ಇವರು ಮಗನಾಗಿ ಹುಟ್ಟು ಅಂತ ಹೇಳಿದ, ಆಮೇಲೆ ಇವ್ರನ್ನ ಕೊಂದು ತೊಗೊಂಡು ಬಾ ಎಲ್ಲ ತಿನ್ನೋಣ ಅಂತ ಹೇಳಿದ್ದಾನೆ, ನಾನು ಕಾಯ್ತಾ ಇದ್ದೆ ದೊಡ್ಡವನಲ್ಲಿಗೆ ಅಂತ ಹೇಳಿದ್ದೆ. ತಕ್ಷಣ ಅಲ್ಲಿಂದ ಪರಾರಿ ಆಗುತ್ತೆ ಅಂದರೆ ವಾದಿರಾಜ ಸ್ವಾಮಿಗಳ ಮಾತಿಗೂ ಇಲ್ಲಿ ನಡೆದ ಮಾತಿಗೂ ಅರ್ಥ ಮಾಡಿಕೊಂಡು ಹಠ ಮಾಡಿದ್ರ ಪ್ರಭಾವ ಆಗಾಯಿತು. ದುಃಖಪಟ್ಟವನು, ಸ್ವಾಮಿ ಏನು ಗತಿ ಅಂದರೆ ಮಕ್ಕಳಾಗಬೇಕು ಯಾಕೆ ಯಾಕೆ ಹಠ ಮಾಡ್ತೀನಿ ಅಂತ ಕೇಳ್ತಾರೆ. ಹಠ ಯಾತಕ್ಕೆ ನಿನಗೆ, ಇನ್ನು ಮೋಕ್ಷ ಇಲ್ಲ ಅಂತ ನಾವು ಹೇಳಿಲ್ಲ, ಮಕ್ಕಳಿಲ್ಲ ಅಂತ ಅಷ್ಟೇ ಹೇಳಿರೋದು. ಮೋಕ್ಷಕ್ಕೆ ಮಕ್ಕಳು ಬೇಕೇ ಬೇಕು ಅಂತ ನಿಯಮ ಇಲ್ಲ, ನೆನಪಿರಲಿ. ಜ್ಞಾನ ಬೇಕೇ ಬೇಕು ಅಂತ ನಿಯಮ ಇದೆ ಮೋಕ್ಷಕ್ಕೆ, ಮಕ್ಕಳು ಬೇಕೇ ಬೇಕು ಅಂತ ನಿಯಮ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಮಕ್ಕಳಿದ್ರೆ ತಪ್ಪಲ್ಲ, ಯೋಗ್ಯರಾಗಿರ್ಬೇಕಷ್ಟೇ. ಇಲ್ಲದೆ ಹೋದ್ರೆ ಇವತ್ತು ನೋಡಿ ಪೇಪರ್ ನೋಡ್ತಿರ್ತಾ ಅಂತ ಮಕ್ಕಳಿದ್ರೆ ಏನು ಉಪಯೋಗ, ದುರ್ಯೋಧನ ಅಂತ ಮಕ್ಕಳಿದ್ರೆ ಎಷ್ಟು ಕೋಟಿ ಜನ ಇದ್ರು ಅಷ್ಟೇ, ಏನೇನೋ ಪ್ರಯೋಜನ ಇಲ್ಲ. ಆದ್ದರಿಂದ ಹಠ ಮಾಡಬೇಡ ಅಂತ ಹೇಳಿದರು, ಆಗ ಅರ್ಥ ಮಾಡಿಕೊಂಡು ಉದ್ಧಾರ ಆಗಿಬಿಟ್ಟ ಅಂತ ಹೇಳಿದ್ದಾರೆ. ಅದೇ ರೀತಿ ಕಥೆ ಇದು, ಇದು ಹಠ ಮಾಡಿದ್ದರ ಪ್ರಭಾವ ಆಯಿತು ಕೊಡ್ತೇನೆ ಅಂಥೇಳಿ ಫಲ ಮಂತ್ರಿಸಿಕೊಟ್ಟು ನೀನು ಹೆಂಡತಿ ಕೊಡು, ಅವಳು ತಿನ್ನಬೇಕು, ಒಂದು ವರ್ಷ ವ್ರತ ಮಾಡಬೇಕು, ಒಳ್ಳೆ ಮಗು ಹುಟ್ಟುತ್ತೆ ಅಂತ ಹೇಳಿದರು. ಹೆಂಡತಿ ಕೊಟ್ಟ ಅಷ್ಟೊತ್ತಳು ಬುದ್ಧಿ ಬದಲಾಯಿತು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಗಾಯತ್ರಿ ಮಂತ್ರ ಹೇಳಬೇಕಾಗಿದ್ದಿಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ದೇವಯೋನ ಪ್ರಚೋದ ಯಾಕೆ ಹೇಳಬೇಕಾಗಿತ್ತು? ಇಷ್ಟಪಟ್ಟೆ ಮಾಡ್ಬೋದಾಗಿತ್ತು. ಎಲ್ಲ ದೇವರ ಕೈಯಲ್ಲಿ, ಇಲ್ಲಿ ದೀಪ ಇದೆ, ಸ್ವಿಚ್ ಇಲ್ಲಿಲ್ಲ, ಅಲ್ಲಿದೆ. ದೀಪದ ಹತ್ರ ಸ್ವಿಚ್ ಇಲ್ಲ, ಬೇರೆ ಕಡೆ ಸ್ವಿಚ್ ಇದೆ. ಬುದ್ಧಿ ಇಲ್ಲಿದೆ, ಸ್ವಿಚ್ ದೇವರ ಹತ್ರ ಇದೆ, ಗೊತ್ತಾಯ್ತಾ? ಆ ತಾಕಿದ್ರು ಉಂಟು ಇಲ್ಲ ಹೋದ್ರಿಲ್ಲ. ದೇಯೋಯೋನಃ ಪ್ರಚೋದಯ. ಇದು ಅರ್ಥ ಮಾಡಿಕೊಂಡ್ರೆ ಭಗವಂತ ಹೇಳ್ತಾನೆ, ಬುದ್ಧಿರ್ ಬುದ್ಧಿಮತಾಮಸ್ವಿ, ಬುದ್ಧಿವಂತರು ಬುದ್ಧಿ ಕೊಡೋದು ನಾನು. ಮಹಾಲಕ್ಷ್ಮಿಗೆ ಬುದ್ಧಿ ಪ್ರೇರೇಪಣೆ ಮಾಡೋದು ನಾರಾಯಣ, ಉಳಿದವ್ರ ಪಾಡೇನು. ಬ್ರಹ್ಮದೇವರಿ ಮಾಡೋದು ಭಗವಂತ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಆಚಾರ್ಯರ ಈಶಾವಾಸ್ಯ ಭಾಷ್ಯದ ಮಂಗಲ ಶ್ಲೋಕ. ಪ್ರತಿಯೊಬ್ಬರಿಗೂ ಜ್ಞಾನಸ್ಫೂರ್ತಿ ಭಗವಂತ ಕೊಡಬೇಕು. ಅಂದ ಮೇಲೆ ಇವಳು ಬುದ್ಧಿ ಬದಲಾಗಿದೆ. ಈಗ ನನ್ನ ಮಗುವೇ ಬೇಡ ಅಂತ ಅನಿಸಿದೆ ಅವಳಿಗೆ. ನನ್ನ ಮಗು ಬೇಡ, ಮದುವೆ ಗರ್ಭಿಣಿ ಆಗೋದು, ಹೊಟ್ಟೆ ದೊಡ್ಡದಾಗೋದು, ಆಹಾರ ಕಡಿಮೆ ಆಗೋದು, ಮನೆಯಿಂದ ಓಡಾಡಲಿಕ್ಕೆ ಕಷ್ಟ ಆಗೋದು, ಎಲ್ಲ ಏನಂತೆ, ಇಡೇಬೇಡ ಅಂತ ಯೋಚನೆ ಮಾಡಿ ಅದನ್ನು ತಿನ್ನಲಿಕ್ಕೆ ಇಷ್ಟಪಡಲಿಲ್ಲ. ತಿಂದೆ ಅಂತ ಸುಳ್ಳು ಹೇಳಿದ್ಲು. ಅವಳ ತಂಗಿ ಗರ್ಭಿಣಿಯಾಗಿದ್ಲು, ನಿನ್ನ ಕಥೆ ವಿಸ್ತಾರ ನೋಡಿದ್ದೇವೆ. ಆ ಗರ್ಭಿಣಿ ಹೇಳಿದ್ಲು, ಅಮ್ಮ ಅಕ್ಕ ಯೋಚನೆ ಮಾಡಬೇಡ, ನನ್ನ ಮಗು ನಿನ್ನ ಕೊಡ್ತೇನಂತೆ, ತಿಂದು ದುಃಖ ಪಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಸಮಾಧಾನ ಮಾಡಿಲ್ಲ. ಆ ಹಣ್ಣನ್ನು ಒಂದು ಹಸುವಿಗೆ ಕೊಟ್ಟರು, ಹಸು ತಿಂತು. ಇವಳಿಗೊಂದು ಮಗು ಹುಟ್ಟಿತು, ದುಂದುಕಾರಿ ಅಂತ ಹೆಸರು. ಇವಳು ಸಾಕಲಿಕ್ಕೆ ಅಂತ ಕೊಟ್ಟರು. ಆಮೇಲೆ ಆ ಹಸುವಿ ಕೊಟ್ಟ ಹಣ್ಣು ಫಲ ಕೊಟ್ಟಿತು, ಅದು ಒಂದು ಕರು ಹಾಕಿತು. ಆದರೆ ಕರು ಮನುಷ್ಯ ಕರು, ಅದು ಒಂದು ಅದು ಕರುವಾಗಿರಲಿಲ್ಲ, ಮನುಷ್ಯನೇ. ಕಿವಿ ಮಾತ್ರ ಗೋವಿನಂತೆ ಇತ್ತು, ಗೋಕರ್ಣ ಅಂತ ಹೆಸರಾಯಿತು. ಆ ಮುನಿ ಕೊಟ್ಟ ಪ್ರಸಾದ, ಒಳ್ಳೆ ಜ್ಞಾನಿಯವನು, ಒಳ್ಳೆ ಪರಮಸಾತ್ವಿಕ ಶಿರೋಮಣಿ. ಅವನು ಬೆಳೆದ, ಇವನು ಬೆಳೆದ, ಅವನು ಅವನಾಗೇ ಬೆಳೆದ, ಇವನವನಾಗೇ ಬೆಳೆದ. ಎರಡು ಜೊತೆಗೆ ಹಾಕಿ, ಬೇವಿನ ಮರ ಹಾಕಿ, ಮಾವಿನ ಮರ ಹಾಕಿ. ಎಷ್ಟು ದೊಡ್ಡದಾದರೂ ಮಾವಿನ ಮರ ಮಾವಿನ ಮರನೇ, ಬೇವಿನ ಮರ ಬೇವಿನ ಮರನೇ. ಇದು ಆಚಾರ್ಯ ಸಿದ್ಧಾಂತ. ಜೀವಗಣ ನೀಚೋಚ್ಚ ಭಾವಂಗತಾ, ಇದನ್ನು ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಇದೆ, ಸ್ವರೂಪದಲ್ಲೇ ಯೋಗ್ಯತೆ ಬೇರೆ ಇದೆ. ಅವರು ತಕ್ಕಂತೆ ಬೆಳೆದರು. ಅವನು ಭಯಂಕರದೃಷ್ಟನಾದ, ಲೋಕಕಂಟಕನಾದ, ಮನೆಗೂ ಕಂಟಕನಾದ, ಕಂಡ ಮನೆ ಹಾಳು ಮಾಡದ, ಆಡಮಕ್ಕಳು ಭಾಳ ಬಾವಿಯಲ್ಲಿ ಹಾಕಿದ, ಕೊಂದು ಹಾಕಿದ, ದುಷ್ಟ. ಅವನಿಗೆ ಗುಂಡಾಗಳನ್ನ ಯಾರ್ಯಾರು ಹಾಕೊಳ್ಳೋಕೆ ಹೋಗೋದಿಲ್ಲ, ಪೊಲೀಸರು ಬಂದು ಕೂಡ ಹೇಳೋದಿಲ್ಲ, ಯಾಕಂದ್ರೆ ಅವ್ನು ಹೋದ ತಕ್ಷಣ ಮತ್ತೆ ಹೊಡಿತಾರೆ ಬಂದಿವರು. ಇವ್ರು ಗ್ಯಾಂಗೇ ಇರ್ತದಲ್ಲ, ಪೊಲೀಸರು 24 ತಾಸು ರಕ್ಷಣೆ ಕೊಡೋದಿಲ್ಲ, ಆದ್ದರಿಂದ ಗುಂಡಾಗಳು ದೂರ ಇರೋದೇ ವಾಸಿ ಅನಿಸ್ಬಿಡುತ್ತೆ ಜನಗಳಿಗೆ. ಅಂಥ ದುಷ್ಟವನು, ಧುಂಧುಕಾರಿ, ಮನೆಯೆಲ್ಲ ಹಾಳು ಮಾಡದ, ಪೂರ್ತಿಯಾಗಿ ಸರ್ವನಾಶ ಮಾಡಿದ, ತಂದೆ ತಾಯಿಗಳು ಹೊಡೆದನಂತ ಆಸ್ಥಿತಿಗೂ ಬಂದ. ಹೊಡೆದು ಭಾರಿ ದುಃಖ ಆಯಿತು ತಂದೆಗೆ. ಪಾಪ ಅವ್ರ ಗುಣಿಗಳು ಪಾಪ ಹೇಳಿದ್ರು, ಯತಿಗಳು ಬೇಡ ನಿನಗೆ ಮಗು ಇಲ್ಲ ಅಂತ ಹೇಳಿದರು. ನಾನು ಹಠ ಮಾಡಿದೆ, ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿದ. ಅನುಭವಿಸ್ತಾ, ಅದಕ್ಕೆ ಚಾಯ್ಸ್ ನಮ್ಮದಾಗಬಾರದು ಅಂತ ಹೇಳ್ತಾರೆ, ನೆನಪಿರಲಿ. ಫಲ ನಾವು ಕೇಳಬಾರದು, ಕೊಟ್ಟಿದ್ದನ್ನು ತಗೋಬೇಕಷ್ಟೇ. ಕೊಟ್ಟಿದ್ದನ್ನು ತಗೊಂಡ್ರೆ ಒಳ್ಳೇದಾಗ್ತದೆ, ನಾವು ಕೇಳಿದ್ದು ತಗೊಂಡ್ರೆ ಒಳ್ಳೇದಾಗತ್ತೆ ಜ್ಞಾನ ಇಲ್ಲ. ನಾವು ಇದನ್ನು ಫಾಲೋ ಮಾಡೋದು ಒಂದೇ ಒಂದು ಕಡೆಗೆ, ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಔಷಧಿ ಯಾವ ಕೊಡಲಿ ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ, ಡಾಕ್ಟ್ರೆ ವಾಸಿಯಾಗ ಔಷಧಿ ಕೊಡಿ ಅಂತೀವಿ ಹೊರತು ಆ ಬಿಳಿ ಔಷಧಿ ಕೊಡಿ, ಕೆಂಪು ಔಷಧಿ ಕೊಡಿ ಕೇಳೋದಿಲ್ಲ, ಸಿಹಿ ಕೊಡಿ ಅಂತಲೂ ಕೇಳೋದಿಲ್ಲ, ವಾಸಿ ಆಗಬೇಕಷ್ಟೇ. ಅದೇ ಆದಿರಾಜ ಸ್ವಾಮಿಗಳು ಹೇಳ್ತಾರೆ, ದೇವರನ್ನು ಏನು ಕೇಳಬೇಕು, ಏನು ಕೇಳಿದ್ರು ರಿಸ್ಕ್ ಇದೆ ಗೊತ್ತಾಯ್ತಾ. ಮಕ್ಕಳನ್ನು ಕೇಳಿ, ಗೃಹ ಪ್ರವೇಶ ಮಾಡಿ, ದೇವರೇ ಮನೆ ಕೊಡು ಅಂತ ಕೇಳಿದ, ಕೊಟ್ಟ, ಗೃಹ ಪ್ರವೇಶ ಡಮ ಅಂತ ಹೋದ. ಮನೆ ಕೇಳಿದ್ದೆ ಇರಬೇಕು ಅಂತ ಕೇಳಿಲ್ವಲ್ಲ ಅವನು. ಅದು ಎಷ್ಟು ಕೇಳಿದ್ರು ನಮ್ಮ ಬುದ್ಧಿಗಿಂತ ನಮ್ಮ ಕಡಿಮೆನೆ, ಆದಿರಾಜ ಸ್ವಾಮಿ ಹೇಳ್ತಾರೆ. ಅದಕ್ಕೆ ದೇವರು ಹಾಗೆಲ್ಲ ಕೇಳಬೇಡಿ. ಯದ್ಧಿತಂ ತವ ಭಕ್ತಾನ ಅಸ್ಮಾಕಂ ರುಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ ಕಾಯುತ ಪ್ರಭ. ಎಂಥ ಸ್ತೋತ್ರ ವಾದಿರಾಸವನು ಬರೆದರು. ದೇವರೇ ನಮಗೇನು ಬೇಕು ಅಂತ ಗೊತ್ತಿಲ್ಲ, ಏನು ಕೇಳಬೇಕು ಗೊತ್ತಿಲ್ಲ, ಅದಕ್ಕೆ ನಮ್ಗೆ ಕೇಳೋದಿಷ್ಟೇ, ಅನುಗ್ರಹ ಮಾಡು, ಒಳ್ಳೇದು ಮಾಡು ಸಾಕಷ್ಟೇ. ನಮಗೇನು ಹಿತನೋ ಅದನ್ನು ಮಾಡು. ನಾವು ಡಾಕ್ಟರ್ ಹತ್ರ ಕೇಳೋ ರೀತಿ ದೇವ್ರ ಹತ್ರ ಕೇಳೋ ಅಭ್ಯಾಸ ಮಾಡಬೇಕು. ಡಾಕ್ಟರ್ ಹತ್ರ ಸರೆಂಡರ್ ಆಗ್ತೇವೆ, ರಾಯರ ಹತ್ರ ಡಿಮ್ಯಾಂಡ್ ಮಾಡ್ತೇವೆ, ಪುತ್ರ ಪೌತ್ರ ರಾಯರ ಶುರು ಮಾಡ್ತೇವೆ. ಆ ಚಾಯ್ಸ್ ನಮಗಿರಬಾರ್ದು. ನಮಗೇನು ಕೊಟ್ಟರು ಒಳ್ಳೇದಾಗುತ್ತೋ ಕೊಡಿ ಅಷ್ಟೇ. ಇದು ಮಾತಾಡಿದರೆ ರಿಸ್ಕೇ ಇಲ್ಲ, 100% ಇದು. ಇದಕ್ಕೆ ಮಾ ಫಲೇಶು ಕದಾಚಾರ ಅಂತ ಹೇಳಿದರು. ಫಲದ ಆಯ್ಕೆ ನಮ್ಮದಾಗಬಾರದು. ನಮ್ಮ ಬುದ್ಧಿ ಸಣ್ಣದು, ಅದಕ್ಕೆ ಏನೇನೋ ತೋಚುತ್ತೆ, ಅದು ತಪ್ಪಾಗಿರುತ್ತೆ ಅದು ಅಂದ್ಕೊಂಡ. ತುಂಬ ಪಶ್ಚಾತ್ತಾಪ ಪಟ್ಟ. ಅಷ್ಟೊತ್ತಿಗೆ ಗೋಕರ್ಣ ದೊಡ್ಡವನಾಗಿದ್ದ, ಹೇಳಿದ, ಅಪ್ಪ ಯೋಚನೆ ಮಾಡಬೇಡ, ಅವ್ರಿಗಾಗಿ ಅಪ್ಪ ಆಗ್ತಾರೆ ಅಂತ ಕೇಳಬಹುದು. ಹಣ್ಣು ಬಂಧಿಸಿಕೊಟ್ಟಿದ್ದ ಅವನಿಗೆ ತಾನೇ ಮುನಿಗಳು, ಅದರಿಂದ ಹುಟ್ಟಿದ್ದರಿಂದ. ಗೋವಿನ ಮಗನಾದ್ರೆ ಇವನ ಮಗನೇ, ಇವನು ಗೋವಿನ ಮಗನಾದ್ರೆ ಇವನ ಮಗನೇ, ಆದ್ದರಿಂದ ಅಪ್ಪ ಅಂತ ಕರೆದ. ಯೋಚನೆ ಮಾಡಬೇಡ, ಇದೆಲ್ಲ ದೇವ್ರು ಒಳ್ಳೇದು ಮಾಡಿದೆ ಅಂತ ತಿಳ್ಕೊ. ದೇವ್ರು ಎಂದು ಕೆಟ್ಟದ್ದು ಮಾಡೋದೇ ಇಲ್ಲ. ನೀನು ವೈರಾಗ್ಯ ಬರಲಿಕ್ಕೆ ಸಾಧನ ಆಯ್ತಿದ್ರಿಂದ ನಿಶ್ಚಿಂತೆಯಾಗಿರು. ಒಳ್ಳೆ ಮಗನಾಗಿದ್ರೆ ಅಭಿಮಾನ ಬರ್ತಿತ್ತು, ಅಭಿಮಾನ ಬಿಟ್ಟಾಗಾಯ್ತಲ್ಲ ನಿಶ್ಚಿಂತೆ. ಹೆಂಡತಿ ಹೇಗೋ ಗಲಾಟೆ ಮಾಡ್ತಿತ್ತು, ಅಭಿಮಾನ ಹೋಗಿತ್ತು. ಮಗನ ಮೇಲೂ ಅಭಿಮಾನ ಹೋಯಿತು, ದೇವ್ರ ಬಗ್ಗೆ ಅಭಿಮಾನ ಜಾಸ್ತಿ ಆಯ್ತೀಗ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಮಕ್ಕಳು ಒಳ್ಳೆಯವರಿದ್ರೋ ನಿಶ್ಚಿಂತೆ, ಸಾಧನೆ ಮಾಡೋಕ್ಕೆ ಅನುಕೂಲ ಆಯಿತು ದೇವರ ಅನುಗ್ರಹ. ಕೆಟ್ಟವರಿದ್ರೋ ಭಾರಿ ಒಳ್ಳೆಯದಾಯ್ತು, ಅನುಭವ ಅಭಿಮಾನ ಹೋಯ್ತಲ್ಲ ಅದು ಒಳ್ಳೇದಾಯ್ತು ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಆದದ್ದೆಲ್ಲ ಒಳಿತೇ ಆಯಿತು. ದೇವರು ಒಳ್ಳೆಯದು ಮಾಡಲಿಕ್ಕೆ ಕೊಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಒಂದು ಮಾತು ಮಧ್ವಯುದ್ಧದಲ್ಲಿ ಬರ್ತದೆ. ಅಂಥವ್ರು ಇಂಥವರಲ್ಲ, ವಿಷ್ಣು ತೀರ್ಥರು ಆಚಾರ್ಯ ತಮ್ಮಂದಿರು ಗೊತ್ತಾ, ಸಾಕ್ಷಾತ್ ತಮ್ಮಂದಿರು. ಅಂತ ಮಹಾನುಭಾವರಿಗೆ ಒಂದು ದಿವಸ ಏನಾಯ್ತು ಗೊತ್ತೇನು, ಅವ್ರ ತಂದೆ ತಾಯಿ ಹೊರಟು, ಮಧ್ಯೆ ಭಟ್ರು ಹೊರಟು, ಅವ್ರ ತಾಯಿನೂ ಹೊರಟು. ವಿಧಿಭ್ರೂ ವಿಭ್ರಮ ಭ್ರಶ್ಯತ್ ಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಟ್ ಅಂತ ಮಧ್ವಯುದ್ಧದಲ್ಲಿ ಹೇಳ್ತಾರೆ. ಅವ್ರ ಮನೆಯಲ್ಲಿ ಏನೇನೋ ಆಗೋಗ್ಬಿಡ್ತು, ಎಲ್ಲ ಸಂಪತ್ತು ಹೋಯ್ತು ವಿಷ್ಣು ತೀರ್ಥರಿಗೆ, ಅವರಿವರಿಗೆಲ್ಲ ವಿಷ್ಣು ತೀರ್ಥರಿಗೆ ಎಲ್ಲ ಸಂಪತ್ತು ಹೋಯ್ತು. ಆಗ ಅವ್ರು ಏನು ಮಾಡಿದ್ರು ಗೊತ್ತಾ, ಒಳ್ಳೆ ವೈರಾಗ್ಯ ಬಂತು. ಅಣ್ಣಂದಿರ ಹತ್ರ ಹೋದರು, ನನಗೆ ಆಶ್ರಮ ಕೊಡಿ ಅಂದರು, ಪಾದಕಕ್ಕೆ ಹೋಗಿ ಬರ್ತೀವಿ ಕೊಡ್ತೀವಿ ಅಂದರು, ಬಂದು ಕೊಟ್ಟರು, ವಿಷ್ಣು ತೀರ್ಥ ಅಂತ ಹೆಸರಿಟ್ಟರು. ಎಂಥ ಮಹಾನುಭಾವರು ಗೊತ್ತಾ, ಇವತ್ತಿಗೂ ಇದ್ದಾರೆ ಮಹಾನುಭಾವರು. ಇದ್ರ ಹೋದವರ ಕಥೆ ಇವತ್ತಿಗೂ ಇದ್ದಾರೆ, ಕುಮಾರ ಪರ್ವತದಲ್ಲಿ ಇದ್ದಾರೆ. 36,000 ವರ್ಷದಲ್ಲಿ ಬರ್ತಾರೆ, ಆಚಾರ್ಯಟ ಗ್ರಂಥಗಳನ್ನು ಭೂಗತ ಮಾಡಿಕೊಂಡು ಮೇಲೆ ತೆಗಿತಾರೆ, ಮತ್ತೆ ಶಾಸ್ತ್ರವನ್ನು ಪ್ರಚಾರ ಮಾಡ್ತಾರೆ. ಅಂಥ ಮಹಾನುಭಾವರು, ಅವ್ರಿಗಾಗಿದ್ದೆಲ್ಲ ಒಳ್ಳೆಯದಕ್ಕೆ ಕಾರಣ ಆಯಿತು. ಲೋಕಕ್ಕೆ ಮತ್ತೊಬ್ಬ ದೊಡ್ಡ ಮಹಾಗುರುಗಳು ಸಿಕ್ಕಂತೆ ಯೋಗ ಬಂತು. ಅದಕ್ಕೆ ನಮ್ಮ ಇದರಲ್ಲಿ ಯೋಚನೆ ಮಾಡಬಾರ್ದು ನಾವು. ದೇವ್ರು ಏನು ಮಾಡೋ ಒಂದೇ ಗ್ಯಾರಂಟಿ, ದೇವ್ರು ಒಳ್ಳೆಯದು ಮಾಡೋದು ಅಷ್ಟೇ. ಇದು ಅನುಸಂಧಾನ ಯಾರಿಗಿರ್ತದೋ ಅವ್ರು ಬದುಕಿ ಹೋಗ್ತಾರೆ. ಅದಕ್ಕೆ ಅರ್ಥ ಮಾಡಿಕೊಂಡು ದುಃಖ ಬರ್ತಾರೆ. ದುಃಖ ರೆಮಿಡಿ ಅಲ್ಲ, ದುಃಖ ನೋವನ್ನು ಜಾಸ್ತಿ ಮಾಡುತ್ತೆ ಹೊರತು ಪರಿಹಾರ ಅಲ್ಲ. ಅದು ಅದನ್ನು ತಿಳಿಯಲಿಕ್ಕೆ ಭಾಗವತ ಓದಬೇಕು. ಭಾಗವತದ ಸಂದೇಶವೇ ಭಾಗವತದ ಮಹತ್ವದಲ್ಲೂ ಬಂದಿರೋ ಸಂದೇಶ. ತುಂಬ ಸಂತೋಷಪಟ್ಟ, ಆಯ್ತು ಹೇಳಿದ್ದು ಒಳ್ಳೇದಾಯ್ತು, ಎಲ್ಲ ಧ್ಯಾನ ಮಾಡಿದ, ದೇವರು ಸ್ಮರಣೆ ಮಾಡಿದ, ವೈರಾಗ್ಯ ಬಂತು, ಯತಿಯಾಗಿ ಸದ್ಗತಿ ಹೊರಟು ಹೋಗಿಬಿಡ್ತಾನೆ. ಅಂತೂ ಆತನೇ ಆತ್ಮದೇವ ಸದ್ಗತಿಯನ್ನೇ ಪಡೆದ. ಈ ಕಡೆ ಧುಂದುಕಾರಿ ಅವಳು ಇನ್ನೂ ಜಾಸ್ತಿ ಆಯಿತು. ತಾಯಿ ಒಬ್ಬಳೇ ಇದ್ದಾಳೆ, ಚಿತ್ರಹಿಂಸೆ ಮಾಡಿದೆ, ಮತ್ತೆ ಅವಳಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಎಂಥ ಪಾಪಿಷ್ಟ ಅಂದ್ಕೊಂಡು ಕೊನೆಗೆ ಬಾವಿ ಹಾರಿ ಆತ್ಮಹತ್ಯೆ ಅವಳು ಸತ್ತು ಹೋಗಿಬಿಟ್ಲು. ಬಾವಿ ಹಾರಿ ಸತ್ತು, ಇಲ್ಲಿ ಇಬ್ಬರಿಗೆ ಕಂಪೇರ್ ಮಾಡ್ತಾರೆ. ಗಂಡ ಯೋಗ್ಯನಾಗಿದ್ದ, ತಪಸ್ಸಿದ್ಧನಾಗಿ ಸದ್ಗತಿ ಹೊರಟ, ಅವಳು ಗಲಾಟೆ ಮಾಡ್ತಿದ್ಲಲ್ಲ, ಫಲಿತಾಂಶ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಗ ಬಂತು. ಅದಕ್ಕೆ ಹೇಳ್ತಾರೆ, ಒಳ್ಳೆಯವರಾಗಿ ಬದುಕಿದರೆ ಸದ್ಗತಿ, ಒಳ್ಳೆ ಮರಣ ಒಳ್ಳೆ ಗತಿ, ಕೆಟ್ಟವರಿಗೆ ಕೆಟ್ಟ ಮರಣ ದುರ್ಗತಿ, ಎರಡೆರಡು ಕಾದಿರುತ್ತೆ ಅಂತ ಹೇಳ್ತಾರೆ. ಕೆಟ್ಟ ಮರಣ ಸಸ್ಪೆಂಡ್ ಆಗಿ ಹೋದ ಅಂದರೆ ಪೆನ್ಷನ್ನು ಸೆಟ್ಲ್ ಆಗಲ್ಲ, ನೆನಪಿರ್ಬೇಕು. ಎರಡೆರಡು, ಒಂದು ಸಸ್ಪೆಂಡ್ ಆಗಿದ್ದ ಅವಮಾನ, ಪೆನ್ಷನ್ ಸೆಟ್ ಇನ್ನೊಂದು ಅವಮಾನ. ಅದು ಸರಿಯಾಗಿದ್ರೆ ಇದು ಆಗುತ್ತೆ ಅದು ಆಗುತ್ತೆ. ಆದರೆ ಜೀವನದಲ್ಲಿ ಯೋಚನೆ ಮಾಡಬೇಕು, ವಯಸ್ಸಾಗ್ತಾ ಬರ್ತಾ ಹೋಗುತ್ತೆ. ಸುಖ ಮರಣ ಬೇಕು ನಮಗೆ, ಸುಖ ಮರಣ ಸುಮ್ಮನೆ ಬರೋದಿಲ್ಲ, ಸಾಧನೆ ಮಾಡಿದರೆ ಮಾತ್ರ ಬರೋದು. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತೃ ಗತಿ, ದೃಢವಾದ ವಿಶ್ವಾಸ ಇರಬೇಕು. ಆಚಾರ್ಯ ಪವರೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಸ್ತ್ರೀಶೋ ದೇವಿ ಮಂಗಲ ದೇವತ. ನೆನಪಿರಲಿ, ನಾಲ್ಕು ಮಾತನ್ನು ಬಿಟ್ಟರೆ ನಮ್ಮ ಸಂಸಾರ ಪರಿಹಾರ ಮಾಡ್ತಕ್ಕಂಥ ಮತ್ತೊಂದು ಮಾತಿಲ್ಲ. ಏನು ಮಾಡಿದ್ರು ಬಂಧನನೇ. ಇವ್ರು ನಾಲ್ಕು ಗೊತ್ತಾಯ್ತು ಅಂದ್ರೆ ಮೋಕ್ಷ ಗ್ಯಾರಂಟಿ. ನಮ್ಮ ಗುರುಗಳು ಮಧ್ವಾಚಾರ್ಯರು, ಗುರುಪತ್ನಿ ಭಾರತೀ ದೇವಿ, ದೇವರು ನಾರಾಯಣ, ಮಹಾಲಕ್ಷ್ಮಿ ನಮ್ಮ ದೇವಿ. ಇವ ಅನುಸಂಧಾನ ಇತ್ತು ಅಂದರೆ ವೈಕುಂಠದ ಬಾಗಿಲು ತೆಗೆಯುತ್ತೆ. ಆ ಅನುಸಂಧಾನ ನಮಗಿರಬೇಕು. ಅವಳು ಗತಿ ಹಾಗಾಯ್ತು, ಸತ್ತೋದು. ಇವನ ಹಾರಾಟ ಇನ್ನೂ ಜಾಸ್ತಿ ಆಯಿತು. ಇಷ್ಟೊತ್ತಿಗೆ ವೇಶ್ಯ ಸಹವಾಸ ಮಾಡಿದ್ದಾರೆ, ವೇಶ್ಯರಿಗೆ ಗೊತ್ತಾಯ್ತು ಇವನು ಅಪ್ಪನೂ ಹೋದ ಅಮ್ಮನೂ ಹೋದ್ಲು, ಸಂಸಾರ ಏನೂ ಇಲ್ಲ ಇವನಿಗೀಗ. ಇವನ ಜೊತೆಗೆ ಏನು ಉಪಯೋಗ, ಉಪಯೋಗ ಏನಂತ ಯೋಚನೆ ಮಾಡಿದ್ರು. ಕೇಳಿದ್ರು ದುಡ್ಡು ಬೇಕು ಅಂತ ಮತ್ತೆ ಕೇಳಿದರು. ಅವನು ಹೋದ, ಕಳ್ತನ ಮಾಡೋಕ್ಕೆ ಶುರು ಮಾಡಿದ, ಆಮೇಲೆ ಮನೆ ಹಾಳು ಮಾಡಿದ, ಕಳ್ತನ ಶುರು ಮಾಡಿದ, ಶುರು ಮಾಡಿ ಎಷ್ಟು ಬೇಕಾದಷ್ಟು ಕದ್ದ, ತಂದುಕೊಟ್ಟ. ಅವ್ರು ಯೋಚನೆ ಮಾಡಿದ್ರು, ಸಾಕಷ್ಟು ಕದ್ದಿದ್ದಾನೆ, ಇವನು ಸಿಗ್ತಾನೆ ಗೊತ್ತು, ಇವತ್ತು ಗ್ಯಾರಂಟಿ ಸಿಕ್ಕೇ ಸಿಗ್ತಾನೆ. ಸಿಕ್ಕ ಮೇಲೆ ನಾವು ಇಲ್ಲಿ ಹೇಳ್ತಾರೆ, ನಾವು ಸಿಗ್ತೇವೆ ಆಮೇಲೆ, ನಮಗೆ ಸಂಪತ್ತು ಇಲ್ಲ, ನಾವು ಇರೋದಿಲ್ಲ, ಅದಕ್ಕೆ ಅವನು ಕೊಂದು ಹಾಕೋಣ ಅಂತ ಯೋಚನೆ ಮಾಡಿದ್ರು. ಹೇಗಿದೆ ಪತನದ ಹಾದಿ ಹೇಗಿರುತ್ತೆ ಅಂದರೆ, ವೇಶ್ಯಾ ಸಹವಾಸ ಇವತ್ತು ಹೊರಗಿನ ಜನಕ್ಕೆ ಇವೆಲ್ಲ ಅರ್ಥ ಆಗಬೇಕು, ಆಗ ಸುಖವಾಗಿ ಅವರು ದೂರ ಇರಲಿಕ್ಕೆ ಅನುಕೂಲ ಆಗುತ್ತೆ. ದುಷ್ಟರಿಂದ ಅವನು ಕೊಲ್ಲಬೇಕೊಂದು ತೀರ್ಮಾನ ಮಾಡಿದರು. ಮಲಗಿದಾಗ ಕೊರಳಿ ಪಾಶೆ ಹಾಕಿದ್ರು, ಎಳೆದರು 5 ಜನ ಅವರು. ಆದರೆ ಅವನು ಗಟ್ಟಿಮುಟ್ಟಿದ್ದ ಕೊಲ್ಲಕ್ಕಾಗಲಿಲ್ಲ. ಯೋಚನೆ ಮಾಡಿದರು, ಯಾಕೆ ಕೊಲ್ಲೋದು ಅಂತ ಯೋಚನೆ ಮಾಡಿ ಅವನು ಎಡದ ಬಾಯಿ ತೆಗೆದ್ರಲ್ಲ, ಕೆಂಡ ತಂದು ನಿಗಿನಿ ಕೆಂಡದ ಬಾಯಲ್ಲಿ ಹಾಕಿದ್ರಂತೆ. ಬಾಯಿ ಸುಟ್ಟು ಹೋಯ್ತು, ನರಳಿ ಸಾಯ್ತಾನೆ ಕೊನೆಗೆ ಅವನು ಅಂತ ಅವನು ಕೊಲೆ ಮಾಡಿ ಆಯಿತು. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕಾಯ್ತು, ಇಲ್ಲೂ ದುಃಖ ಮುಂದೇನೂ ದುಃಖ. ಕೊನೆಗೆ ಅವನು ದೊಡ್ಡ ತಗ್ಗು ತೋಡಿ ಹಾಕಿ ಮುಚ್ಚಾಕಿಬಿಟ್ಟು. ಎಷ್ಟು ಇವತ್ತು ಕೇಸಲ್ಲಿ ಸಿಟ್ಲಾಗತ್ತಲ್ಲ, ಅಷ್ಟೇ ಕೇಸ್ ಕೊಲೆ ಕೇಸ್ ಅಂತ ತಿಳ್ಕೊಬಾರ್ದು. ಎಷ್ಟೋ ಕೇಸ್ ರಿಪೋರ್ಟೇ ಆಗೋದಿಲ್ಲ, ಎಷ್ಟೋ ಕೇಸ್ ಸಿಗೋದೇ ಇಲ್ಲ. ಆದರೆ ಯಮದೂತ್ರ ಅನುಭವಿಸ್ತಾರೆ, ಹಿಡ್ತಾರೆ, ಅಲ್ಲಿ ಅನುಭವಿಸ್ತಾನೆ. ಲೋಕದಲ್ಲಿ ಎಲ್ಲ ಎಷ್ಟೋ ಮುಚ್ಚೋಗುತ್ತೆ. ಅವರು ಮುಚ್ಚಾಕಿದ್ರು ಕೇಸನ್ನು ಗೊತ್ತು, ಅವರು ಎಸ್ಕೇಪ್ ಆದರೂ ದುಡ್ಡು ಕಿತ್ಕೊಂಡು ಓಡೋಗಿ ಪರಾಯಣೆ ಮಾಡಿಬಿಟ್ಟು. ಈ ಕಡೆಗೆ ತುಂಬ ದಿವಸ ಕಡಿತಾ ಬಂತು. ಒಂದು ದೊಡ್ಡ ಪಿಶಾಚಿ ಆಗ್ತಾನ ಅವನು, ಸತ್ತವನು ಪಿಶಾಚಿ ಆದ, ಧನ ಪಿಶಾಚಿ, ಆಮೇಲೆ ಈ ಪಿಶಾಚಿ ಅಷ್ಟೆ. ಧನ ಪಿಶಾಚಿ ಅಂತ ಬೈತಾರೆ, ಹಣಕಾಸಿ ಬದುಕರೆಲ್ಲ ಪಿಶಾಚಿಗಳೇ ಆಗೋದು. ಜ್ಞಾನಕ್ಕೆ ಸೇರಿದರೆ ದೇವತೆ ಆಗ್ತಾನೆ, ಧನ ಹಿಡಿದ್ರೆ ಪಿಶಾಚಿ ಆಗ್ತಾನೆ. ಪಿಶಾಚಿಯಾಗಿ ಕಣ್ ಕಂಡು ಅಲಿತಿದ್ದಾರೆ, ಪಿಶಾಚಿ ಜನ್ಮ ನಿನ್ನೆ ಹೇಳಿದ್ದೇನೆ. ಅವರು ಸ್ವಂತ ಕೈಯಿಲ್ಲ, ಕಾಲಿಲ್ಲ, ತಿನ್ನಾಗಿಲ್ಲ, ಎರಡು ಕೈ ಇಲ್ಲದವನು ಕಟ್ಕೊಂಡು ಕೂತ್ಕೊಂಡಿರಿ, ನೀರಿದೆ ತೊಗೊಳಕ್ಕೆ ಬರೋದಿಲ್ಲ ಅವನಿಗೆ. ಇನ್ನೊಬ್ಬರು ತಂದು ಕುಡಿಸಿದ್ರೆ ಉಂಟು, ಇಲ್ಲ ಹೋದಿಲ್ಲ, ಎದುರಿಗಿರ್ಬೋದು, ಕೈ ಇಲ್ಲ ಅವನಿಗೆ, ಅಲ್ಲಿದೆ, ಹೋಗ್ಲಿಕ್ಕೆ ಬರೋದಿಲ್ಲ. ಪಿಶಾಚಿಗಳು ಅಂದರೆ ಪೂರ್ತಿ ಪರಾಧೀನ, ಭಯಾನಕ ಅವರಂತೆ ಜನ ಬರೋದಿಲ್ಲ. ಅತ್ಯಂತ ವಿಕೃತವಾದ ಚಿಂತನೆ, ಯಾರೂ ಬರೋದಿಲ್ಲ. ಒದ್ದಾಡ್ತಾ ಇದೆ ಒದ್ದಾಡ್ತಾ ಇದೆ. ಆ ಗೋಕರ್ಣ ಎಲ್ಲೋ ಸಂಚಾರದಲ್ಲಿದ್ದವನಿಗೆ ಕಿವಿ ಬಿತ್ತು, ಅವನು ಸತ್ತೋದ ಅಂತ ಅಟ್ಟೆ ಕಿವಿಗೆ ಬಿತ್ತು. ಪಾಪ ಎಷ್ಟು ಒಳ್ಳೆಯವನು, ಅವನಿಗೆ ಸದ್ಗತಿ ಆಗಲಿ ಅಂತೇಳಿ ಗಯಾಕ್ ಹೋದನಂತೆ. ಪಾಪ ಗಯಾಕ್ ಹೋಗಿ ಶ್ರಾದ್ದವನ್ನು ಮಾಡ್ತಾನೆ. ಗಯಾ ಶ್ರಾದ್ದದ ಮಹತ್ವವನ್ನು ಭಾಗವತದ ಮಹಾತ್ಮೆ ಹೇಳುತ್ತದೆ. ಗಯಾ ಶ್ರಾದ್ದ ಒಳ್ಳೆ ಶ್ರಾದ್ದವನ್ನು ಮಾಡಿದ ಅಷ್ಟೇ ಅಲ್ಲ, ದಾರಿ ಎಲ್ಲೆಲ್ಲಿ ತೀರ್ಥಕ್ಷೇತ್ರ ಬರ್ತಿತ್ತು ಎಲ್ಲ ಶ್ರಾದ್ದ ಮಾಡಿದ್ದಂತೆ. ತೀರ್ಥ ಶ್ರಾದ್ದ ಅಂತ ಹೆಸರು ಅದಕ್ಕೆ. ಜನ ತಿಳ್ಕೊಂಡಿರಬೇಕು, ಬರೀ ಬದರಿ ಮಿತ್ಯಾದಿ ಶಾಸ್ತ್ರಗಳಲ್ಲ, ಕ್ಷೇತ್ರಗಳಲ್ಲ, ಹೋದ ತೀರ್ಥಕ್ಕೆಲ್ಲ ಪಿತೃಗಳು ಬಂದಿರ್ತಾರಂತಾಗಲೇ. ಅದಕ್ಕೆ ತೀರ್ಥಶ್ರಾದ್ದಕ್ಕೆ ಆವಾಹನ ಇತ್ಯಾದಿ ಮಾಡಾಗಿಲ್ಲ, ಮೊದಲು ಬಂದುಬಿಟ್ಟಿರ್ತಾರೆ ಆಗಲೇ ಅವರು. ಅವರಿಗೆ ಮುಂದಿನ ಕೆಲಸ ಮಾಡಿದ್ರೆ ಮುಗಿದು, ಅದು ಇನ್ನು ಸ್ವಲ್ಪ ಫಾಸ್ಟ್ ಆಗ್ತದೆ, ಬೇಗ ಆಗ್ತದೆ, ಫಲ ಜಾಸ್ತಿ. ಹೋದೆಲ್ಲ ತೀರ್ಥಕ್ಷೇತ್ರ ಮಾಡಿಸಿ, ಅದು ಕನಿಷ್ಠ ಪಟ್ಟ ತರ್ಪಣ ಆದರೂ ಕೊಡಬೇಕಲ್ಲ. ಎಷ್ಟೋ ಜನ ಕೆಲಸ ಮಾಡೋದೇ ಇಲ್ಲ, ಒಂದ್ಸತಿ ಮಾಡಿದರೆ ಬಿಟ್ಟುಬಿಡ್ತಾರೆ, ಮತ್ತೆ ಮಾಡಬಾರದು. ಎಷ್ಟು ಸತ್ತು ಹೋದರೂ ಕೂಡ ಕೊಡಬೇಕು. ಮಗುಗೆ ಊಟ ಹಾಕಿರ್ತಾರೆ, ಹೊಟ್ಟೆ ತುಂಬಿತು ಅಂತ ಮರುದಿವಸ ಉಪವಾಸ ಹಾಕ್ತಾರಾ? ಮತ್ತೆ ಎಷ್ಟು ಹೊಟ್ಟೆ ತುಂಬಿದ್ರು ಮತ್ತೆ ಮರುದಿವಸ, ಮತ್ತೆ ಮರುದಿವಸ ಅಂತ ಮುಗಿತಿರ್ಲಿಕ್ಕೆ ಶುರು ಮಧ್ಯಾಹ್ನದ ಹೊತ್ತಿಗೆನೆ, ಮತ್ತೆ ರಾತ್ರಿ ಶುರು. ಸತತ ಅವರು 3 ಹೊತ್ತು ದಿವಸಕ್ಕೆ ಕೊಟ್ಟು ಬೆಳೆಸಿರ್ತಾರೆ ತಂದೆ ತಾಯಿಗಳು. ಅಂಥವರಿಗೆ ನಾವು ಶ್ರಾದ್ದ ಮಾಡೋದು ಅಂದ್ರೆ ಏನು, ಆಹಾರ ಕೊಡೋದು ಅಂತ ಅರ್ಥ. ಅವ್ರಿಗೆ ಸದ್ಗತಿ ಪ್ರಾರ್ಥನೆ ಮಾಡೋದು ತಪ್ಪಿಸ್ಲೇಬಾರದು. ಅಷ್ಟೆಲ್ಲ ಮಾಡ್ತಾನೆ. ಆಕ್ಚುಲಿ ಸ್ವಂತ ತಮ್ಮನೇನೂ ಅಲ್ಲ, ಸ್ವಂತ ಅಣ್ಣನೂ ಅಲ್ಲ, ಆದರೆ ತಾಯಿಯಂದರೆ ಪರಸ್ಪರ ಸಂಪರ್ಕ. ಅವಳ ಅಕ್ಕ ಇವಳ ತಂಗಿ ಅಷ್ಟೇನೆ. ಆ ಸಂಬಂಧದಲ್ಲಿ ಶ್ರಾದ್ದ ಮಾಡ್ತಾನೆ. ಪಾಪ ಮಾಡಿ ವಾಪಸ್ ಬಂದ, ತನ್ನ ಊರಿಗೆ ಬಂದ, ಒಂದು ಕಡೆ ಮಲ್ಕೊಂಡ. ರಾತ್ರಿ ಊರಿನ ಜನಕ್ಕೆ ಇನ್ನೊಂದು ಬಂದಿರೋದು ಗೊತ್ತಿರಲಿಲ್ಲ. ರಾತ್ರಿ ಬಂದ ಮಲ್ಕೊಂಡ. ಒಳ್ಳೆ ಮಧ್ಯರಾತ್ರಿ ಸಮಯ, ಪಿಶಾಚಿ ಬಂತದು. ಭಯಾನಕವಾದಂಥ ಇದು, ಪಿಶಾಚಿ ಹೆಸರು ಕೇಳಿದರೆ ಗಾಬರಿ ಆಗ್ತವೆ. ಅದು ರಾತ್ರಿ ಗಾಬರಿ, ಪಿಶಾಚಿ ಗಾಬರಿ, ಅಲ್ಲೇ ಬಂದರೆ ಎಷ್ಟು ಗಾಬರಿ ಆಗಬಹುದು. ಒಂದು ವಿಚಿತ್ರ ರೂಪ ತೋರಿಸಿದ ಹುಲಿಯಾಗಿ ಸಿಂಹವಾಗಿ ಏನೇನೋ ಕಾಣಿಸ್ತಾ ಇದೆ. ಒಳ್ಳೆ ಶಾಸ್ತ್ರ ಬಲ್ಲವನು, ಭಯ ಪಡಲಿಲ್ಲ ಅಂತ ಹೇಳ್ತಾರೆ. ನೆನಪಿರಲಿ, ಪಿಶಾಚಿ ಹೆಸರು ಕೇಳಿ ನೆನಪ, ಭಯ ಆಗ್ತದಲ್ಲ, ಭಯ ಆಗಲಿಲ್ಲ ಅವನಿಗೆ. ಇದನ್ನೇ ಭಗವದ್ಗೀತೆಯ 16ನೇ ಅಧ್ಯಾಯಕ್ಕೆ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಕರೀತಾರೆ. ದೈವಿ ಸಂಪತ್ತಿನ ಮೊದಲ ಲಕ್ಷಣ ಏನು ಗೊತ್ತಾ? ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ನಿರ್ಭೀತವಾಗಿ ಬದುಕೋದು ದೈವಿ ಸಂಪತ್ತಿನ ಲಕ್ಷಣ. ಭಯ ಪಡೋದಿಲ್ಲ. ಭಯ ಯಾರು ಪಡಬೇಕು ಗೊತ್ತಾ? ಯಾರು ತಪ್ಪು ಮಾಡುತ್ತಾರೋ ಭಯ ಪಡಬೇಕು. ತಪ್ಪು ಮಾಡಿದವ್ರು ಯಾಕೆ ಭಯ ಪಡೋದು? ತಪ್ಪು ಮಾಡಿಲ್ಲ ಯಾಕೆ ಭಯ ಪಡಬೇಕು? ಭಗವದ್ಭಕ್ತರು ತಪ್ಪು ಮಾಡೋದಿಲ್ಲ. ಸದಾಕಾಲ ದೇವ್ರ ಧ್ಯಾನ ಮಾಡೋರಿಗೆ ತಪ್ಪು ಮಾಡೋ ಪ್ರಸಂಗನೇ ಬರೋದಿಲ್ಲ. ಆದ್ದರಿಂದ ಅವರು ಸರಿಯಾಗಿರ್ತಾರೆ, ಭಯ ಆಗೋದಿಲ್ಲ ಅಂತ ಅರ್ಥ. ಅವನು ಪಿಶಾಚಿ ಬಂದರೂ ಭಯ ಆಗಲಿಲ್ಲ. ನಮಗೇನ ಎಲ್ಲೋ ಹೋಗ್ತಿರ್ತೇವೆ ಅಂತ ತಿಳ್ಕೊಬೋಣ. ಒಂದು ಪೊಲೀಸ್ ವ್ಯಾನ್ ಪಕ್ಕದಲ್ಲಿ ಇಲ್ಲತ್ತೆ ಬಂತು. ನಮಗೆ ಭಯ ಆಗೋದಿಲ್ಲ, ಯಾತಕ್ಕೆ ಗೊತ್ತಾ? ನಾನು ಕಳ್ತಾರ ಮಾಡಿದ್ರೆ ಸುಳ್ಳು ಹೇಳಿಲ್ಲ. ನಿಂತ್ಕೋತೇವೆ, ಬಂದ್ಬಿಟ್ಟು ಕೇಳ್ತೇವೆ, ಏನು ಬೇಕಾಗಿತ್ತು, ದಾರಿ ಬೇಕಾ ಅಂತ ಕೇಳ್ತೇನೆ. ಅದೇ ಕಳ್ಳರಾಗಿದ್ದರೆ ಪಕ್ಕದಲ್ಲಿ ಪೈ ಓಡೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಆಗಲೇ. ಅಯ್ಯೋ ಪೊಲೀಸ್ ವ್ಯಾನ್ ಗಡವ ಹೊಡ್ಕೋತಾ ಇರ್ತದೆ. ಇದು ಅರ್ಥ ಮಾಡ್ಕೊಂಡ್ರೆ ಪೊಲೀಸ್ ವ್ಯಾನ್ಗೆ ನಾವು ಹೆದರೋದಿಲ್ಲ. ಯಾಕೆ? ತಪ್ಪು ಮಾಡಿಲ್ಲ. ಇವತ್ತು ಪೊಲೀಸ್ ವ್ಯಾನ್ಗೆ ಹೆದರೋದಿಲ್ಲ ಅಂತ ತಿಳ್ಕೊತೇವೆ. ಯಮದೂತರು ಬಂದರೂ ಭಯಪಡಬೇಕಾಗಿಲ್ಲ. ಯಾತಕ್ಕೆ? ಹರಿವಾಯುಗಳನ್ನು ಹಿಡಿದವರಿಗೆ ಯಮದೂತರು ಏನು ಮಾಡ್ತಾರೆ? ಎಂದು ಭಗವಂತ ಭಕ್ತರನ್ನು ಕೈ ಬಿಡೋದಿಲ್ಲ. ಯೋಗಕ್ಷೇಮಂ ಪಹಾಮ್ಯಹಂ. ನಿರ್ಭೀತವಾಗಿ, ಇದ್ರ ಜ್ಞಾನದ ಫಲ ಇದು. ಬೇರೆ ಯಾವುದರ ರಕ್ಷಣೆ ಬರೋದಿಲ್ಲ. ಹಿಂದೆ ಹೇಳಿದ್ದೆ, ಒಬ್ಬ ಮಿಲಿಟ್ರಿ ಆಫೀಸರು, ಅವನು 60 ವರ್ಷ, ಒಂದು 8 ವರ್ಷದಲ್ಲಿ ಬಂದಿದ್ದು. ಅತ್ಕೋ ಅತ ಕೂತರು ಮನೆ ಬಂದು ಬಂದು ಏನು ಅಂತ ಕೇಳಿದೆ. ನನ್ನ ಭಯ ಆಗುತ್ತೆ, ಭಯ ಆಗುತ್ತೆ, ಮಿಲಿಟ್ರಿ ಮ್ಯಾನ್ ಆತ, ಭಯ ಆಗುತ್ತೆ, ಭಯ ಆಗುತ್ತೆ. ಯಾತಕ್ಕೆ ಅಂದರೆ ಹೆಂಡತಿ ಮಕ್ಕಳೆಲ್ಲ ಫಾರಿನಲ್ಲಿ ಇದ್ಬಿಟ್ಟಿದ್ದಾರೆ, ಒಬ್ಬನೇ ನಾನು ಇದ್ದೇನೆ, ವಯಸ್ಸಾಗ್ತಾ ಇದೆ, ಏನೋ ಒಂಥರ ಭಯ ಅಂತ ಹೇಳಿದ್ದಾರೆ. ಅಂದರೆ ಈ ಶಸ್ತ್ರ ಕಾಪಾಡೋದಿಲ್ಲ ಅಂತಾಯ್ತಲ್ಲ, ಈ ಶಸ್ತ್ರ ಕಾಪಾಡೋದಿಲ್ಲ, ಶಾಸ್ತ್ರ ಕಾಪಾಡ್ತದೆ ಗೊತ್ತಾಯ್ತಾ? ಶಸ್ತ್ರದಿಂದ ರಕ್ಷಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಣ್ಣು ಮುದುಕ ಶಾಸ್ತ್ರ ಎತ್ತಕ್ಕೂ ಬರೋದಿಲ್ಲ ಅವನಿಗೆ, ಗೊತ್ತಾಯ್ತಾ? ಬೋತ್ತೇವಲ್ಲ ಮಧ್ಯರ ಮಧ್ಯಾಹ್ನ ಬಟಬಟ ಮಧ್ಯಾಹ್ನ ವೃದ್ಧ ದಂಪತಿಗಳ ಕೊಲೆ ಏನು ಮಾಡ್ತಾರೋ, ಏನು ಮಾಡಾಗಿಲ್ಲ. ಅದಕ್ಕೆ ಈ ಶಕ್ತಿ ಹೋಗ್ತದೆ, ಆದರೆ ಭಕ್ತಿ ನಮ್ಮನ್ನು ಕಾಪಾಡ್ತದೆ. ಆ ದೃಷ್ಟಿಯಲ್ಲಿ ಅವನ ಧೈರ್ಯ ಮೆಚ್ಚಬೇಕು. ಧೈರ್ಯದ ಕೇಳ್ತಾನೆ, ಯಾರಯ್ಯ ನೀನು ಅಂತ ಕೇಳ್ತಾನೆ. ಆಗೋನು ಮಾತಾಡಕ್ಕೆ ಬರಲ್ಲ ಅಂತ ಹೇಳಿ, ಮಾತಾಡಕ್ಕೆ ಬರಲ್ಲ ನನಗೆ, ಪಿಶಾಚಿ ಮಾತಾಡಕ್ಕೆ ಬರ್ತಾ ಇಲ್ಲ. ನೋಡ್ತಾನೆ ಎಂಥ ಶಕ್ತಿ ತೋರಿಸ್ತಾನೋ, ಒಂದಿಷ್ಟು ನೀರು ತಗೋತಾನೆ, ಮಂತ್ರಿಸ್ತಾನೆ, ಪ್ರೋಕ್ಷಣೆ ಮಾಡ್ತಾನೆ, ತಕ್ಷಣ ಮಾತಾಡಕ್ಕೆ ಬಂದಂಥವ್ರು. ರಾಘವೇಂದ್ರ ಸ್ತೋತ್ರ ಎಲ್ಲ ಅರ್ಥ ಆಗುತ್ತೆ ನಮಗೆ. ಆಗ ಅಂದರೆ ವಿಶಿಷ್ಟ ಸಿದ್ಧಿ ಅಂದರೆ ಕೈಯಲ್ಲಿ ಮಂತ್ರಿಸಿ ಹಾಕಿದ ತಕ್ಷಣ ತವ ಪಾದ ಹಿಡ್ತಾರೆ. ನಿಮ್ಮ ಸ್ಮರಣೆ ಮಾಡಿದರೆ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ದೊಡ್ಡವರ ಹೆಸರು ಹೇಳೋದೇ ನಮಗೆ ಜ್ಞಾನ ಕೊಡುತ್ತೆ ಅಂದ ಮೇಲೆ ಈತ ನೀರು ಹಾಕಿ ಪ್ರೋಕ್ಷಣೆ ಮಾಡಿದ್ದರ ಫಲ. ತಕ್ಷಣ ಬಾಯಿಬಿಟ್ಟ, ನಾನು ಧುಂಧುಕಾರಿ, ನಿಮ್ಮ ಅಣ್ಣ, ನನ್ನ ಸ್ಥಿತಿ ಹೀಗಾಗಿದೆ ಅಂತ ಹೇಳಿದೆ. ಏನಾಯ್ತು ನಿನಗೆ ಅಂತ ಕೇಳಿದೆ. ಎಲ್ಲ ಹೇಳ್ಕೊಳ್ಳೋ, ನಿನಗೆ ಗೊತ್ತಲ್ಲ ನಾನು ಹೇಗೆ ಬದುಕಿದ್ದೆ ಅಂತೇಳಿ. ಇದರಿಂದ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ, ಇವತ್ತು ನಾವು ಬದುಕಿಗೆ ಫಲ ಏನು ಅಂತ ನಮಗೆ ವಿಜ್ಞಾನ ಹೇಳೋ ಶಕ್ತಿ ಅದಕ್ಕಿಲ್ಲ, ಸೈನ್ಸ್ಗೆ ಹೇಳೋ ಶಕ್ತಿ ಇಲ್ಲ, ಶಾಸ್ತ್ರಕ್ಕೆ ಆ ಶಕ್ತಿ ಇದೆ. ಸರಿಯಾಗಿ ಬದುಕಿದ ಗೋಕರ್ಣ ಹೇಗಿದ್ದಾನೆ, ತಪ್ಪಾಗಿ ಬದುಕಿದ ಧುಂದುಕಾರಿ ಹೇಗಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಹೀಗೆ ಬದುಕಿದ್ರೆ ನಾವು ಪಿಶಾಚಿಗಳಾಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ತಂದೆ ತಾಯಿಗಳನ್ನ ಹೊಡೆಯೋದೇನು ಬಡಿಯೋದೇನು, ಎಷ್ಟು ಪಾಪೆಯೋ ಹೀಗಾಗಿದೆ, ನಾನು ಎಷ್ಟು ದುಃಖ ಪಡ್ತಿದ್ದೇನೆ, ನನ್ನ ಅನುಗ್ರಹ ಮಾಡು, ನನ್ನ ಉದ್ಧಾರ ಮಾಡು ಅಂತ ಕೇಳಿದ್ದಾನೆ. ಆ ತಿನ್ನಾಗಿಲ್ಲ, ಉಣ್ಣಾಗಿಲ್ಲ, ಓಡಾಡಾಗಿಲ್ಲ, ಏನು ಮಾಡಾಗಿಲ್ಲ, ಹಸಿವು ಬಾಯಿ ನರಳ್ತಾ ಇದ್ದೇನೆ, ನನಗೇನೇನೂ ಇಲ್ಲ ಅಂತ ಹೇಳಿದಾಗ ಹಾಕಿ ಹೇಳ್ತಾನಲ್ಲ, ನೀನು ಎಷ್ಟೊಂದು ಮಾಡಿದ್ದೇನೆ ಗೊತ್ತಾಗಲಿ ಅಂತ ಹೇಳಿದೆ. ಎಷ್ಟೊಂದು ಮಾಡಿದ್ದೇನೆ ಗೊತ್ತೇನ, ಎಷ್ಟು ತೀರ್ಥಯಾತ್ರೆ ಮಾಡಿದೆ, ಗಯಾಕ್ ಹೋದೆ, ಶ್ರಾದ್ದ ಮಾಡಿದೆ, ನೀನು ಸದ್ಗತಿ ಆಗಲಿಲ್ವ ಅಂತ ಕೇಳಿದ್ನಂತೆ. ತಕ್ಷಣ ಹೇಳ್ತಾನೆ, ಹೌದು, ನೀನು ಗಯಾಕ್ ಸದ್ಗತಿ ಮಾಡಿ ಒಳ್ಳೆ ಕೆಲಸ ಮಾಡಿರಬಹುದು, ಸದ್ಗತಿ ಆಗಲಿಲ್ಲ ನನಗೆ. ಮತ್ತೆ ಇನ್ನೊಮ್ಮೆ ಹೋಗಲ ಅಂದರೆ ಗಯಾ ಶ್ರಾದ್ದ ಚತೇನಾಪಿ ನಮೇ ಮುಕ್ತಿರ್ ಭವಿಷ್ಯತಿ, ಇನ್ನು 100 ಸರ್ತ್ ಹೋದರೂ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಈ ಮಾತು ಕೇಳಿದ್ರೆ ಗಯಾ ಶ್ರಾದ್ದ ಬಿಟ್ಟುಬಿಡಬಾರದು, ಮತ್ತೆ ಗಯಾ ಶ್ರಾದ್ದ ಉಪಯೋಗ ಇಲ್ಲ ಅಮ್ಮ ಅಂತ ಹೇಳಿದ್ರೆ, ಗಯಾ ಶ್ರಾದ್ದ ಶತೇನಾಪಿ ನಮೇ ಮುಕ್ತಿರ್ ಭವಿಷ್ಯತಿ, 100 ಸರ್ತ್ ಗಯಾ ಶ್ರಾದ್ದ ಮಾಡಿದ್ರೆ ನಾನು ಸದ್ಗತಿ ಆಗೋದಿಲ್ಲ, ಅಷ್ಟು ಪಾಪ ಮಾಡಿದ್ದೇನೆ ಅಂತ ಅರ್ಥ. ಅಷ್ಟು ಪಾಪ ಮಾಡಿದ್ದೇನೆ, ಗಯಾ ಶ್ರಾದ್ದಿಂದ ಉಪಯೋಗ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಉಳಿದವರಿಗೆ ಗಯಾ ಶ್ರಾದ್ದ ಉಪಯೋಗ ಆಗುತ್ತೆ, ಆದರೆ ಭಾರಿ ಪಾಪ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಇದರಲ್ಲಿ ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಒಂದು ಮಾತಿದೆ, ಗಯಾ ಶ್ರಾದ್ದ ಮಾಡಿ ಸದ್ಗತಿ ಹೋಗ್ತಾರೆ ಅಂತೇಳಿ, ಅದು ನಾರ್ಮಲ್ ಕಂಡೀಷನ್ಗೆ ಹೊರತು ಬೇರೆಯವರಿಗಲ್ಲ. ನಿಮ್ಗೆ ಗೊತ್ತಲ್ಲ, ಅಬ್ನಾರ್ಮಲ್ ಕಂಡೀಷನ್ ಜಾಸ್ತಿ ಇರೋದಾದ್ರಿಂದ ಗಯಾ ಶ್ರಾದ್ದಕ್ಕಿಂತ ಜಾಸ್ತಿ ಒಂದು ಬೇಕಾಗಿದೆ, ಅದನ್ನು ಬಿಡಬಾರ್ದು, ಅದನ್ನು ಮಾಡಿ ಪ್ಲಸ್ ಮಾಡಬೇಕು ಅಂತ. ಅದನ್ನು ಮಾಡಿ ಇನ್ನೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕಾಗಿದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ದಯವಿಟ್ಟು ನೀನೇ ಯೋಚನೆ ಮಾಡು, ದೊಡ್ಡವ್ರನ್ನ ಕೇಳು, ನೀನು ದೊಡ್ಡ ಜ್ಞಾನಿ, ಉತ್ತರ ತಗೋ, ನಾನು ಉದ್ಧಾರ ಮಾಡು ಅಂತ ಹೇಳಿದ ತಕ್ಷಣ ಗೋಕರ್ಣ ಭಾರಿ ಯೋಚನೆ ಮಾಡಿದ. ನಾನು ಓದಿರೋ ಯಾವ ಗ್ರಂಥಲ್ಲೂ ಉತ್ತರ ಸಿಕ್ಕಿಲ್ಲ ಅದಕ್ಕೆ. ನಾನು ಯೋಚನೆ ಮಾಡಿ ಕಾಣ್ ಎಲ್ಲ ವಿದ್ವಾಂಸರನ್ನೆಲ್ಲ ಕೇಳಿದ, ಅವರು ಹೇಳಿದರು ನಮಗೆ ಗೊತ್ತಿರೋದು ಗಯಾ ಶ್ರಾದ್ದ. ಒಂದು ಮಾತಿದೆ, ಆಚಾರ್ಯ ಬರೀತಾರೆ, ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ ಅಂತ ಒಂದು ಪುರಾಣ ವಾಕ್ಯ ಕೊಟ್ ಮಾಡ್ತಾರೆ ಆಚಾರ್ಯ. 3 ಭಾರಿ ಶ್ರೇಷ್ಠವಾದದ್ದು ಬ್ರಹ್ಮಜ್ಞಾನ, ಆಮೇಲೆ ಗಯಾ ಪ್ರಯಾಗದಲ್ಲಿ ಸಾವು ಶ್ರಾದ್ದ, ಮತ್ತು ಗೋಮತಿ ನದಿಯಲ್ಲಿ ಸ್ನಾನ, ದ್ವಾರಕೆ ಗೋಮತಿ ನದಿಯಲ್ಲಿ, ಇವೆಲ್ಲ ಉಪಾಯ ಹೇಳುತ್ತಾರೆ. ಇಷ್ಟೆಲ್ಲ ಓದಿಲ್ಲ, ಏನು ಬೇರೆ ಬಂದೇ ಇಲ್ಲ, ಏನು ಮಾಡಲಿ ಅಂತ ಕೇಳಿದ. ಆಗ ಎಲ್ಲರೂ ಹೇಳಿದ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ. ಆತ ಬಿಡಲಿಲ್ಲ, ಎಷ್ಟು ಹಠ ನೋಡಿದ್ರ, ನನಗೆ ಗೊತ್ತಾಗಲಿಲ್ಲ, ಹೋಗೋದ್ರೆ ಮುಗಿದೋಯ್ತು ಅಷ್ಟೇ. ಹಠ ಉದ್ಧಾರ ಮಾಡಬೇಕು ಅಂತ ಹಠ ಇದೆ. ಈ ಬಂದರೆ ನಾವು ಕಲಿಬೇಕಾದ ಪಾಠ ಇದು. ನಮ್ಮ ಜೀವನದಲ್ಲಿ ಮಕ್ಕಳು ನೋಡ್ಕೊಳ್ಳೋದು ನಮಗೆ ಗೊತ್ತು, ತಂದೆ ತಾಯಿ ನೋಡ್ಕೊಂಡು ನಮಗೆ ಗೊತ್ತಿಲ್ಲ. ನಮಗೆ 2 ಲಿಂಕ್ ಇದೆ, ಮುಂದ್ಗಡೆ ಮಕ್ಕಳಿದ್ದಾರೆ, ಹಿಂದ್ಗಡೆ ತಂದೆ ತಾಯಿ ಇದ್ದಾರೆ. ನಮಗೆ ಜವಾಬ್ದಾರಿ 2 ಇದೆ. ಈಗ ಇದನ್ನು ನೋಡ್ಕೋಬೇಕು, ಅದನ್ನು ನೋಡಬೇಕು, ಅದನ್ನ ಬಿಟ್ಟು ಮಕ್ಕಳನ್ನ ಮಾತ್ರ ನೋಡ್ತಾ ತಂದೆ ತಾಯಿ ಗುಡ್ ಬೈ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ದೊಡ್ಡ ತಪ್ಪು ಮಾಡಿ 99 ಪಾಲು ಜನ ಬಿಟ್ಟುಬಿಡ್ತಾರೆ. ಅದನ್ನು ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ಕೊಡ್ತಾರೆ, ಅವರಿವರಿಗೆ ಟಾಟಾ ಮಾಡಿ ಹೋಗ್ತಾರೆ, ಏನು ಕೊಡೋದಿಲ್ಲ, ಕೈ ಕೊಟ್ಟು ಹೋಗಿಬಿಡ್ತಾರೆ ಅಷ್ಟೇ. ಅರೆ ತಂದೆ ತಾಯಿಗಳ ಸೇವೆಯಿಂದ ಎಷ್ಟು ವೃದ್ಧಿ ಆಗ್ತದೆ, ಅದಕ್ಕೆ ಜೀವತೋ ವಾಕ್ಯ ಕಾರಣ. ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಂ ಪಿಂಡದಾನಾಚ್ಯ ತ್ರಿಭಿ ಪುತ್ರಸ್ಯ ಪುತ್ರತಾ ಅಂತ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಭಾಗವತ ಮಹಾತ್ಮೆ ಯಾತಕ್ಕೆ ಮುಖ್ಯ ಅಂದರೆ ಪಿತೃ ಕಾರ್ಯದ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾರೆ. ಉದ್ಧಾರ ಮಾಡೋ ಜವಾಬ್ದಾರಿ ನಮಗಿದೆ. ಮಕ್ಕಳ ಬಗ್ಗೆ ಹೇಳ್ತಾರೆ, ಆ ಮಕ್ಕಳಿಗೆ ನಾವು ಕೊಡೋದು ಇನ್ಯಾರು ಕೊಡಬೇಕು ಪಾಪ ಅಂತ ಹೇಳೋದಿಲ್ಲ. ಮತ್ತೆ ತಂದೆ ತಾಯಿ ನಾವು ಕೊಡೋದು ಇನ್ಯಾರು ಕೊಡಬೇಕಾಗಿದ್ರೆ, ಮಕ್ಕಳಿಗೆ ನಾವು ಜವಾಬ್ದಾರ, ತಂದೆ ತಾಯಿಗೂ ನಾವೇ ಜವಾಬ್ದಾರರು. ಈ ಸಿಂಪಲ್ ಲಾಜಿಕ್ ಇರುವುದು. ಅದಕ್ಕೆ ಹೇಳಿದ್ದೆ, ರಾಮಾಯಣದಲ್ಲಿ ರಾಮದೇವರು ತುಂಬ ಹೊರಡ್ತಾರೆ ಜನ, ತಂದೆ ಮಾತನಾಡಿಸೋಕ್ಕೋಸ್ಕರ ಕಾಡಿ ಹೊರಟರು, ತಂದೆ ಮಾತನಾಡಿಸೋಕ್ಕೆ ಕಾಡಿ ಹೊರಟೋ ತುಂಬ ಹೊಗಳಿದಾಗ ರಾಮದೇವರು ಲಕ್ಷ್ಮಣನ ಕರೆದು ಹೇಳ್ತಾರೆ, ಲಕ್ಷ್ಮಣ ಎಷ್ಟು ಹೊಗಳ್ತಾರೆ ಜನ, ತಂದೆ ಮಾತನಾಡಿಸ್ತಾ ತಂದೆ ಮಾತನಾಡಿಸ್ತಾ ಅಂಥೇಳಿ, ನಾನೇನು ದೊಡ್ಡದು ಮಾಡಿದ್ದೇನೆ ಅಂತ ರಾಮದೇವರು ಹೇಳ್ತಾರೆ. ನಮ್ಮಪ್ಪನ ಮಾತನ್ನು ನಾನು ನಡೆಸಿ ಇನ್ಯಾರು ನಡೆಸಬೇಕು ಅಂತ ಕೇಳ್ತಾರೆ. ನಮ್ಮಪ್ಪನ ಮಾತನ್ನು ನಾನು ನಡೆಸಿದ್ರೆ ದೊಡ್ಡದಾದ ಒಂದು ನನ್ನ ಕರ್ತವ್ಯ ಅಂತ ರಾಮದೇವರು ಹೇಳ್ತಾರೆ. ಭಗವಂತನ ಯಾವ ತಂದೆ ಯಾವ ತಾಯಿ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ ತೋರಿಸ್ತಾನೆ ಪರಮಾತ್ಮ. ತಂದೆ ತಾಯಿ ಸೇವೆ ಮಾಡ್ತೇನೆ ದೊಡ್ಡ ಸ್ಥಿತಿ ಅಲ್ಲ, ಅದು ಕಂಪಲ್ಸರಿ. ದಿವಸ ಆಫೀಸ್ಗೆ ಹೋಗ್ತೇನೆ ಸೈನ್ ಮಾಡ್ತೇನೆ ಅಂದರೆ ಇದು ಸಂಬಳನೇ ಕೊಡೋದಲ್ಲ, ಹೋಗ್ಲೇಬೇಕು, ನೀನು ಬೇರೆ ದಾರಿನೇ ಇಲ್ಲ. ತಂದೆ ತಾಯಿಗಳ ಸೇವೆ ಅಂದ್ರೆ ಹಾಗೆ. ಇವತ್ತು 100 ಎಷ್ಟೋ ಜನ ಮನೆ ಬರ್ತಾರೆ ಪಾಪ ಮುದುಕರಾದವರು, ಹೇಳ್ತಾರೆ ಆಚಾರ್ಯರೇ 80 ಆಗಿರ್ತದೆ, ಆಚಾರ್ಯರೇ ನಮ್ಮ ಮಗ ಇದ್ದಾನೆ ಸೊಸೆ ಇದ್ದಾಳೆ, ನಾನು ಊಟ ಹಾಕೋದಿಲ್ಲ ಅಂತ ಹೇಳ್ತಾರೆ. ಪಾಪ ಊಟ ಹಾಕೋದಿಲ್ಲ, ನಾನೇನಾದರೂ ನಾನೇನು ಭಾರಿ ಮಡಿ ಮಾಡೋದಿಲ್ಲ ಪಾಪ ಹೇಳಿದ್ರು, ಭಾರಿ ಮಡಿ ಮಾಡೋದಿಲ್ಲ ಅಮ್ಮ, ಚಪ್ಪಲಿ ಹಾಕೊಂಡು ಬಡಿಸ್ಬೇಡ ಅಂತ ಹೇಳ್ತೇನೆ, ಬೇಕಾದ್ರೆ ತಿನ್ನಿಸ್ ಹಾಕಾರೆ ಬಿಡಿ ಅಂತ ಹೇಳ್ತಾರೆ. ಹೇಳಿದ ಮುದುಕರಿದ್ದಾರೆ ಪಾಪ, ಇಂಥ ರಾಕ್ಷಸರ ಮನೆಯಲ್ಲಿದ್ರೆ ಏನು ಮಾಡ್ಬೇಕು ಅದಕ್ಕೆ, ಅವ್ರು ಇನ್ನೇನು ಅವ್ರು ಶೋ ಅದು, ನಾನು ಹೀಗೆ ಹಾಕಬೇಕಾದ್ರೆ ತಿನ್ನಿಸ್ ಹಾಕಾರೆ ಬಿಡಿ. ಅವ್ರು ಹೇಳ್ತಾರೆ ನಾನೇನು ಮಹಾ ದೇವ್ರ ಪೂಜೆ ಮಾಡೋಣಲ್ಲ, ಏನೂ ಅಲ್ಲ, ಸ್ವಲ್ಪ ಏನೋ ಪಿತೃಕಾರ ಸಣ್ಣ ಪುಟ್ಟ ನಿತ್ಯ ಬ್ರಹ್ಮಯಜ್ಞಾನ ಮಾಡ್ಕೋತೇನೆ, ಈ ರೀತಿ ಚಪ್ಪಲಿ ಹಾಕೊಂಡು ಬಿಡಿ ಸರಿ, ಹೇಗೆ ಊಟ ಮಾಡಲಿಮ್ಮ ಅಂತ ಕೇಳಿದ್ರೆ, ಬೇಕಾದ್ರೆ ಹೋಗಿ ಅಂತ ಹೇಳ್ತಾರೆ, ಏನು ಮಾಡಲಿ ನಾನು, ಇಲ್ಲ ವೃದ್ಧಾಶ್ರಮ ಇದೆಯಾ ತೀರ್ತೇನೆ ಅಂತ ಬರ್ತಾರೆ. ಅವ್ರು ಬಡ ಭಾರಿ ಶ್ರೀಮಂತರು, ದುಡ್ಡು ಕಾಪಾಡುತ್ತಾ, ಮಾಡೋ ಜನ ಬೇಕಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಪಿತೃಕಾರ್ಯವನ್ನು ನಾವು ಮಾಡದೆ ಹೋದರೆ, ಪಿತೃಗಳನ್ನು ಸಂತೋಷ ಪಡಿಸ್ತೇ ಹೋದರೆ ದುರ್ಗತಿ ಕಾದಿರುತ್ತೆ, ನೆನಪಿರಬೇಕು ಅಂತ ತೋರಿಸಲು ಗೋಕರ್ಣ ಹೇಳ್ತಾನೆ. ಕಂಡವ್ರನ್ನ ಕೇಳ್ತಾನೆ, ಉತ್ತರ ಸಿಗಲಿಲ್ಲ. ಕೊನೆಗೆ ಒಂದು ಹಾಗಿದ್ರು ಕೆಲಸ ಮಾಡೇ ಮಾಡ್ತೇನೆ ಅಂತ ಹೇಳಿ ಸೂರ್ಯನ ಕುರಿತು ತಪಸ್ಸು ಮಾಡ್ತಾನೆ, ಆರಾಧನೆ ಮಾಡ್ತಾನೆ ಸೂರ್ಯನನ್ನು. ಸೂರ್ಯ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಬೆಳಕಿನ ದೇವತೆ ಆಗ. ಸೂರ್ಯನನ್ನು ಆರಾಧನೆ ಮಾಡಿದ್ರೆ ಕೆಲವು ಸೊಲ್ಯೂಷನ್ ಸಿಗ್ತದೆ. ಸೂರ್ಯನ ಆರಾಧನೆ ಮಾಡಿದಂತೆ ಎಂಥ ದಿಷ್ಟೆ ಎತ್ತು ಗೊತ್ತ ಗೋಕರ್ಣನಿಗೆ, ಸೂರ್ಯನ ಸ್ತಂಭನ ಮಾಡಿದನಂತೆ. ಮುಂದಕ್ಕೆ ಹೋಗಬಾರದು ಸೂರ್ಯ, ಕಾಲು ಹಿಡ್ಕೊಂಡು ಗಟ್ಟಿಯಾಗಿ ಉತ್ತರ ಹೇಳ್ತಿರಲ್ಲ ಅಂತ ಕೇಳ್ತಾರಲ್ಲ, ಹಾಗೆ ಪತಿವೃತ್ತಿಯ ಕಥೆಯಲ್ಲಿ ಹೇಳ್ತಾರೆ. ಸೂರ್ಯ ಹುಟ್ಟಬಾರದು, ಹುಟ್ಟಿದ ತಕ್ಷಣ ಸಾಯಿಲೆ ಅಂತ ಹೇಳಿರ್ತಾರಲ್ಲ, ಸೂರ್ಯ ಹುಟ್ಟಬಾರದು ಅಂತ ಹೇಳಿಲ್ಲದಂತ ಹಾಗೆ ಸೂರ್ಯ ಮುಂದಕ್ಕೆ ಹೋಗಲೇ ಬಿಡಲಿಲ್ಲಂತೆ. ಆಗ ಸೂರ್ಯ ಹೇಳ್ತಾನೆ, ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳ್ತಾನೆ. ಹೀಗಾಗಿದೆ, ಗೋಕರ್ಣ ನಮ್ಮ ಅಣ್ಣ ಮಹಾಮಹಾ ಪಾಪಿಯಾಗಿ ಪಿಶಾಚಿಯಾಗಿದ್ದಾನೆ, ಅವ್ರ ಸದ್ಗತಿ ಹಾಗಾಗಬೇಕು ಅಂತ ಕೇಳಿದ್ದಾನೆ. ಆಗ ಸೂರ್ಯ ಉತ್ತರ ಕೊಟ್ಟರಂತೆ, ಯೋಚನೆ ಮಾಡಬೇಡ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹ ಶ್ರವಣಂ ಕುರು ಅಂತ ಹೇಳಿದ್ರು. ಇದೇ ಉತ್ತರ ಅದಕ್ಕೆ, ಶ್ರೀಮದ್ ಭಾಗವತದಿಂದನೇ ಮುಕ್ತಿ, ಸಪ್ತಾಹ ಹೇಳು ಸದ್ಗತಿ ಆಗುತ್ತೆ ಅಂತ ಹೇಳಿದರು. ಎಷ್ಟರಿಗೆ ಉಪಯೋಗ ಆಯ್ತು ಇದರಿಂದ ಈಗ ನಮಗೀಗ? ಅದರಿಂದನೇ ಎಷ್ಟು ಸಾಧ್ಯಪಕ್ಷ ಬಿಡಬಾರದು, ಆದರೆ ಭಾಗವತ ಹೇಳದೇ ಇರಬಾರದು. ಅದಕ್ಕೋಸ್ಕರ ತಂದೆ ತಾಯಿಗಳ ಬಗ್ಗೆ ಭಕ್ತಿಯಿಂದ ಭಾಗವತ ಹೇಳಿಸ್ತಕ್ಕಂಥ ಪದ್ಧತಿ ಬರಲಿಕ್ಕೆ ಪದ್ಮಪುರಾಣದ ಮಾತು ಸಾಕ್ಷಿ. ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹ ವಾಚರಂ ಕುರು ಹೇಳೋರಿಗೆ, ಸಪ್ತಾಹ ಶ್ರವಣಂ ಕುರು ಕೇಳೋರಿಗೆ. ಸಪ್ತಾಹ ಹೇಳ್ರಿ ಹೇಳಕ್ ಬಂದ್ರೆ, ಸಪ್ತಾಹ ಕೇಳ್ರಿ ನೀವು ಹೇಳಕ್ ಬರದೆ ಹೋದ್ರೆ, ಇದು ಸಂದೇಶ. ಆಗ ತಕ್ಷಣ ಒಳ್ಳೆ ಸೊಲ್ಯೂಷನ್ ಸಿಗ್ತಲ್ಲ, ಭಾರಿ ಖುಷಿ ಆಯ್ತು. ನಮಸ್ಕಾರ ಮಾಡಿ ಬರ್ತಾ ಎಲ್ರಿಗೂ ಹೇಳ್ತಾನೆ, ಭಾಗವತ ಸಪ್ತಾಹ ಎಂದ ಕೆಲಸ ಆಗುತ್ತೆ ಅಂತ ಹೇಳಿದ ತಕ್ಷಣ ಶುರು ಮಾಡಿದ. ಭಾಗವತ ಹೇಳಲಿಕ್ಕೆ ಅಂತ ಎಲ್ಲರಿಗೂ ಹೇಳಿ ಕಳಿಸ್ದೆ, ಒಂದು ವ್ಯವಸ್ಥೆ ಆಯಿತು. ದೊಡ್ಡ ಒಂದು ಪವಿತ್ರವಾದ ಕ್ಷೇತ್ರ, ಅಲ್ಲಿ ಕೂತ್ಕೊಂಡ, ಭಾಗವತ ಪ್ರವಚನ ಮಾಡ್ತೇನೆ ಅಂತ ಹೊರಟ. ಎಲ್ಲರೂ ಬಂದು ಸೇರಿದರು. ಪಿಶಾಚಿ ಇತ್ತಲ್ಲ, ಅದೂ ಬಂತು. ಪಿಶಾಚಿ ಕಾಯ್ತಾ ಉದ್ಧಾರವನ್ನು ಸಾಕುವಂತ ಅದು ಬಂತು. ಬಂದು ಎಲ್ಲಿ ಕೂಡಬೇಕದು, ಕೂಡಲಿಕ್ಕೆ ಅದು ಬರೋದಿಲ್ಲ, ಬೇರೆ ಕಡೆ ಯಾಕೆ ಬರೋದಿಲ್ಲ, ಎಲ್ಲಕ್ಕೆ ಹಾಗೆ ನಿಲ್ಲಕ್ಕೆ ಜಾಗ ಇಲ್ಲ, ಅದಕ್ಕೆ ಹಾಗೆ ಇರಲಿಕ್ಕೆ ಬರೋದಿಲ್ಲ, ಅದು ಅಧಿಕರಣ ಬೇಕು, ಅದಕ್ಕೆ ಆಶ್ರಯ ಬೇಕು. ಹುಡುಕಿತು ಹುಡುಕಿತು, ಒಂದು ಬಿದಿರಿನ ಕೋಲಿತ್ತು, ಉದ್ದಕ್ಕೊಂದು ಕೋಲು. ಆ ಕೋಲು ನೋಡಿತು, ಅದು ಏಳು ಗಿಣ್ಣಿದ್ವು, ಅದಕ್ಕೆ ಏಳು ಕಡೆಗೆ ಅದಕ್ಕೆ ಗಿಣ್ಣು ಅಂತಾರೆ, ಗಂಟುಗಳು, ಏಳು ಗಂಟುಗಳಿದ್ದವು. ಅದನ್ನು ನೋಡಿತು, ಕೆಳಗೆ ಹೋಗಿ ಎಂಟರ್ ಆಯಿತು. ಅದರೊಳಗೆ ಪಿಶಾಚಿ ಎಂಟರ್ ಆಗುತ್ತೆ ಎಂಬುದಕ್ಕೆ ದೃಷ್ಟಾಂತ ಕೊಡ್ತಾರೆ. ಆ ಎಂಟರ್ ಆಯಿತು, ಕೂತ್ಕೊಂಡಿತು, ಭಾಗವತ ಶುರು ಮಾಡಿದ. ಮೊದಲೇ ದಿವಸ ಪೂರ್ತಿ ಸಾಯಂಕಾಲದವರೆಗೂ ಭಾಗವತ ಹೇಳಿದ. ಛಟ್ ಅಂತ ಶಬ್ದ ಆಯಿತು, ಕೆಳಗಿನ ಕೂತ ಫಟ್ ಅಂತ ಹೊಡೀತು. ಅಂದರೆ ಒಂದು ದಿವಸದ ಮುಗೀತು, ಒಂದು ಘಟ್ಟದ ಪಾಪ ಅದಕ್ಕೆ ಕ್ರಾಸ್ ಮಾಡಿದವು. ಆಮೇಲೆ ಎರಡನೇ ಇದಕ್ಕೆ ಹೋದವು, ಎರಡನೇ ದಿವಸ ಸಪ್ತಾಹ ಹೇಳಿ, ಎರಡನೇ ದಿವಸ ಕತೆ ಮುಗೀತು, ಫಟ್ ಅಂತ ಅದು ಹೊಡೀತು. ಮೂರು ನಾಲ್ಕು ಐದು ಆರು ಆಯಿತು. ಏಳನೇ ದಿವಸ ಕೃಷ್ಣ ಮಂಗಳ ಮಾಡಿದ, ಜೋರ ಶಬ್ದ ಹೊಡೆದು ಪೂರ್ತಿ ಇದು ಬ್ಲಾಸ್ಟ್ ಆಯಿತು. ಆಮೇಲೆ ನೋಡ್ತಾನೆ, ದಿವ್ಯ ಪುರುಷ ಅವರು, ನಾಲ್ಕು ಕೈ ಸಾರೂಪ್ಯ ಮುಕ್ತಿ ಇದ್ದಾಗೆ, ಅತಿ ಭಾರಿ ಸುಂದರ, ಪೀತಾಂಬರಧಾರಿ, ರತ್ನಾಭರಣಗಳು ಹೊಡಿತಾ ಇದ್ದಾನೆ, ದೇವದೂತ ಇದ್ದಾಗಿದ್ದಾನೆ. ಹೇಳ್ತಾನೆ, ಗೋಕರ್ಣ ನಿನ್ನಿಂದ ನಾನು ಬದುಕಿದೆ ಅಂತ ಹೇಳ್ತಾನೆ. ಎಷ್ಟು ಪಾಪ ಪರಿಹಾರ ಆಯ್ತು, ಈಗ ನಮಗೊಂದು ಖುಷಿ ಆಗ್ತದೆ. ಅಂತೂ ಭಾಗವತ ಕೇಳಿದರೆ ಗ್ಯಾರಂಟಿ ಆಗ್ತದೆ ಅಂತ ಆಯ್ತಲ್ಲ ಅಂತ ಕೇಳಿದರೆ ನೆನಪಿರಲಿ, ಇದು ಗೋಕರ್ಣ ತನಮೇ ಸಿಗ್ತಾರ ಈ ಮಧ್ಯೆ? ನಾವು ಪಾಪ ಮಾಡಿ ಗ್ಯಾರಂಟಿ ಉದ್ಧಾರ ಆಗ್ಬೋದು, ಗೋಕರ್ಣನಂತ ತಮ್ಮನೋ ಅಣ್ಣನೋ ಸಿಗೋದಾದ್ರೆ ಮಾಡ್ಬೋದಾಗಿತ್ತು. ಇವತ್ತು ಎಲ್ಲರೂ ದುಂದುಕಾರಿ ಅಂತವ್ರು ಸಿಗ್ತಾರೆ ಹೊರತು ಅಂತವ್ರು ಎಲ್ಲಿ ಸಿಗ್ತಾರೆ ನಮಗೆ? ದುಂದುಕಾರಿ ಒನ್, ದುಂದುಕಾರಿ ಟು, ದುಂದುಕಾರಿ ತ್ರೀ ಇರ್ತಾರೆ ಹೊರತು ಗೋಕರ್ಣನಂತವ್ರು ಎಲ್ಲಿ ಸಿಗ್ತಾರೆ? ಆದ್ರಿಂದ ಇದನ್ನು ನಂಬ್ಕೊಂಡು ನಾವು ಪಾಪ ಮಾಡ್ಲಿಕ್ಕೆ ಹೋಗಬಾರದು. ಪಾಪ ಮಾಡದೇನೆ ಉದ್ಧಾರ ಆಗಬೇಕೆ ಹೊರತು ಪಾಪವನ್ನು ಮಾಡಿ ಭಾಗವತದಿಂದ ಉದ್ಧಾರ ಆಗ್ತೇವೆ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಭಾಗವತ ಉದ್ಧಾರ ಆಗ್ತೇವೆ, ಪಾಪ ಮಾಡೋ ರಿಸ್ಕ್ ತೊಗೊಂಡು ಮಾಡಬಾರದು ಅಷ್ಟೇ. ಭಾಗವತ ಕೇಳೋದನ್ನು ಬಿಡಬಾರದು, ಅದಕ್ಕೋಸ್ಕರ ಪಾಪ ಮಾಡಿ ನಾವು ಇಲ್ಲದ ದುರ್ಗತಿ ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೋಬಾರ್ದು. ಹೇಳ್ತಾರೆ ಗೋಕರ್ಣ, ನೀನು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು, ಎಂದು ಉದ್ಧಾರ ಆಗೋ ಸಂಭವನೇ ಇರಲಿಲ್ಲ, ಭಾಗವತದಿಂದ ಉದ್ಧಾರ ಮಾಡಿದ್ದಿ, ನಿಜವಾಗಲೂ ಹಿತೈಷಿ ನೀನು, ನನಗೆ ಅರ್ಥ ಆಗ್ತಾ ಇದೆ ಜೀವನದಲ್ಲಿ, ಈ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಜೀವನ ಈಗ ಗೊತ್ತಾಗ್ತಾ ಇದೆ, ಒಳ್ಳೊಳ್ಳೆ ಸುಭಾಷಿತ ಎಷ್ಟು ಬರುತ್ತೋ ಲೆಕ್ಕನೇ ಇಲ್ಲ. ನಾವೆಲ್ಲ ಏನು ತಿಳ್ಕೊತೇವೆ, ಅನ್ನ ತಿಂತೇವೆ, ಏನೋ ತಿಂದಿದ್ದು ತಿಂದಿದ್ದೆ ಮನುಷ್ಯ, ಎಲ್ಲೆಲ್ಲೋ ತಿಂತಾನೆ, ಏನೇನೋ ತಿಂತಾನೆ, ಹೇಗಾಗೋ ತಿಂತಾನೆ. ಹೇಳ್ತಾರೆ ಅನ್ನ ಯೋಚನೆ ಮಾಡಿ, ನಮ್ಮದು ಅನ್ನ ತಿಂದ ದೇಹ ನಮ್ಮದು, ಅನ್ನ ಬೆಳಿಗ್ಗೆ ಮಾಡಿ ಸಾಯಂಕಾಲಕ್ಕೆ ಇಡಿ, ಏನಾಗುತ್ತದು? ಹಳಸೋಗುತ್ತೆ. ಹಳಸೋಗ ಅನ್ನ ತಿಂದ ದೇಹ ಉಳಿಯುತ್ತ ಅಂತ ಕೇಳ್ತಾ, ಎಂಥ ಲಾಜಿಕ್ ಅದು? ಅದು ಹೊರಗಿದ್ರೂ ಹಳಸುತ್ತೆ, ಒಳಗಿದ್ರೂ ಹಳಸುತ್ತೆ. ಅನ್ನ ಅನ್ನ ಹೇಗೆ ಹಳಸುತ್ತೋ ಅನ್ನ ತಿಂದ ದೇಹ ಹೋಗುತ್ತೆ. ದೇಹ ಶಾಶ್ವತ ಅಲ್ಲ. ಇದು ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೋ. ಅನುಭವದ ಮಾತಾಡ್ತಾನೆ ಪಾಪ, ನನಗೆ ಸುಧಾರ ಆಯ್ತು, ನಾನು ಹೋಗಿ ಬರ್ತೇನೆ ಅಂತ ಹೇಳಿದ ತಕ್ಷಣ ವಿಮಾನ ಬಂತು ಅವನು ಕರ್ಕೊಂಡು ಹೋಗ್ಲಿಕ್ಕೆ. ವಿಮಾನ ಬಂದು ದೇವದೂತರು ಬಂದಿದ್ದಾರೆ, ವಿಮಾನದಲ್ಲಿ ಕುಡ್ಸ್ಕೊಂಡು ಹೊರಟು ಬಿಡ್ತಾರೆ. ಎತ್ತಿನ ಗಾಡಿ ಬಂದರೂ ಸಾಕು ನಮಗೆ, ಅಂತ ವಿಮಾನನೇ ಬಂತಂತ ಆತನಿಗೆ. ಈ ಕಥೆ ಕೇಳ್ತಾನೆ, ಏನು ಮಾಡಿರ್ತಾರೆ ಗೊತ್ತಾ, ನಮಗೆ ವಿಮಾನ ಬರ್ತದೆ ಕಾಯಿ ತೊಗೊಂಡ್ಬಿಟ್ಟಿರ್ತಾರೆ. ವಿಮಾನ ಬರೋದೇ ಯಮದೂತರು ಬರ್ತಾರೆ, ವಿಮಾನ ಎಲ್ಲ ಬರೋದಿಲ್ಲ. ಭಾಗವತ ಕೇಳಿದ್ದು ಗೊತ್ತಿದ್ದರೆ ತೋರಿಸಿ, ರಸೀತಿ ತೋರಿಸಿ ಬರ್ತಾರೆ ಅಷ್ಟೇ. ಭಾಗವತ ಕೇಳಿದ್ದೇನೆ ಅಂತ ರೆಕಾರ್ಡ್ ಆಗಿದ್ರೆ ಬರ್ತದೆ ಅಷ್ಟೇ ವಿಮಾನ. ಕೂತ್ಕೊಂಡು ಹೊರಟಾಗಿದ್ದರೆ ಆಗ ಅದು ಕೇಳ್ತಾನೆ, ಗೋಕರ್ಣ ಕೇಳ್ತಾನೆ, ಅಲ್ಲ ಅವನು ಒಬ್ಬನ್ನೇ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಇಷ್ಟು ಜನ ಭಾಗವತ ಕೇಳಿದ್ದಾರೆ, ನಾನು ಬೇರೆ ಹೇಳಿದ್ದೇನೆ, ನನಗೂ ಇಲ್ಲ ಮೋಕ್ಷ, ಅವ್ರಿಗೂ ಇಲ್ಲ, ಇದೇನು ಅಂತ ಕೇಳಿದ್ರಂತೆ. ಇವನು ಒಬ್ಬನ್ನೇ ಕರ್ಕೊಂಡು ಹೋದ್ರಲ್ಲ, ಅವ್ರ ಜನ ಯಾಕೆ ಬಿಟ್ಟು ಹೋದ್ರಿ ನೀವೀಗ, ನನ್ನ ಯಾಕೆ ಬಿಟ್ಟು ಹೋಗ್ತೀರಿ? ಆಗ ಅವ್ರು ಹೇಳ್ತಾರೆ, ಹೌದು ಎಲ್ಲರೂ ಕೇಳಿದ್ದಾರೆ, ಆದರೆ ಇವನಂತೆ ಬೇರೆಯವರು ಕೇಳಿಲ್ಲ ಅಂತೇಳಿ, ಇವನಂತೆ ಬೇರೆಯವರು ಕೇಳಿಲ್ಲ. ಇವನು ಯಾಕೆ ಕೇಳಿದ್ದಾನೆ ಗೊತ್ತಾ? ಉಪವಾಸ ಕೇಳಿದ್ದಾನೆ, ಏಳು ನಿರಾಹಾರದಿಂದ ಕೇಳಿದ್ದಾನೆ ಫಸ್ಟ್. ಅಷ್ಟೇ ಅಲ್ಲ, ಇಡೀ ದಿವಸ ಕೇಳಿದ್ದಾನೆ, ಗಮನ ಆ ಕಡೆಗೆ ಇದೆ ಅವನಿಗೆ ಎರಡನೇದು. ಮತ್ತೆ ಉಳಿದವರು ಕೇಳಿದ್ದಾರೆ, ಅವ್ರು ಈ ರೀತಿ ಕೇಳಿಲ್ಲ. ಮತ್ತೆ ನತಥಾ ಮನನಂ ಕೃತಂ, ಅವನು ಕೇಳಿದ್ದ ರಾತ್ರಿ ಎಲ್ಲ ಪೂರ್ತಿ ಮನನ ಮಾಡ್ತಾ ಇದ್ದೆ ಕೇಳಿದ್ದಿನ. ಇವ್ರು ಮಲ್ಕೊಂಡ್ಬಿಡ್ತಿದ್ರು, ಎರಡನೇ ಡಿಫರೆನ್ಸ್. ಅವನು ಮನನ ಕೇಳಿದ, ಮನನ ಮಾಡ್ದ, ಉಪವಾಸ ಕೇಳಿದ, ಮನನ ಮಾಡ್ದ, ಇವಾಗ ಕೇಳಿಲ್ಲ. ಇದು ಆಚಾರ್ಯ ಮಾತು, ಇಲ್ಲೆಲ್ಲ ಆಚಾರ್ಯ ಮತ್ತೆ ಬರೆಯೋದ್ರೆ ಒಂದ್ಸತಿ ಹೇಳಿಬಿಡ್ತಾರೆ, ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನುಯು. ನಿಮ್ಮ ಸಾಧನ ಜಾಸ್ತಿ ಇದ್ರೆ ಸಿದ್ಧಿ ಜಾಸ್ತಿ ಇರುತ್ತೆ. ನೀವು ಹೇಗೆ ಕೇಳಿರ್ತೀರೋ ಹಾಗೆ ಬರುತ್ತೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹ. ಯಥಾ ಯಥಾ ವಿಷ್ಣು ಪರಸ್ಥಿತಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ವಿದ್ಯಾರ್ಥಿ ಹೇಗೆ ಬರೀತಾನೋ ಹಾಗಾಗಿ ಮಾರ್ಕ್ಸ್ ಬರುತ್ತೆ ಅಷ್ಟೇ ಹೊರತು, ಅವನಿಗೆ ಅಷ್ಟು ಬಂತು, ಇವನು ಎಷ್ಟು ಬಂತು, ನೀ ಎಷ್ಟು ಬರೆದಿದ್ದಿ, ಇಷ್ಟೇ ಪ್ರಶ್ನೆ. ಅದಕ್ಕೆ ಅವ್ರಿಗೆ ಕೊಡಲಿಲ್ಲ. ಆದ್ದರಿಂದ ಅವ್ರು ಇನ್ನೊಮ್ಮೆ ಕೇಳಲೇಬೇಕು ಸರಿಯಾಗಿ, ಅವಾಗ ಕೊಡ್ತೇವೆ. ನನಗ್ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ. ಈಗ ಯಾಕೆ ಕೊಡಲಿಲ್ಲ ಅಂದರೆ ನೀನು ಬಂದರೆ ಇವರಿಗೆಲ್ಲ ಹೇಳೋರು ಯಾರು ಮತ್ತೆ ಅಂತ ಕೇಳ್ತಾರೆ. ನೀನು ಬಂದರೆ ಇವರಿಗೆಲ್ಲ ಹೇಳಕ್ಕೆ ಬೇಕಲ್ಲ, ಅದಕ್ಕೆ ಇವ್ರಿಗೆ ಹೇಳು, ಅವರು ಬರ್ತಾರೆ ನೀನು ಬಾ ಆಗ ಅಂತ ಹೇಳ್ತಾರೆ. ಆಗ ನೀನು ಬಾ, ಇದು ಅರ್ಥ ಮಾಡ್ಕೋ. ಇದೇ ಮಾತನ್ನು ರಾಮದೇವರು ಹನುಮಂತ ದೇವರಿಗೆ ಹೇಳಿದ್ದಾರೆ. ಎಲ್ಲರೂ ಮೋಕ್ಷಕ್ಕೆ ಬನ್ನಿ, ಮೋಕ್ಷಕ್ಕೆ ಬನ್ನಿ ಅಂತ ರಾಮದೇವರು ಕರೀತಾರೆ. ಆಗ ಹನುಮಂತ ದೇವರು ಕರೀತಾರೆ, ನೀನು ಮಾತ್ರ ಬರಬೇಡ ಹನುಮಂತ ಅಂತ ಹೇಳ್ತಾರೆ. ನೀನು ಮಾತ್ರ ಬರಬೇಡ, ಎಲ್ಲರೂ ಬರೋ, ನೀನು ಮಾತ್ರ ಬರಬಾರ. ಯಾಕೆ ನೀನು ಬಂದರೆ ಉಳಿದವ್ರು ಕರ್ಕೊಂಡು ಬರೋರು ಯಾರು ಅಂತ ಹೇಳ್ತಾರೆ. ಎಲ್ಲ ಇಲ್ಲೇ ಆಗಿಬಿಡ್ತಾರೆ. ಅವ್ರು ಇದ್ದೇ ಹೋಗ್ಲಿಕ್ಕೆ ತಯಾರಿಲ್ಲ, ನಾವೀಗ ವಾಯುದೇವರು ಇದ್ದೇ ಹೋಗ್ತಾ ಇಲ್ಲ. ನೀವು ಬಂದರೆ ಬಿಟ್ಟರೆ ಉಳಿದವ್ರ ಗತಿ ಏನಾಗಬೇಕಾಗ? ಆದರೆ ಯೋಚನೆ ಮಾಡಬೇಡ, ನೀನು ಯಾವಾಗ ಬೇಕಾದ್ರೂ ಬರ್ಬೋದು. 24 ತಾಸು ವೈಕುಂಠಕ್ಕೆ ಫ್ರೀ. ಈ ರೀತಿ ಫ್ರೀ ಪಾಸ್ ಜಗತ್ತಿನ ಇತಿಹಾಸದಲ್ಲಿ ಬಂದಿರೋದು ಹನುಮಂತ ದೇವರು ಒಂದೇ ಹೊರತು ಇನ್ಯಾರಿಗೂ ಆ ರೀತಿಯಲ್ಲಿ ಯಾರೂ ಕೊಟ್ಟಿಲ್ಲ. ಅದಕ್ಕೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಯಾವಾಗ ಬೇಕಾದ್ರೂ ಬರ್ಬೋದು. ಈಗಲೇ ಬರ್ಕೆ ಬರುತ್ತಾರೆ, ಈಗ ಬಂದ್ರೆ ಬಂದ ಹಾಗೆ, ಆಮೇಲೆ ಬಂದ್ರೆ ಬಾಳೆ ಹಾಕ್ಬಿಡ್ತೀವಿ ಇಲ್ಲ ಅಂತ ಹೇಳ್ತಾರೆ. ಹನುಮ ಯಾವಾಗ ಹೋದ್ರೂ ಹೋಗೋರಿಗೆ ಈಗ ಬರಬೇಕು ಅಂತ ನಿಯಮ ಇಲ್ವಲ್ಲ. ಅದು ಅಂತ ಒಂದು ಅತಿ ಹೇಳ್ತಾರೆ ಆಚೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋ ಮೇ ಆಪ್ತ ತಮಸ್ಸದಾ. ದೇವರನ್ನು ಎಷ್ಟು ಆಪ್ತ ಗೊತ್ತಾ? ನನಗೆ ಆತ ಆಪ್ತ, ಅವರಿಗೆ ನಾನು ಆಪ್ತ ಅಂತ ಆಚಾರ್ಯ ಹೇಳ್ತಾರೆ. ನಮ್ಮ ಗ್ರಂಥಗಳಲ್ಲಿ ಬರೀತಾರ, ಎಷ್ಟು ಸತ್ಯವಾದ ಮಾತದು. ವಿಷ್ಣುರ್ಮೇ ಪರಮಃ ಸುಹೃತ್, ಆಚಾರ್ಯರು ಮತ್ತೆ ಮತ್ತೆ ಹೇಳೋ ಮಾತದು. ಅದಕ್ಕೆ ಅವ್ರು ಹೇಳಿದ್ರಂತೆ, ಮತ್ತೆ ಶುರು ಮಾಡ್ತಾರೆ ಗೋಕರ್ಣ ಪುರಾಣನ. ಇದು ಎಲ್ಲರೂ ಸೀರಿಯಸ್ ಆಗ್ತಾರೆ. ಇಲ್ಲ ಸೆಪ್ಟೆಂಬರ್ ಬ್ಯಾಚ್ ಇದ್ದಾಗಿವೆ, ಎಲ್ಲ ಮಾರ್ಚ್ ತಿಂಗಳು ಹೊರಟ್ಬಿಟ್ರಲ್ಲ. ಹೀಗಾಗೆ ಎಲ್ಲ ಕೂತಿದ್ದಾರೆ ಸರ್, ಪಾಸ್ ಮಾಡಲೇಬೇಕು ಅಂತ ಸರಿಯಾಗಿ ಉಪವಾಸ ಇದ್ದು ಕೇಳ್ತಾರೆ, ಸರಿಯಾಗಿ ಕೇಳ್ತಾರೆ. ಆ ಸಮಯಕ್ಕೆ ಏನು ಆಶ್ಚರ್ಯ ಗೊತ್ತಾ? ಆ ಸಮಯಕ್ಕೆ ವಿಮಾನ ಬರಲಿಲ್ಲ, ದೇವದೂತರು ಬರಲಿಲ್ಲ, ಭಗವಂತನೇ ಬಂದಂತೆ ಕರ್ಕೊಂಡು ಹೋಗಲಿ. ಕೃಷ್ಣನೇ ಬಂದುಬಿಟ್ಟಂತಾನೆ ಸರ್, ನೇರವಾಗಿ ಬಂದು ಎಲ್ಲರಿಗೂ ಹೇಳ್ತಾನೆ, ಬನ್ನಿ ಮೋಕ್ಷಕ್ಕೆ ಹೋಗಾರಲ್ಲ ಬನ್ನಿ ಅಂತ ಕರ್ಕೊಂಡು ಹೊರಟುಬಿಟ್ಟಂತೆ. ಅಲ್ಲೊಂದು ಮಾತು ಹೇಳ್ತಾರೆ, ಹೇಳಬೇಕಾದ್ರೆ ಆ ದೃಶ್ಯ ಹೇಗಿತ್ತು ಅಂದರೆ ರಾಮದೇವರು ಕರೆದಾಗಿತ್ತು ಅಂತ ಹೇಳ್ತಾರೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಕರೆದ್ರಲ್ಲ, ಆ ರೀತಿ ಕೃಷ್ಣ ಕರೆದನಂತೆ. ಎಲ್ಲರೂ ಕೃಷ್ಣನಿಂದ ಹೋಗರೆ ವೈಕುಂಠಕ್ಕೇನೆ, ಅದು ಬಗ್ಗೆ ಗಡ್ಡೆ ಬರಸ್ತಾ ಇದ್ದ ನೋಡಿದ್ರ. ಒಳ್ಳೆ ವಿಶೇಷವಾಗಿ ಭಗವಂತ ಬಂದ ಅಂದರೆ ಇದು ಸ್ವಾರಸ್ಯ. ನಮ್ಗೀಗ ಭಾಗವತ ಮುಗಿತು, ನಾವು ಮಂಗಳ ಮಾಡ್ತೇವೆ ಅಷ್ಟೇ, ಇನ್ನೇನೂ ಇಲ್ಲ. ಅವರು ಭಾಗವತ ಮುಗಿಸಿದ್ರೆ ದೇವ್ರು ಬರ್ತಾ ಇದ್ದ ಅಂತ ಭಾಗವತ. ಅದು ಅಂತ ಭಾಗವತ ಕೇಳಿದ ತಕ್ಷಣ ಹೋಗ್ಬೇಕು ವೈಕುಂಠಕ್ಕೆ. ಪರೀಕ್ಷಿತ ರಾಜ ಏಳು ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ. ಹೇಳ್ತಾರೆ ವಿಮಾನಗಳು ಬಂದಾಗ ಕಿಂಕಿಣಿ ಮಾಲಿನ, ಕಿಂಕಿಣಿ ಜಾಲಿ ಮಾಲಿನ ಅಂತ ಕರೀತಾರೆ. ಆದ್ರೆ ವಿಮಾನದ ಗಂಟೆಗಳು ಗಣಗಣಗಣ ಬರಸ್ತಾ ಇದ್ವು ಅಂತ ಹಾಗೆ ಹೇಳ್ತಾರೆ. ವಿಮಾನದ ಗಂಟೆಗಳು ಗಣಗಣ, ಈ ವಿಮಾನಕ್ಕೆಲ್ಲ ಬರಸೋದಿಲ್ಲ, ಈ ವಿಮಾನ ಶಬ್ದ ಆಗುತ್ತೆ ಹೊರತು ಗಂಟೆ ಬರಸೋದಿಲ್ಲ. ವೈಕುಂಠದ ವಿಮಾನಗಳವೆಲ್ಲ ಕೂಡ ಅದು ವಿಜೃಂಭಣೆಯ ವಾತಾವರಣ ಬಂತು. ಎಲ್ಲರೂ ಹೊಡ್ತಾ ಇದ್ದಾರೆ ಗೋಕರ್ಣ, ನಿನಗೆ ಗೋಲೋಕ ಕೊಡ್ತೇವೆ ಅಂತ ಹೇಳ್ತಾರೆ. ಗೋಲೋಕ ಕೊಡ್ತೇವೆ ನಿನಗೆ, ಅಲ್ಲಿ ಅಲಾಟ್ಮೆಂಟ್ ಇದ್ದಾಗ ಸೈಟ್ ಕೊಡ್ಬೇಕು, ಮೆಜೆಸ್ಟಿಕಲ್ಲಿ ಸೈಟ್ ಕೊಡ್ತೀವಿ ಅಂದ್ರೆ ಖುಷಿ ಆಗುತ್ತಲ್ಲ ಆ ಟೈಪ್. ಗೋಲೋಕದ ಸ್ಪೆಷಲ್ ಲೋಕ. ಗೋಲೋಕ ಯಾರಿಗೆ ಸಿಗುತ್ತೆ ಗೊತ್ತಾ? ನಿರಂತರ ಯಾರು ಗೋದಾನ ಮಾಡಿರ್ತಾರಲ್ಲ ಅವರಿಗೆ ಗೋಲೋಕ ಸಿಗುತ್ತೆ. ಮತ್ತೆ ಇದು ಗೋದಾನ ಎಲ್ಲಿ ಮಾಡಿದ್ದಾನೆ ಅಂತ ಕೇಳಿದರೆ, ಭಾಗವತ ಕೊಡೋದಕ್ಕಿಂತ ಗೋದಾನ ಬೇಕಂತ ಹೇಳ್ತಾರೆ. ಭಾಗವತದ ಒಂದೊಂದು ಅಕ್ಷರ ಹೇಳೋದು ಅಂದ್ರೆ ಗೋದಾನ ಮಾಡಿದಾಗ ಲೆಕ್ಕ. ಮಹಾಭಾರತದಲ್ಲಿ ಹೇಳ್ತಾರೆ, ಮಹಾಭಾರತ ಎಂಥ ಗ್ರಂಥ ಗೊತ್ತಾ? ಇದ್ರ ಒಂದೊಂದು ಅಕ್ಷರ ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೆ, ಹೇಳಿದರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಅಂದರೆ ವೇದವ್ಯಾಸರು ಬರೀತಾರೆ ಮಹಾಭಾರತ ಕೊನೆಯ ಶ್ಲೋಕ ಅದೇನೆ, ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯಚ ತಸ್ಯಚೈವ. ಪ್ರತಿನಿತ್ಯ ನೂರಾರು ಗೋವುಗಳನ್ನು ಅದರ ಕಾ ಗೊರಸರಿಂದ ಹಿಡಿದು ರುಕೋಡಿನವರೆಗೆ ಬಂಗಾರದ ಅಲಂಕಾರವನ್ನು ಮಾಡಿ ರೇಷ್ಮೆ ಪೀತಾಂಬರ ವಧಿಸಿ ಕರುಗಳ ಸಮೇತ ಅಪರೋಕ್ಷ ಜ್ಞಾನಿಯಾದ ಬ್ರಾಹ್ಮಣರಿಗೆ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ ಮಹಾಭಾರತವನ್ನು ಅಕ್ಷರ ಅಕ್ಷರ ಕೇಳಿದ್ರೆ ಬರುತ್ತಂತೆ ಹೇಳಿದ್ರೆ ಬರುತ್ತದೆ. ಆಮೇಲೆ ಗೋದಾನ ಮಾಡಿದ್ದು ಗೋಲೋಕ ಸಿಕ್ತಲ್ಲ, ಅರ್ಥ ಮಾಡಿಕೊಂಡು ಜೀವನದಲ್ಲಿ ಎಷ್ಟು ಹಾರಾಡಿದ್ರೂ ನಮಗೆ ವಯಸ್ಸಿನ ಮಿತಿ ಇದೆ ನೆನಪಿರಬೇಕು. ಪ್ರತಿಯೊಬ್ಬರು 100 ವರ್ಷ ಮ್ಯಾಕ್ಸಿಮಮ್. ಕಲಿಯುಗದಲ್ಲಿ ನಾಟ್ ಗ್ಯಾರಿ ನೋ ಗ್ಯಾರಂಟಿ ಆಟ, 100 ವರ್ಷ ಯಾರಿಗೂ ಇಲ್ಲ. ಎಲ್ಲ ಪ್ಲಸ್ ಪ್ಲಸ್ ಎಷ್ಟೋ ಪ್ಲಸ್ ಯಾವಾಗ ಬೇಕಾದ್ರೂ ಹೋಗ್ಬೋದು ಮನುಷ್ಯ. ಅದಕ್ಕೆ ನಾವು ಅಲ್ಲಿ ಭದ್ರ ಮಾಡ್ಕೋಬೇಕು ಯಾವಾಗಲೂ ಕೂಡ. ವೈಕುಂಠ ಲೋಕದಲ್ಲಿ ಶಾಶ್ವತ ವಾಸ ಮಾಡತಕ್ಕಂಥ ಒಂದು ಸಾಧನೆಗೆ ಪ್ರಯತ್ನ ಪಡಬೇಕೇ ಹೊರತು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ ಅಷ್ಟೇ, ಇದು ಫೈನಲ್ ಆಗಬಾರದು. ಇವತ್ತು ಹೈಸ್ಕೂಲೇ ಫೈನಲ್ ಆಗಿಬಿಟ್ರೆ ಕಾಲೇಜ್ಗೆ ಹೋಗೋದೆ ಅವರು. ಇಲ್ಲ ಭಾಳ ಸ್ಕೂಲ್ ಚೆನ್ನಾಗಿದೆ, ಇಲ್ಲೇ ಇದು ಬಿಡ್ತೀನಿ ಅಂದ್ರೆ ಗತಿ ಏನಾಗ್ಬೇಕು? ಏನು ಕಂಫರ್ಟ್ಸ್ ಇದೆ, ಸಿಕ್ಕಾಬಿಟ್ಟು ಕಂಫರ್ಟ್ಸ್ ಇದೆ. ಮತ್ತೆ ಬಿಸಿ ಊಟ ಬೇರೆ ಕೊಡ್ತಾರೆ, ಇಲ್ಲೇ ಇರ್ತೀನಿ ಅಂತ ಕೇಳಿದ್ರೆ ಯಾವುದೋತರು ಬಿಸಿ ಇದು ಮಾಡ್ತಾರಷ್ಟೇ. ಇವತ್ತು ಒಳ್ಳೆ ಸ್ಕೂಲ್ ಅಂದ್ರೆ ಏನು ಬರ್ತಾ, ಬೇಗ ಪಾಸ್ ಆಗಿ ಹೋಗ್ಬೇಕು, ಅದು ಒಳ್ಳೆ ಸ್ಕೂಲ್. ಇವತ್ತು ವೈಕುಂಠ ಟೀಕಾರ ಎಷ್ಟಿತ್ತು, 50 ವರ್ಷ ಟೀಕಾರ ಇರಿದ್ದಿತ್ತು. ಅವ್ರ ಕ್ಷುಧಾ ಗ್ರಂಥ ಅಂದ್ರೆ ಆಚಂದ್ರಾರ್ಕ ಇರತಕ್ಕಂಥ ಗ್ರಂಥ ಅದು. ಯಾವಾಗ ಹೆಸರು ಹೇಳಿದ್ರೆ ಸಾಕು, ಜಾ ಎಂದು ನುಡಿಯಲು ಜಯಶೀಲನಾಗುವ, ಯಾ ಎಂದು ನುಡಿಯಲು ಯಮನಂಜುವ, ತಿ ಎಂದು ನುಡಿಯಲು ತಿಮಿರಪಾತಕ ಹಾನಿ, ಥಾ ಎಂದು ನುಡಿಯಲು ತಾಪತ್ರಯ ಪರಿಹಾರ. ಇದು ಜಯತೀರ್ಥರ ವೈಶಿಷ್ಟ್ಯ. ಎಷ್ಟು ದಿವಸ ಇದ್ರೂ ಮುಖ್ಯ ಅಲ್ಲ, ಹೇಗಿದ್ರು ಅಂಬುದು ಕೌಂಟ್ ಆಗಬೇಕು. ಇದು ತಿಳಿಸ್ಕೊಡ್ತಕ್ಕಂಥ ಮಾತು. ಇದು ಇನ್ನೆಲ್ಲ ಹೇಳಿದ್ದೀನಿ, ಸನತ್ ಕುಮಾರ್ ಹೇಳ್ತಾ ಇದ್ದಾರೆ ಕಥೆನೆಲ್ಲ, ನಾರದಾದಿಗಳು ಕೇಳ್ತಾ ಇದ್ದಾರೆ ಇದನ್ನ, ಎಲ್ಲರೂ ಹೊರಟರಂತೆ. ಆಗ ನಾರದರು ಕೇಳ್ತಾರೆ, ಸಪ್ತಾಹ ವಿಧಿ ಸ್ವಲ್ಪ ಹೇಳಿಬಿಡಿ, ಹೇಗೆ ಹೇಳಿಸ್ಬೇಕು ಭಾಗವತ ಪುರಾಣ ಅಂತ ಕೇಳ್ತಾರೆ. ಭಾಗವತ ಪುರಾಣ ಹೇಗೆ ಹೇಳಿಸ್ಬೇಕು, ಪುರಾಣ ಹೇಳಿಸ್ಬೇಕು ಅಂತ ಹೇಳಿದ್ರೆ ಕ್ರಮ ಇದೆ, ಅದಕ್ಕೆ MA ಓದ್ತಾನೆ ಕ್ರಮ ಇದೆ. ಸುಮ್ ಸುಮ್ಮನೆ ಮನೆ ಕುತ್ಕೊಂಡ್ರೆ MA ಆಗೋದಿಲ್ಲ, MA ಆಗ್ಬೋದೇ ಹೊರತು ಆ MA ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಎಲಿಜಿಬಿಲಿಟಿ ಇದೆ. ಅದಕ್ಕೆ ಭಾಗವತ ಹೇಗೆ ಹೇಳಿಸ್ಬೇಕು ಅವ್ರು ಹೇಳ್ತಾರೆ. ಭಾಗವತ ಹೇಳಿಸ್ಬೇಕಾದ್ರೆ ಮೊದಲು ಆ ಮಾತಲ್ಲೇ ಸೋತ್ಬಿಡ್ತೇನೆ. ಭಾಗವತ ಹೇಗೆ ಹೇಳಿಸ್ಬೇಕು ಅಂದರೆ ಮದುವೆ ಮಾಡದೆ ಮಾಡಬೇಕು ಅಂತ ಹೇಳ್ತಾರೆ. ಫಟ್ ಅಲ್ಲಿಂದ ಶುರು ಮಾಡ್ತಾರೆ. ಭಾಗವತ ಮದುವೆ ಮಾಡದೆ ಭಾಗವತ ಹೇಳಿಸ್ಬೇಕು. ಇವತ್ತು ಅದು ಹೇಳಿದ್ರೆ ತಪ್ಪಾಗುತ್ತೆ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಏನು ಮದುವೆ ಅದೆಲ್ಲ ಕೂಡ ಅಷ್ಟೇ ಅಲ್ಲ, ಕೆಲವು ಮದುವೆ ಮಾಡ್ತಾರೆ ಹೇಗಿರುತ್ತೆ ಗೊತ್ತಾ? ಮೊದಲು 5 ದಿವಸ ಮದುವೆ ಇತ್ತು, ಹಿಂದಕ್ಕೆ 7 ದಿವಸ ಮದುವೆ ಇತ್ತು, ಅದಕ್ಕೆ 7 ದಿವಸ ಸಪ್ತಾಹ ಯಾತಕ್ಕೆ 7 ದಿವಸ ಮದುವೆಗಳು ಸಪ್ತಾಹ ಮಾಡಿದರು. ಆಮೇಲೆ 5 ದಿವಸಕ್ಕೆ ಬಂತು, ಆಮೇಲೆ 3 ದಿವಸಕ್ಕೆ ಬಂತು, ಆಮೇಲೆ 2 ದಿವಸಕ್ಕೆ ಬಂತು, 1 ದಿವಸಕ್ಕೆ ಬಂತು, ಈಗ 1/2 ದಿವಸಕ್ಕಲ್ಲ 3 ಗಂಟೆ ಬಂದಿದೆ. ಈಗ ಯಾರೋ ಹೋದ ವರ್ಷ ಮದುವೆ ಕರೆದಿದ್ರು, 12 ಹೋದ್ರೆ ಹೋಗ್ಬಿಟ್ಟಿದ್ರೆ ಭೂಷಣ ಹೋಗ್ಬಿಟ್ರೆ ಯಾರು ಇಲ್ಲೇ ಇಲ್ಲ. ಅಷ್ಟೊತ್ತಿಗೆ ಹೋದ್ರೆ ಖಾಲಿ, ಛತ್ರಡೆ ಖಾಲಿ, ಬೆಳಿಗ್ಗೆ 9ಕ್ಕೆ ಬಂದಿಲ್ಲ, 12ಕ್ಕಿಲ್ಲ. ಎಂಥ ಮದುವೆ ಇರಬೇಕಿದು? ಪುರೋಹಿತರು ಅರ್ಜೆಂಟು, ಇವರಿಗೂ ಅರ್ಜೆಂಟು. ಈ ರೀತಿ ಮದುವೆ ಆಗ್ತದಾ? ಮದುವೆ ಮಾಡಿದ್ರೆ 2 ಅರ್ಥ ಹೇಳಿದ್ರು. ಮದುವೆ ಮಾಡಿದಾಗ ವಿಜೃಂಭಣೆಯಿಂದ ಮಾಡಬೇಕು, ಮದುವೆ ಮಾಡಿದಷ್ಟು ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಪ್ರಾಬ್ಲಮ್ ಇರೋದು, ಮದುವೆ ಮಾಡಿದ ಖರ್ಚು ಮಾಡಬೇಕು, ಅದು ವ್ಯವಸ್ಥೆ ಮಾಡಬೇಕು. ಮೊದಲು ಭಾಗವತ ಹೇಳ್ತಾರೆ, ಸಂಕಲ್ಪ ಮಾಡಬೇಕು, ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳ್ತಾರೆ. ಫಸ್ಟ್ ಎಲ್ರಿಗೂ ತಿಳಿಸ್ಬೇಕು. ಮತ್ತು ಇನ್ವಿಟೇಷನ್ ಕೊಡ್ತಾರಲ್ಲ ಹಾಗೆ, ಎಲ್ಲರಿಗೂ ತಿಳಿಸ್ಬೇಕಂತೆ. ಮನೆ ಮನೆಗೆ ಹೇಳ್ಬೇಕಂತೆ, ಭಾಗವತ ಹೇಳಿಸ್ತೇವೆ ಬನ್ನಿ, ಭಾಗವತ ಹೇಳಿಸ್ತೇವೆ ಬನ್ನಿ. ಯಾತಕ್ಕೆ ಇನ್ವಿಟೇಷನ್ ಕೊಡ, ಅವರೆಲ್ಲ ಉದ್ಧಾರ ಆಗಲಿ ಅಂತ ಅರ್ಥ. ಇವತ್ತು ಭೋಜನಕ್ಕೆ ಬನ್ನಿ ಅಂತ ಹೇಗೆ ಕರೀತಾರೋ, ಭಾಗವತ ಕೇಳಕ್ಕೆ ಬನ್ನಿ ಅಂತ ಮನೆ ಮನೆಗೆ ಹೇಳಬೇಕಂತೆ ಹೋಗಿ. ವೇದವ್ಯಾಸ ಎಷ್ಟು ಪ್ರಾಕ್ಟಿಕಲ್ ಆಗಿ ಬರೀತಾರೆ, ಆಶ್ಚರ್ಯ ಆಗುತ್ತೆ ನಮಗೆ. ಬರೀ ಹೇಳಬೇಕು ಅಷ್ಟೇ ಅಲ್ಲ, ದೂರದವ್ರು ಹೇಳಕ್ಕೆ ಹೋಗಿ ಹೇಳಕ್ಕಾಗದೆ ಹೋದರೆ ಪತ್ರ ಮುಖಿಯನ್ನು ತಿಳಿಸಿ ಅಂತ ಹೇಳ್ತಾರೆ. ಇನ್ವಿಟೇಷನ್ ಕಾರ್ಡ್ ಕಾನ್ಸೆಪ್ಟ್ ಇದೆ, ಇನ್ವಿಟೇಷನ್ ಮಾಡಿಸೋ ಕಾನ್ಸೆಪ್ಟ್ ಅನ್ನು ಭಾಗವತ ಹೇಳ್ತದೆ. ಪತ್ರ ಮುಖಿಯನ್ನು ತಿಳಿಸಿ, ನೀವು ಭಾಗವತ ಹೇಳಿಸ್ತಾ ಇದ್ದೇವೆ, ಎಲ್ಲರೂ ಬರಲೇಬೇಕು ಅಂತ ಆಹ್ವಾನ ಕೊಡಿ. ಆಮೇಲೆ ಒಂದು ಮಾತು ಸೇರಿಸಿ, ನೀವು 7 ದಿವಸ ಬರಲಿಕ್ಕಾದ್ರೂ 1 ದಿವಸ ಆದರೂ ಬನ್ನಿ ಅಂತ ಬರೀರಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ಪುರಾಣಕ್ಕೆ ಬರದೆ ಹೋದ್ರೆ ಗುಡ್ತೊತ್ತಿಗಾರ ಬನ್ನಿ ಅಂತಾರಲ್ಲ ಆಟಕ್ಕೆ, ಮಂಗಳ ದಿವಸ ಗುಡ್ತೊತ್ತಿಗಾರ ಬನ್ನಿ ಅಂತ ಹೇಳೋ ಹಾಗೆ 1 ದಿವಸ ಆದರೂ ಕೇಳಕ್ಕೆ ಬನ್ನಿ, ಅವಾಗ ಒಂದು 2 ಸಾರಿ ಕಿವಿ ಬಿದ್ದರೂ ಪುಣ್ಯ ಬರುತ್ತಲ್ಲ. ಇಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಅಂದ್ರೆ ಆಗ ಭಾಗವತ ಎಷ್ಟು ಕಳಕಡಿದೆ ವೇದವ್ಯಾಸ ದೇವರಿಗೆ. ಉದ್ಧಾರ ಆಗಲೇಬೇಕು ಅಂತ ಹಠ ಇದೆ, ಯೋಚನೆ ಮಾಡಬೇಕು. ಅವಳು ಸಾಯ ಸ್ಥಿತಿಯಲ್ಲಿದ್ದು ಪಾಪ, ಸಿಂಗಾಪುರಿಗೆ ಕಳಿಸಿದ್ರೆ ಯಾತಕ್ಕೆ? ಪಶ್ಚಾತ್ ಉಳಿದ್ರೆ ಉಳಿಲಿ, ಸ್ಪೆಷಲ್ ಫ್ಲೈಟಲ್ಲಿ. ಮತ್ತೆ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂದರೆ ನಮ್ಮ ಜೀವ ಎಷ್ಟು ಅಮೂಲ್ಯ ಅಂತ ಗೊತ್ತಾಗುತ್ತೋ ಇಲ್ಲೋ, ನಮ್ಮ ಜೀವಕ್ಕೆ ಎಷ್ಟು ಬೆಲೆ ಇದೆ. ಉಳಿಲಿಲ್ಲ ಎಂಬ ವಿಚಾರ ಬೇರೆ, ಅದು ಪ್ರಯತ್ನ ಮಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡಬೇಕು. ನಾವೀಗ ನಮ್ಮ ಜೀವ, ನಮ್ಮ ಬಂಧುಗಳ ಜೀವ, ನಮ್ಮ ತಂದೆ ತಾಯಿಗಳ ಹಿಂದಿನವರ ಜೀವ ಅಂತ ಹೇಳಿದರೆ ಸದ್ಗತಿ ವಿಶ್ವ ಪ್ರಯತ್ನ ಮಾಡಬೇಕು ನಾವು. ಅದು ಎಲ್ಲರೂ ಬನ್ನಿ, ನಿಮ್ಮ ತಂದೆ ತಾಯಿ ಉದ್ಧಾರ ಆಗಲಿ ಅದು ಬನ್ನಿ ಅಂತ ಕರಿಬೇಕಂತೆ. ಎಲ್ಲರೂ ಬರಬೇಕಂತೆ. ಬಂದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾ? ಅವ್ರಿಗೆ ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಕಡದಾಗ ಲಾಡ್ಜಿಂಗ್ ವ್ಯವಸ್ಥೆ ಮಾಡಬೇಕಾ? ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಕೂಡ. ಮತ್ತೆ ಎಲ್ಲೋ ಭಾಗವತ ಹೇಳಿಸ್ಬೇಡಿ, ತೀರ್ಥಕ್ಷೇತ್ರದಲ್ಲಿ ಹೇಳಿಸಿ, ಒಳ್ಳೆ ಆಶ್ರಮದಲ್ಲಿ ಹೇಳಿಸಿ, ದೇವಸ್ಥಾನದಲ್ಲಿ ಹೇಳಿಸಿ, ಕೊನೆಗಿಲ್ಲ ಮನೆಯಲ್ಲಿ ಹೇಳಿಸಿ. ಕೊನೆಯದು ಮನೆಯಲ್ಲಿ, ಫಸ್ಟ್ ಮನೆ ಹೇಳಿಸ್ಬೇಡಿ. ತುಂಬ ಜನ ಮನೆ ಬರಲಿಕ್ಕಾಗೋದಿಲ್ಲ, ಕೆಲವರು ಆಗದವ್ರು ಇರ್ತಾರೆ, ಹೋಗಬೇಡಿ ಅಂತ ಅಡ್ಡಡ್ಡ ಪ್ರಚಾರ ಮಾಡ್ತಿರ್ತಾರೆ. ಅವರು ಸಂಕೋಚ, ನಮ್ಮ ಕರದಲ್ಲಿ ಯಾಕೆ ಹೋಗಬೇಕು ಅಂತಾರೆ, ನಮಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ತೀರ್ಥಕ್ಷೇತ್ರಕ್ಕೂ ಯೋಚನೆ ಇಲ್ಲ. ತೀರ್ಥಕ್ಷೇತ್ರ, ವನ, ಆಶ್ರಮ, ದೇವಾಲಯ, ಕೊನೆಗೆ ಮನೆ, ಅದು ಲಾಸ್ಟ್ ಪ್ರಿಫರೆನ್ಸ್. ಆ ಕಡೆಯಿಂದ ಬರಬೇಕು ಯಾವಾಗಲೂ. ತುಂಬ ಜನಕ್ಕೆ ಒಂದು ಭ್ರಾಂತಿ, ಮನೆಯಲ್ಲೇ ಹೇಳಿಸ್ಬೇಕು ಅಂತ ಹಠ ಹಿಡಿತಾರೆ. ಯಾಕೆ 20 ಜನ ಕೂತ್ರೆ ಏನು ಭಾಗವತ ಆಯಿತು? ಅಷ್ಟು ಜನ ಮುಟ್ಟಬೇಕಲ್ಲ. ತುಂಬ ಜನಕ್ಕೆ ಮುಟ್ಟಿದರೆ ಪುಣ್ಯ ಜಾಸ್ತಿ ಬರುತ್ತಾಗ. ಪುಣ್ಯ ಜಾಸ್ತಿಯಾಗಿ ಯೋಚನೆ ಮಾಡಬೇಕೇ ಹೊರತು ಮನೆ ಎಂದಾರು ಬಿಟ್ಟೋಗೋ ಮನೆಯೇ ಇದು. ಯಾವುದು ಶಾಶ್ವತ ಅಲ್ಲ, ಪುಣ್ಯ ಶಾಶ್ವತ. ಅದಕ್ಕೆ ನಮ್ಮನೆಯಿಂದ ಅಭಿಮಾನ ಮಿತಿಮೀರಿರಬಾರ್ದು. ಅಲ್ಲಿ ಸ್ವಲ್ಪ ಸನ್ನಿಧಾನ ಬರುತ್ತೆ ಅಂಥೇಳಿ ನಾಲ್ಕು ಜನ ಕೇಳೋದು ಮಿಸ್ ಮಾಡಿಸ್ಬಾರ್ದು. ಅದಕ್ಕೆ ಒಳ್ಳೆ ವಿಶಾಲವಾದ ಸ್ಥಳದಲ್ಲಿ ಹೇಳಿಸಿ, ಹರಿಗುರು ಸನ್ನಿಧಾನದಲ್ಲಿ ಹೇಳಿಸಿ. ಮತ್ತೆ ಹೇಳ್ತಾರೆ, ಆ ಹೇಳಿಸ್ಬೇಕಾದ್ರೆ ಅವ್ರನ್ನೆಲ್ಲ ಕರೆದು ಅಷ್ಟೇ ಆಚಿಬಿಟ್ಟು ಆಮೇಲೆ ತುಂಬ ಜನಗಳನ್ನ ಆಹ್ವಾನ ಮಾಡಿ ಅವರು ಸರಿಯಾಗಿ ವಿಶಾಲ ಸ್ಥಳದಲ್ಲಿ ಹೇಳಿಸಿ, ಮತ್ತೆ ವಿಶಾಲ ಸ್ಥಳದಲ್ಲಿ ಹೇಳಿಸಿ, ಚಿಕ್ಕ ಜಾಗದಲ್ಲಿ ಹೇಳಿಸಿ, ದೊಡ್ಡ ಸ್ಥಳದಲ್ಲಿ ಹೇಳಿಸಿ. ಇದೆಲ್ಲ ಬೇರೆಯವ್ರು ಫಾಲೋ ಮಾಡ್ತಾರೆ ಗೊತ್ತಾಯ್ತಾ, ಬೇರೆಯವ್ರು ಭಗವದ್ಗೀತಾ ಟೌನ್ ಹಾಲಲ್ಲಿ ಹೇಳಿಸ್ತಾರೆ, ದೊಡ್ಡ ಗ್ರೌಂಡಲ್ಲಿ ಹೇಳಿಸ್ತಾರೆ, ನಾವು ನಾಲ್ಕೇ ಜಾಗದಲ್ಲಿ ಹೇಳ್ತೇವೆ. ತಪಾಸೆ ಏನು ಗೊತ್ತೇನು, ನಾವು ಒಳ್ಳೆ ತತ್ವ ಕಡಿಮೆ ಜನಕ್ಕೆ ಹೇಳ್ತೇವೆ, ಕೆಟ್ಟ ತತ್ವ ತುಂಬ ಜನಕ್ಕೆ ಹೇಳ್ತಾರೆ. ಕೆಟ್ಟ ತತ್ವನ ಸಾವಿರಾರು ಜನಕ್ಕೆ ಗ್ರೌಂಡಲ್ಲಿ ಮುಟ್ಟಿಸ್ತಾರೆ, ನಾವು ಸಣ್ಣದಾಗಿ ಅದನ್ನು ಮುಚ್ಚಿಟ್ಬಿಡ್ತೇವೆ. ಫಸ್ಟ್ ಕ್ಲಾಸಾಗಿ ಖೀರ್ ಮಾಡಿಬಿಟ್ಟು ನಾಲ್ಕೇ ಜನಕ್ಕೆ ಹಾಕೋದು, ಹಸಿಮೆ ಎಣ್ಣೆ ಎಲ್ಲರಿಗೂ ಕೊಡೋದು, ಹಾಗಾಗಿಬಿಟ್ಟು ಹಾಗಾಗಬಾರದು. ಅದು ವಿಶಾಲ ಜಾಗದಲ್ಲಿ ಹೇಳಿಸಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮನೆಯಿಂದ ಮೇಲೆ ಒಂದು ಪ್ರವಚನ ಮಂದಿರ ಇದ್ದಾಗಿರ್ಬೇಕು, ದೇವಸ್ಥಾನ ಪ್ರವಚನ ಮಂದಿರ ಇರಬೇಕು, ಮಠಗಳಿಗೆ ಪ್ರವಚನ ಮಂದಿರ ಇರಬೇಕು, ಹೆಚ್ಚರ ಮುಂದೆ ಅದು ಉಪಯೋಗ ತಗೊಳ್ಳಾಗಿರ್ಬೇಕು. ಮುಂದೆ ಹೇಳ್ತಾರೆ, ಅಷ್ಟು ಮಾಡಿ ಹೇಳಕ್ಕೆ ಕೂಡಿಸಿ ವಿದ್ವಾಂಸರನ್ನ ಇವ್ರನ್ನೆಲ್ಲ ಕರಿಬೇಕಾದ್ರೆ ಮಕ್ಕಳಿಲ್ಲವ್ರನ್ನ ಕರೀರಿ, ಅದೇ ರೀತಿ ಗರ್ಭಸ್ರಾವ ಮತ್ತೆ ಮತ್ತೆ ಆಗ ಅವ್ರನ್ನ ಕರೀರಿ. ಯಾಕೆ ಅವ್ರನ್ನೆಲ್ಲ ಉಪಯೋಗ ಆಗಬೇಕಲ್ಲ. ನಾವೆಲ್ಲ ಹೋಗಿ ಕರೆದೇ ಇರೋದು ಬಂದ್ರೆ ಹೋಗಿ ಹೋಗಿ ಅಂತ ಹೇಳೋದು ಅಭ್ಯಾಸ ಜಾಸ್ತಿ ನಮಗೆ. ನೀವು ಹೋಗಿ 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 ಅಂತ ಹೇಳ್ತೀವಿ, ಕರೀರಿ ಬನ್ನಿ ಬನ್ನಿ ಅಂತ ಕರಿಬೇಕಂತ. ರಾಮದೇವರು ಮೋಕ್ಷಕ್ಕೆ ಕರೆದ್ರು, ಪ್ರವಚನಕ್ಕೆ ಕರಿಬಾರ್ದ ಕೊನೆ ಪಕ್ಷ. ಸಮಾಯಾತ ಸಮಾಯಾತದ ಕರೆದ ಬನ್ನಿ ಭಾಗವತ ಪ್ರಯತ್ನ ಕರೆದು ಕರೆದು ಕರ್ಕೊಂಡು ಹೋಗ್ಬೇಕಂತ. ನಿಮ್ಗೆ ಆಗ್ಲಕ್ಕೆ ನಿಮಗೆ ಹೋಗ್ಲಕ್ಕೆ ಆಗ್ಲಕ್ಕೆ ಹೋಗದೆ ಹೋದ್ರೆ ಇನ್ನೊಬ್ರು ಹೇಳಿ ಕಳಿಸ್ಕೊಡಿ ಕೊನೆ ಪಕ್ಷ. ನಿಮಗೆ ಆಗೋದಿಲ್ಲ ಪಾಪ, ವಯಸ್ಸಾಗಿದೆ, ಆ ರೋಗ ಇದೆ, ಇನ್ನೊಬ್ರು ಕಳಿಸ್ಕೊಡಿ. ಈ ರೀತಿ ಅಭ್ಯಾಸ ಮಾಡಿ, ಇನ್ನೊಬ್ರಿಗೆ ಅನುಕೂಲ ಮಾಡಿಕೊಟ್ರೆ ಆ ಪುಣ್ಯ ನಮಗೆ ಬರುತ್ತಲ್ಲ, ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಮಾಡಿ ಶುರು ಮಾಡಿಸಿ ಹೇಳು, ಒಂದು ವಿವಾಹ ಮಂಟಪದಂತೆ ಮಂಟಪ ಮಾಡಿಸಿ ಮಧ್ಯದಲ್ಲಿ ಪ್ರವಚನ ಮಾಡತಕ್ಕಂಥ ಉನ್ನತ ಸ್ಥಾನ ಹಾಕಿ ವ್ಯಾಸಪೀಠ ಅಂತ ಅದನ್ನ ಇಟ್ಕೊಂಡು ಗೌರವದಿಂದ ಕಾಣಿ. ಮತ್ತೆ ವಿದ್ವಾಂಸರನ್ನು ಕರೀರಿ, ಅವರನ್ನು ಕೂಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ವಿದ್ವಾಂಸರು ಕರೆದು ಕೂಡಿಸ್ಕೊಳ್ಳಿ. ವಿದ್ವಾಂಸರು ಎರಡು ಟೈಪ್ ಇಡ್ತಾರೆ, ದೊಡ್ಡ ವಿದ್ವಾಂಸರು ಕೆಲವರು ಪ್ರವಚನ ವ್ಯವಸ್ಥೆ ಮಾಡೋದಿಲ್ಲ, ಅವರು ಮಾಡೋ ಅಭ್ಯಾಸ ಇರೋದಿಲ್ಲ, ಅವ್ರನ್ನ ಕರೆದು ಕೂಡಿಸಿ. ಯಾಕೆಂದ್ರೆ ಮಧ್ಯಾಹ್ನ ಡೌಟ್ ಬಂದ್ರೆ ಅವ್ರು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರವಚನ ಮಾಡೋಷ್ಟು ಸಾಮರ್ಥ್ಯ ಇಲ್ಲದವ್ರು ಜ್ಞಾನ ಇರುತ್ತಲ್ಲ, ಯಾವುದೋ ಒಂದು ವಿಷಯ ಬಂದ್ರೆ ಗೈಡ್ ಮಾಡ್ತಾರೆ, ಅದನ್ನು ಕೂಡಿಸಿ ಅವ್ರನ್ನ. ಇದೆಲ್ಲ ಗೈಡ್ ಅದು ವಿದ್ವಾಂಸರಲ್ಲಿ ಅದರಿಂದ ಸಾಮರಸ್ಯ ಬೆಳೆಯುತ್ತೆ, ಆತ್ಮೀಯತೆ ಬೆಳೆಯುತ್ತೆ ಪರಸ್ಪರ ವಿದ್ವಾಂಸರಲ್ಲಿ. ಆ ರೀತಿ ನಾನು ಬಂದ್ರೆ ಇನ್ನೊಬ್ರು ಯಾರು ಬರಲೇಬಾರ್ದು, ಆ ರೀತಿ ಮಾಡಬೇಡಿ. ಎಷ್ಟು ಜನ ಬಂದರೂ ಭಾರಿ ಒಳ್ಳೆಯದು. ಆ ರೀತಿ ಮಾಡಿಸಿ ಹೇಳೋದಕ್ಕೆ ಶುರು ಮಾಡಿಸಿ. ಆಮೇಲೆ ಹೇಳ್ತಾರೆ, ಶುರುವಾದ ಮೇಲೆ ಕೆಲವು ಸಿದ್ಧತೆಗಳೆಲ್ಲ ಇವೆ. ಏನು ಸಿದ್ಧತೆಗಳು? ಆದಷ್ಟು ಕೂಡ ಉಪವಾಸದಿಂದ ಕೇಳಿ, ಫಸ್ಟ್ ಉಪವಾಸದಿಂದ ಕೇಳಿ. ಇದು ನಂಬರ್ ಒನ್. ಇದು ಹೇಳಿದ್ದಾರೆ, ಉಪವಾಸದಿಂದ ಕೇಳಿದರೆ ಪೂರ್ತಿ ಪುಣ್ಯ. ಪೂರ್ತಿ ಉಪವಾಸ ಮಾಡೋಕ್ಕಾಗೋದಿಲ್ಲ, ಹೌದಲ್ಲೋ? ಒಪ್ಪತ್ತು ಉಪವಾಸ ಮಾಡಿ ಕೊನೆ ಪಕ್ಷ, ಒಪ್ಪತ್ತು ಉಪವಾಸ ಮಾಡಿ ಕೇಳಿ. ಅದು ಆಗೋದಿಲ್ಲ, ಹೌದಲ್ಲೋ? ಒಪ್ಪತ್ತು ಊಟ, ಒಪ್ಪತ್ತು ಫಲಾಹಾರ ಮಾಡಿ. ಅದು ಆಗೋದಿಲ್ಲ, ಹೌದಲ್ಲೋ? ಆಯ್ತು, ಎರಡೊತ್ತು ಊಟ ಮಾಡಿ, ಮಧ್ಯಾಹ್ನ ಫಲಾಹಾರ ಬಿಡಿ. ಅದು ಆಗೋದಿಲ್ಲ, ಮೂರೊತ್ತು ತಿನ್ನಿ, ಯೋಚನೆ ಇಲ್ಲ. ಕೇಳಬೇಕಾದ್ರೆ ತಿನ್ನಬೇಡಿ ಅಷ್ಟೇ, ಅದು ವಾಸಿ. ಸಿನಿಮಾದ ತಿಂದ ಕೇಳಬೇಕಾದ್ರೆ ತಿಂದೆ ಹೋದ್ರೆ ಎಷ್ಟೋ ವಾಸಿ. ಇಷ್ಟು ಮಾಡಿ ಮತ್ತಿನ್ನೂ ಹೇಳ್ತಾರೆ, ಅಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ನೀವು ಕಡಿಮೆ ಆಹಾರ ತಗೊಂಡು ಯಾತಕ್ಕೆ ಹೇಳ್ತೇವೆ ಕಾರಣ ಕೊಡ್ತಾರೆ. ಎಷ್ಟು ಬ್ಯೂಟಿಫುಲ್ ಕಾರಣ ಕೊಡ್ತಾರೆ. ಮೂರು ದಿವಸ ಶ್ರಾದ್ದ ಹಿಂದೆ ಒಪ್ಪತ್ತು ಮಾಡಿ ಅಂತ ಹೇಳ್ತಾರೆ. ತೀರ್ಥಯಾತ್ರೆ ಒಪ್ಪತ್ತು ಮಾಡಿ ಅಂತಾರೆ. ಯಾತಕ್ಕೆ ಗೊತ್ತಾ? ಮಲಮೂತ್ರ ಜಯಾರ್ಥಂ ಹಿ ಲಘ್ವಾಹಾರ ಪ್ರಶಸ್ಯತೆ. ಆ ರೀತಿ ಮಾಡೋದ್ರಿಂದ ಅವನು ಎದ್ದೋಗೋ ಪ್ರಸಂಗ ತಪ್ಪೋಗುತ್ತೆ. ಮಲಮೂತ್ರಕ್ಕೆ ಎದ್ದೋಗೋ ಪ್ರಸಂಗ ತಪ್ಪೋದ್ರೆ ಕಾನ್ಸಂಟ್ರೇಷನ್ ಬರುತ್ತೆ. ಶ್ರಾದ್ದದ ಕಾಲ ಮಧ್ಯೆ ಎದ್ದೋಗಬಾರದು. ರಾತ್ರಿ ಸಿಕ್ಕಾಬಟ್ಟೆ ತಿಂದು ಮಲಿಬಿಟ್ಟಿದ್ರೆ ಶ್ರಾದ್ದ ಏನು ಮಾಡ್ತಾನೆ ಮಧ್ಯೆ? ಇವಂದೇ ಶ್ರಾದ್ದ ಆಗುತ್ತೆ, ಹೊರಗೆ ಹಾಗಾಗಿ ಬರೋದು. ಅದಕ್ಕಾಗಿ ಅವ್ರಿಗೆ ಪೂರ್ತಿ ಶ್ರಾದ್ದ 2-3 ಗಂಟೆ ಬೇಕು. ಅದಕ್ಕೆ ಮಧ್ಯೆ ಮಧ್ಯೆ ಎದ್ದೋಗ್ಲಿಕ್ಕೆ ಬರೋದಿಲ್ಲ. ಇದು ಶ್ರಾದ್ದಘಾತ ಅಂತ ಕರೀತಾರೆ. ಎದ್ದವರು ಶ್ರಾದ್ದಘಾತ ಅದು ಆಗಬಾರದು. ಅದಕ್ಕಾಗಿ ಕಡಿಮೆ ತಿಂದಿರಿ, ಎಷ್ಟು ಸುಲಭ ಅದು. ಇದೆಲ್ಲ ಅರ್ಥ. ಆಮೇಲೆ ರೋಗಗಳು ಬರೋದಿಲ್ಲ. ಈ ರೀತಿ ಮಾಡಿರುವ ಅಭ್ಯಾಸದಿಂದ ದೇಹ ಯಾವಾಗಲೂ ಒಳ್ಳೆ ಕಂಡೀಷನ್ ಇದ್ದಾಗಿರುತ್ತೆ. ಅದು ವೇದವ್ಯಾಸರು ಬರೆದೇ ಹೇಳಿದ ಕಾರಣ ಕೊಡ್ತಾರೆ, ಬಹಳ ಇಂಪಾರ್ಟೆಂಟ್. ನಮ್ಮ ಶಾಸ್ತ್ರಗಳೆಲ್ಲ ಹೈಲಿ ಸೈಂಟಿಫಿಕ್ ಅದು. ನಿಜವಾಗಲೂ ಕೂಡ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಯಾವ ಲೌಕಿಕ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ವೇದವ್ಯಾಸರ ಬರವಣಿಗೆ ಅದು ಓದ್ದೇ ಜನ ಕಾಮೆಂಟ್ ಮಾಡ್ತಾರೆ, ಹೊರತು ಓದಿದವರೆಲ್ಲ ಫಾಲೋ ಮಾಡ್ತಾರೆ. ಅದು ಅದರ ವೈಶಿಷ್ಟ್ಯ. ಅಷ್ಟು ಮಾಡಿ ಆಮೇಲೆ ನಿಧಾನವಾಗಿ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು. ವೇದವ್ಯಾಸ ದೇವರೇನೆ, ನಾವು ಆಹಾರ ಬಿಡಿ ಎಲ್ಲ ಹೇಳಿದ್ದೇವೆ, ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನಿಮಗೆ ಶ್ರವಣಾದಿಗಳನ್ನ ಮಾಡ್ಲಿಕ್ಕೆ ಎಷ್ಟು ತಗೋಬೇಕು ಅಂತ ಅಷ್ಟು ತಗೊಂಬಿಡಿ. ನೀವು ಕಡಿಮೆ ತಗೊಂಡಿದ್ದೇವೆ ಅಂತ ಶ್ರವಣ ಬಿಡೋದಾದ್ರೆ ಆಹಾರ ಬಿಡ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ವೇದವ್ಯಾಸ. ಎಷ್ಟು ಒಳ್ಳೆ ಮಾತದು. ನಿಮ್ಮ ಮುಖ್ಯ ಶ್ರವಣ ಎಷ್ಟೋ ದಿನ ತುಂಬ ಸುಸ್ತಾಗಿರುತ್ತೆ, ನಾವು ಶ್ರವಣ ಮಾಡ್ಲಿಕ್ಕೆ ಎದ್ದು ಬರ್ಲಿಕ್ಕಾಗೋದಿಲ್ಲ, ಅದಕ್ಕೆ ನಾವು ಇಲ್ಲೇ ಉಪವಾಸ ಮಾಡಿ ಕೂತು ನೀವೇ ಪ್ರವಚನ ಮಾಡ್ಕೊಂಡು ಹೋಗಿ ಅಂತ ಹೇಳಬೇಡಿ. ಪ್ರವಚನ ಮಾಡ್ಲಿಕ್ಕೆ ಸಾಧ್ಯವಾದಷ್ಟು ನೀವು ಆಹಾರ ತಗೊಂಡಿರ್ಬೇಕು. ನೀವು ಪೂರ್ತಿ ಬಿಟ್ಟು ಕೇಳೋದಾದ್ರೆ ಕೇಳಿ, ಆದರೆ ಪ್ರವಚನ ಬಿಟ್ಟು ನೀವು ಆಹಾರ ಬಿಡೋದಾದ್ರೆ ಆಹಾರ ಬಿಡ್ಲಿಕ್ಕೆ ಹೋಗಬೇಡಿ, ಪ್ರವಚನ ಬಿಡಬೇಡಿ ಅಂತ ಹೇಳುತ್ತೆ. ಇದು ಹೈಲಿ ಪ್ರಾಕ್ಟಿಕಲ್ ಆಗಿರೋ ಈ ದೃಷ್ಟಿಯಲ್ಲಿ ವೇದವ್ಯಾಸದೇವರ ಮಾತು ಅತ್ಯಂತ ಗ್ರಾಹ್ಯವಾದದ್ದು. ಶ್ರವಣಕ್ಕೆ ಮಹತ್ವ ಕೊಡಬೇಕು. ಶ್ರವಣ ತುಂಬ ಜನ ಇರ್ತಾರೆ ಏಕಾಶಿ ಭಜನೆ, ಏನು ಗೊತ್ತಾ ಭಜನೆ, ಅಲ್ಲಿ ಕೂತೋಡೋದು ಹಾಕೋದು ಉಪ್ಪಿಟ್ಟು ಕಾಫಿ ತಿಂದು ಬರ್ತಾ ಇರೋದು. ಯಾಕೆಂತ ಕೇಳಿದರೆ ಹಾಡಲಿಕ್ಕೆ ಶಕ್ತಿ ಬೇಕಲ್ಲ, ದೇವರು ವೈಕುಂಠ ಭಾರಿ ದೂರ ಇದೆಯಲ್ಲ, ಅದಕ್ಕೆ ಜಾಸ್ತಿ ಕೂಗಬೇಕಲ್ಲ, ಉಪ್ಪಿಟ್ಟು ಕಾಫಿಯಿಂದ ಕೂಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ದೇವರು ಕಿವುಡನ ಸರ್ವಾಂತರ್ಯಾಮಿ ಪರಮಾತ್ಮ, ಮನಸ್ಸಲ್ಲಿ ಹೇಳ್ಕೊಂಡು ದೇವರಿಗೆ ಕೇಳಿಸುತ್ತೆ, ಅದಕ್ಕಾಗಿ ತಿಂದು ಬರಬೇಕಾ? ಅಂದರೆ ಭಜನೆ ಅದು ನಾಟಕ, ಅದು ಭಜನೆ ಆಗಲಿಲ್ಲ ನಾಟಕ ಆಗ್ತದೆ. ಅದಕ್ಕೆ ನಿಮಗೆ ಮನಸ್ಸಲ್ಲಿ ಅಂದ್ಕೊಡಿ, ಬುದ್ಧಿಗೇಸ್ ಏನು ಗೊತ್ತಾ, ದೇವರ ಬಗ್ಗೆ ಸ್ತೋತ್ರ ಮಾಡೋ ಬುದ್ಧಿ ಇರಬೇಕೇ ಹೊರತು ತಿನ್ನೋದು ಪ್ರಧಾನ ಆಗಬಾರ್ದು. ತಮ್ಮ ಭಜನೆ ಕಾರ್ಯಕ್ರಮ ಎಲ್ಲ ಫೇಲ್ ಆಗುತ್ತೆ ಯಾತಕ್ಕೆ ಅಂತ ಕೇಳಿದರೆ ಅದು ಶೋ ಆಗುತ್ತೆ, ಅಂತರಾರ್ಥ ಮರೆತು ಬಿಡುತ್ತೆ. ವೇದವ್ಯಾಸರು ಅದಕ್ಕೆ ಬರೀತಾರೆ, ಶ್ರವಣಾದಿಗಳನ್ನು ಮಾಡೋದು ಅಡ್ಡಿ ಆಗೋದಾದರೆ ಏನು ಬೇಕಾದ್ರೂ ತಿನ್ಕೊಂಡು ಹೋಗಿ, ಶ್ರವಣ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಇನ್ನು ಅಭ್ಯಾಸ ಮಾಡಿಕೊಂಡು ಡ್ರೆಸ್ಸು ಗಿಸ್ಸು ಬರುತ್ತೆ ಅಂತ ತಿಳ್ಕೊಬೋಣ, ಒಟ್ಟು ನಿಮಗೆ ಕೇಳಬೇಕು ತಾನೇ, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಆ ಕೇಳೋದು ಪ್ರಧಾನ ಮಾಡ್ಕೊಂಡ್ಬಿಟ್ರೆ ಮುಂದಿಂದೆಲ್ಲ ಗೌಣ ಆಗಿಬಿಡುತ್ತೆ. ನಾವು ಬೇರೆದ್ರಲ್ಲಿ ಜಾಸ್ತಿ ಮಾಡಿ ಕೊನೆಗೆ ಇದನ್ನು ಕಡಿಮೆ ಮಾಡ್ತೇವಲ್ಲ, ಶಾಸ್ತ್ರನೇ ಹೋಗಿಬಿಡುತ್ತೆ. ಈ ತತ್ವ ಇಷ್ಟ ಹೇಳಿ ಆಮೇಲೆ ಪ್ರವಚನ ಶುರುವಾಗಬೇಕು. ಪ್ರತಿ ದಿವಸ ಕೂಡ ಪ್ರವಚನ ಈ ರೀತಿ ಹೇಳಿ, ಮೊದಲನೇ ದಿವಸ ಎಷ್ಟು ಹೇಳಬೇಕು, ಎರಡನೇ ದಿವಸ ಎಷ್ಟು ಹೇಳಬೇಕು ಎಲ್ಲ ಕರಾರವಾಗಿ ನಿಯಮ ಮಾಡಿಬಿಟ್ಟಿದ್ದ. ಮೊದಲನೇ ದಿವಸ ಕಪಿಲಗೀತೆಯವರು ಹೇಳಬೇಕು, ಎರಡನೇ ದಿವಸ ಭರತೋಪಾಖ್ಯ ಅಂದ್ರೆ ಹೇಳಬೇಕು, ಮೂರನೇ ದಿವಸ ಸಪ್ತಮ ಸ್ಕಂದ ಮುಗಿಸ್ಬೇಕು, ನಾಲ್ಕು ಕೃಷ್ಣಾವತಾರ ಆಗಬೇಕು, ಐದನೇ ದಿವಸ ರುಕ್ಮಿಣಿ ಕಲ್ಯಾಣ ಆಗಬೇಕು, ಆಮೇಲೆ ಮಂಗಳ ಆಗಬೇಕು. ಈ ರೀತಿ ಎಲ್ಲ ಕ್ಲಾಸಿಫೈ ಮಾಡ್ತಾರೆ ಅದಿಷ್ಟು ಕೂಡ. ಈ ರೀತಿ ಸಿಲೆಬಸ್ ಈಗ ಮುಗಿಸ್ಬೇಕಂತಾರಲ್ಲ, ಹಾಗೆ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡ್ದಾಗ ಹೇಳಿಬಿಟ್ಟು ಈ ರೀತಿ ಭಾಗವತ ಹೇಳಬೇಕು. ಆಮೇಲೆ ಭಾಗವತ ಹೇಳಿದ ಶ್ರವಣ ಮುಗಿದ ಮೇಲೆ ಪ್ರತಿನಿತ್ಯದಲ್ಲೂ ಅವರಿಗೆ ವ್ಯವಸ್ಥೆ ಮಾಡಿ, ಕನಿಷ್ಠ ಪಕ್ಷ ಊಟ ಮಾಡೋದಾದರೆ ಹೊಸ್ತು ಸ್ವಲ್ಪತ್ತಾದರೂ ಕೇಳಿ ಮಾಡಿ ಆಮೇಲೆ ಅಂತ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಆಮೇಲೆ ಯೋಚನೆ ಅವಕಾಶ ಮಾಡಿಕೊಡಿ. ದಿವಸಕ್ಕೆ ಸಾಧ್ಯ ಹೆಚ್ಚೊತ್ತು ಕೇಳಿ, ಮಧ್ಯೆ ನಿಮಗೆ ಆಯಾಸವಾದರೆ 48 ನಿಮಿಷ ಗ್ಯಾಪ್ ಕೊಡಿ ಅಂತ ಹೇಳ್ತಾರೆ. 48 ನಿಮಿಷ ಮಧ್ಯೆ ನೀವು ಸುಧಾರಿಸ್ಕೋಬೇಕು ಅಂತಿದ್ರೆ 48 ನಿಮಿಷ ಗ್ಯಾಪ್ ಕೊಡಿ, 2 ಗಂಟೆಗೆ ಅಂತ ಹೇಳಿ, 2 ಗಂಟೆಗೆ ಅಂದರೆ 48 ನಿಮಿಷ ಉಡದಂತೆ ಫುಲ್ ಕೇಳಿ, ಸೂರ್ಯಾಸ್ತದವರೆಗೂ ಕೇಳಿ, ಬೇಕಾದ್ರೆ ವಿಶ್ರಾಂತಿ ತಗೊಳ್ಳಿ. ಇದನ್ನೆಲ್ಲ ತಿಳಿಸಿ ಆಮೇಲೆ ಎಲ್ಲ ಮುಗಿದ ಮೇಲೆ ಮಂಗಳ ದಿವಸ ವ್ಯಾಸ ಪೂಜೆ ಎಲ್ಲ ಮಾಡಿ ಜನಗಳಿಗೆ ತೀರ್ಥ ಪ್ರಸಾದ ಕೊಡಿ, ಎಷ್ಟಾಗುತ್ತೋ ಅಷ್ಟು. ಇನ್ನೊಂದು ಮಾತು ಹೇಳ್ತಾರೆ, ಉದ್ಯಾಪನೆ ಮಾಡಿ ಅಂತ ಹೇಳ್ತಾರೆ. ಉದ್ಯಾಪನೆ ಮಾಡಿ, ನಮಗೊಂದು ಉದ್ಯಾಪನೆ ಅಂದರೆ ಮುಗಿಸೋದು ಅಂತ ಅರ್ಥ. ಹಾಗಿದ್ರೆ ಉದ್ಯಾಪನೆ ಮಾಡಿ ಭಾಗವತ ಶುರು ಮಾಡಿಬಿಟ್ರೆ ಯಾವ ಬೇಕಾದ್ರೂ ಮುಗಿಸ್ಬೋದು ಅಂತ ತಿಳ್ಕೊಂಡ್ಬಿಡ್ತೇವೆ, ಅದು ತಾತ್ಪರ್ಯ ಇಲ್ಲ. ಉದ್ಯಾಪನೆ ಅಂದರೆ ಏಕಾಶಿ ಉದ್ಯಾಪನೆ ಯಾಕಿಲ್ಲ ಗೊತ್ತಾ, ಅದು ಮುಗಿಸ್ಬಾರ್ದು ಅಂತ ಇದು ಜನ್ಮ ಪೂರ್ತಿ ಮಾಡಬೇಕಂತ, ಇಲ್ಲ ಒಂದು ಉಪಯಾಸಗಳು ಕೃಷ್ಣಾರ್ಪಣೆ ನೋಡ್ಬೋದಾಗಿತ್ತು. ಋಷ್ಮಜ್ಮಿ ಇದ್ದಾಗಲ್ಲ ಏಕಾದಶಿ ಅಂದರೆ ಜನ್ಮ ಪೂರ್ತಿ ಮಾಡಬೇಕಂತ. ಭಾಗವತಕ್ಕೆ ಉದ್ಯಾಪನೆ ಅಂದರೆ ಪೂರ್ಣ ಪುಣ್ಯ ಬರಲಿ ಉದ್ಯಾಪನೆ ಹೊರತು ಮುಗಿಸಕ್ಕೆ ಉದ್ಯಾಪನೆ ಅಲ್ಲ ಅದು. ಇನ್ನೊಂದು ನೋಟ್ ಬರೀತಾರೆ ವೇದವ್ಯಾಸರು, ಉದ್ಯಾಪನೆ ಮಾಡೋದು ಭಾರಿ ಖರ್ಚಾಗತ್ತೆ ಅಂಥೇಳಿ ಭಾಗವತ ಕೇಳೋದು ಬಿಡಬೇಡಿ, ಉದ್ಯಾಪನೆ ಮಾಡೋಕ್ಕೆ ಆಗದವ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಷ್ಟು ಕರುಣೆ ಅದು, ಲೇಟಾಗಿ ಬಂದರೂ ಪರವಾಗಿಲ್ಲ ಕ್ಲಾಸಿಗೆ ಬನ್ನಿ ಅಂತಾರಲ್ಲ ಹಾಗೆ, ಉದ್ಯಾಪನೆ ಮಾಡಿದವರು ಪರವಾಗಿಲ್ಲ, ದುಡ್ಡು ಗಿಡ್ಡಿದ್ರೆ ಮಾಡಿ ಅಷ್ಟೇ ಹೊರತು ಉದ್ಯಾಪನೆ ಮಾಡೋಕ್ಕೆ ಆಗೋದಿಲ್ಲ ಅಂತ ನೀವು ಭಾಗವತ ಕೇಳೋದು ಮಾತ್ರ ಬಿಡ್ಲಕ್ಕೆ ಹೋಗಬೇಡಿ, ಭಾಗವತ ಕೇಳಿ. ಆಮೇಲೆ ಹೋಮ ಮಾಡಿಸಿ ಅಂತ ಹೇಳ್ತಾರೆ, ಮರು ದಿವಸ 7 ದಿವಸ ಆದ್ಮೇಲೆ 7 ದಿವಸ ಭಾಗವತ ದಶಮಸ್ಕಂದ ಹೋಮ ಮಾಡಿಸಿ, ಪ್ರತಿ ಶ್ಲೋಕಕ್ಕೂ ಹವಿಸ್ ಹಾಕಿ ಅಂತ ಹೇಳಿ, ಪ್ರತಿ ಶ್ಲೋಕಕ್ಕೂ ಕೂಡ ನೀವು ಸ್ವಾಹಾಕಾರ ಮಾಡಿ. ಅದು ಭಾಗವತ ದಶಮಸ್ಕಂದ ಹೋಮ ಪದ್ಧತಿನ ಪುರಾಣದಲ್ಲೇ ಹೇಳ್ಬಿಟ್ಟಿದ್ದಾರೆ. ಆದರೆ ಪ್ರತಿ ಶ್ಲೋಕಕ್ಕೂ ಮಾಡಿ, ಇಡೀ ಭಾಗವತಕ್ಕೆ ಆಗೋದಿಲ್ಲ, ಕಷ್ಟ, 18,000 ಶ್ಲೋಕ ಆಗುತ್ತೆ, ಇದಾದರೆ ಮಾಡಕ್ಕೆ ಬರುತ್ತೆ ಅಂತ ಹೇಳಿ ಕೃಷ್ಣಾವತಾರ ವಿಶೇಷ ಕೃಷ್ಣನ ಮಹಿಮೆ ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾರೆ. ಜನಗಳೆಲ್ಲ ಬಂದವರೆಲ್ಲ ವಿಶೇಷ ರೀತಿಯಲ್ಲಿ ಗೌರವವನ್ನು ತೋರಿಸಿ, ಶ್ರೋತ್ರಗಳಿಗೂ ಗೌರವ ತೋರಿಸಿ, ಅವರಿಗೂ ಫಲದ ವ್ಯವಸ್ಥೆ ಮಾಡಿ, ಪ್ರಸಾದ ವ್ಯವಸ್ಥೆ ಮಾಡಿ, ಅಷ್ಟು ಮಾಡಿ ಭಾಗವತ ಕೇಳಿದರೆ ಖಂಡಿತ ಫಲ ಕೊಡುತ್ತೆ, ಹೋಗೋದರ ಪಾಪಗಳೇ ಇಲ್ಲ. ಸಕಲ ಪಾಪಗಳ ನಿವೃತ್ತಿಗೆ ಭಾಗವತ ಪುರಾಣ ಅಂಬುದು ರಾಜಮಾರ್ಗ ಅಂತ ಎಲ್ಲ ಉಪದೇಶವನ್ನು ಮಾಡಿದ್ರಂತೆ. ಅದೆಲ್ಲ ಕೇಳ್ತಿದ್ದಾರೆ, ಭಾರಿ ಭಾರಿ ಆಶ್ಚರ್ಯ ಪಡ್ತಿದ್ದಾರೆ. ಅಷ್ಟೊತ್ತಿಗೆ ಇಲ್ಲಿ ಯಾರು ಬಂದರು ಗೊತ್ತಾ, ಅಲ್ಲಿಗೆ ಶುಕಾಚಾರ್ಯ ಬಂದುಬಿಟ್ರದ್ದು, ಇಷ್ಟು ಹೇಳುವತ್ತೆ ಶುಕಮುನಿಗಳೇ ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಪದ್ಧತಿ, ಭಾರತ ಹೇಳ್ತಿದ್ರೆ ಅಶ್ವತ್ಥಾಪ ರೂಪದಲ್ಲಿ ಶುಕಾಚಾರ್ಯರು ಬರ್ತಾರೆ ಮಹಾಭಾರತಕ್ಕೆ, ಭಾಗವತ ಹೇಳ್ತಿದ್ರೆ ಶುಕರೂಪದಲ್ಲಿ ಬರ್ತಾರೆ. ಇನ್ನು ಪ್ರಾಣದೇವರು ಯಾವಾಗಲೂ ಇರ್ತಾರೆ, ಮಾತಾಡಲಿಕ್ಕೆ ಬರೋದಿಲ್ಲ, ಪ್ರಾಣದೇವರು ಇಲ್ಲೇ ಹೋದ್ರಾದ್ರಿಂದ ಯಾವಾಗಲೂ ಪ್ರಾಣದ ಸನ್ನಿಹಿತರಾಗಿರ್ತಾರೆ. ಇದು ಅನುಸಂಧಾನ ಇಟ್ಕೊಂಡು ಹೇಳಬೇಕು, ಆಗದು ಸಾರ್ಥಕವಾಗ್ತದೆ. ಜನ ಕೇಳ್ತಾರೆ ಅಂತ ಭಾಗವತ ಹೇಳಬೇಡಿ, ದೇವತೆಗಳು ಕೇಳಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಅಂತ ಹೇಳ್ತಾರೆ. ಒದ್ದೆಗೆ ಭಟ್ರು ಪುರಾಣ ಹಾಗೆ ಹೇಳ್ತಿದ್ದಾರಂತೆ, ಗೋವಿಂದ ಸುಂದರ ಕಥಾ ಸುಧಯ ಸನ್ರೂಣಾಂ ಆನಂದ ಎನ್ನ ಕಿಲ ಕೇವಲ ಮಿಂದ್ರಿಯಾಣಿ ಕಿಂತು ಪ್ರಭೋಹ ರಜತಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಇದು ಪುರಾಣ ಹೇಳಿದ್ರು ಕಲ್ಪನೆ ಆಗಿರಬೇಕು. ದೇವ ನಾವೇನೋ ಜನಕ್ಕೇನೋ ಹೇಳಿಬಿಡ್ಬಹುದು, ದೇವತೆಗಳು ನೋಡ್ತಾ ಇರ್ತಾರಲ್ಲ, ಆ ಎಚ್ಚರ ನಮಗಿರಬೇಕು. ಆದ್ದರಿಂದ ಅದರಲ್ಲಿ ಅಪಶಬ್ದ ಬರಬಾರದು. ಅವ್ರು ಹೇಳ್ತಾರೆ, ಹೇಳೋನು ಅರ್ಥಾಗ ಹೇಳಬೇಕು, ಕೇಳೋ ಅರ್ಥ ಮಾಡಿಕೊಂಡು ಕೇಳಬೇಕು, ಮೆಕ್ಯಾನಿಕಲ್ ಆಗಬಾರದು. ಪ್ಯಾಸಿವ್ ಆದರೆ ಫಲ ಬರೋದಿಲ್ಲ. ಕಾಫಿ ಕುಡಿಯುವ ಸುಮ್ಮನೆ ಕೂಡ ಸಿಟ್ಟು ಬಂದ್ಬಿಡುತ್ತೆ, ಎಂಜಾಯ್ ಮಾಡ್ತಿರ್ಬೇಕು. ನೀವು ಹೇಳೋಕೆ ಕೊಟ್ಟವ್ರಿಗೂ ಖುಷಿ, ಕೇಳೋರಿಗೂ ಖುಷಿ. ಕಾಫಿ ಕೊಡ್ಬೇಕು, ಅಷ್ಟು ಎಲ್ಲ ಕುಡಿದ್ಬಿಟ್ರೆ ಒಟ್ಟಿಗೆ ನೀವು ಕಾಫಿ ಕುಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಾಫಿ ಕುಡಿಲಿಕ್ಕೆ ಬರೋದಿಲ್ಲ ಮನುಷ್ಯನಿಗೆ, ಅದು ಕುಡಿತಿರಬೇಕು, ಟಿ ವಿ ನೋಡ್ತಿರಬೇಕು, ಯಾರು ಔಟ್ ಆದ ಚಪ್ಪಾಳೆ ಹಾಕ್ತಿರ್ಬೇಕು, ಅದು ಕುಡಿಯೋ ಸ್ಟೈಲ್ ಅದು, ಆ ಫುಲ್ ಎಂಜಾಯ್ಮೆಂಟ್ ಅದು. ಮೈಸೂರು ಪಾಕ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಮೈಸೂರು ಪಾಕ್ ಕುಡ್ದ ಲೆಕ್ಕನ. ಅದು ಕುಡಿಯೋ ತಿನ್ನೋದಕ್ಕೆ ಪದ್ಧತಿ ಇರ್ತದೆ. ಅಲ್ಲಿ ಭಾಗವತವನ್ನು ಆಸ್ವಾದನೆ ಮಾಡಿ ಇರ್ತಾರೆ, ಎಂಜಾಯ್ ಮಾಡಬೇಕಾದ್ರೆ. ಸಂಧ್ಯಾ ಒಂದು ಹೇಗೆ ಮಾಡ್ತಾರೆ ನೋಡ್ಬಿಟ್ಟು ದೇವತೆಗೆ ಓಡೋಗ್ಬಿಡ್ತಾರೆ, ಸಂಧ್ಯಾನ ಮಾಡಬೇಡ ಮಾರಾಯ ಅಂತ ಹೇಳ್ತಾರೆ. ಬೈಕೊಂಡು ಹೀಗೆ ಮಾಡ್ತಿರೋದು, ಎಲ್ಲೋ ಹಾಕ್ತಿರೋದು, ಏನೇನೋ ಮಾಡ್ತಿರೋದು, ಟಿ ವಿ ನೋಡ್ಬೇಕಾದ್ರೆ ಎಷ್ಟು ಬಾಗಿಲು ಬಾಯಿ ತೆಗೆದಿರ್ತೀರಲ್ಲ, ಆ ರೀತಿ ಸಂಧ್ಯಾನೆ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿ ಸಂಧ್ಯಾನೆ ಮಾಡಿ ದೇವ್ರು ಬಂದೇ ಬರ್ತಾನೆ, ಇದ್ರಿಗೆ ಗೊತ್ತಾಯ್ತಾ. ದೇವೋ ಯೋನಃ ಪ್ರಚೋದಯ. ನಾವು ಧರ್ಮ ಕಾರ್ಯ ಮಾಡೋದಿಲ್ಲ, ಮಾಡಿದರೆ ಪ್ಯಾಸಿವ್ ಆಗಿ ಮಾಡ್ತೇವೆ, ಬೈಕೊಂಡು ಮಾಡ್ತೇವೆ. ಯಾವ ದೇವ್ರ ಫಲ ಕೊಡ್ತಾರೆ ಅದಕ್ಕೆ? ಖುಷಿ ಇದು ಫಲ ಸಿಗಬಹುದು, ಸಣ್ಣ ಫಲ. ದೊಡ್ಡ ಫಲ ಸಿಗಬೇಕಾದ್ರೆ ಲೌಕಿಕದಲ್ಲಿ ಏನು ಉತ್ಸಾಹ ಇರುತ್ತೆ ಗೊತ್ತಾ ನಮಗೆ? ಅಷ್ಟು ಉತ್ಸಾಹ ಇದ್ದರೆ ದೇವ್ರ ಫಲ ಕೊಡ್ತಾನೆ. ಶುಕಮುನಿಗಳು ಬಂದಿದ್ದಾರೆ, ಬಾಯ್ ಆನಂದ ಪಡ್ತಾರೆ ಜನಗಳೆಲ್ಲ. ಸನಕಾದಿಗಳು ದೊಡ್ಡವರು, ರುದ್ರದೇವರೇ ಅವರೀಗ. ನಾರಗಿಂತ ಸನತ್ ಕುಮಾರ ದೊಡ್ಡವರು, ಅವರಿಗಿಂತ ಶುಕಾಚಾರ್ಯರು ದೊಡ್ಡವರು. ಅದೆಲ್ಲರೂ ಅವ್ರು ಬಂದ ತಕ್ಷಣ ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಈ ಶ್ಲೋಕ ಅಲ್ಲೂ ಬರುತ್ತೆ. ಭಾಗವತ ಶ್ಲೋಕ ಹೇಳ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವನಂ ತಾಪತ್ರಯೋನ್ಮೂಲನಂ. ವರ್ಣನೆ ಮಾಡ್ತಾ, ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದ್ಯವರುದ್ಧ ತೇತ್ರ ಕೃತಿಭಿ ಶುಶ್ರೂಷುಭಿಸ್ತಕ್ಷಣ. ಎಲ್ಲ ವರ್ಣನೆ ಮಾಡಿದಾಗ ಭಾರಿ ಸಂತೋಷವಾಯಿತು. ಶುಕಾಚಾರ್ಯ ಹೇಳ್ತಾರೆ, ಯೋಚನೆ ಮಾಡಬೇಡಿ, ಎಲ್ಲರಿಗೆ ಅನುಗ್ರಹ ಮಾಡ್ತಾನೆ. ಶುಕ ಪರೀಕ್ಷಿತ ರಾಜನಿಗೆ ಹೇಳಿದೆ ನಾನು, ಆತ ಸದ್ಗತಿ ಹೋದ, ಅಂಥ ವ್ಯಕ್ತಿ ಕೇಳೋದಕ್ಕೆ ಎಲ್ಲಿ ಸಿಗ್ತಾರೆ, ಎಲ್ಲ ಇಷ್ಟು ಜನಕ್ಕೆ ಹೇಳಿದ್ದೀರಿ. ಭಕ್ತಿ ಜ್ಞಾನಗಳಂತೂ ಪೂರ್ಣ ಪುಷ್ಟ ಆಗಿಬಿಟ್ಟಿದೆಯಂತೆ. ಭಕ್ತಿ ಜ್ಞಾನ ಉಕ್ಕಿ ಹರಿತಾ ಇದೆ. ಭಾಗವತ ಪುರಾಣ ಹೇಳಿದರೆ ನಾವು ಊಟ ಮಾಡಿದ್ರೆ ಎಷ್ಟು ಖುಷಿ ಬರುತ್ತಲ್ಲ, ಹಾಗೆ ಶಾಸ್ತ್ರ ಕೇಳಿದ ಖುಷಿ ಬರಬೇಕು ಅಂತ ಹೇಳ್ತಾರೆ. ಮನಸ್ಸಿಗೆ ಉಲ್ಲಾಸ ಬಂದರೆ ಅದು ಶಾಸ್ತ್ರ ಕೇಳಿದ ಎಫೆಕ್ಟ್ ಅದು. ಮನಸ್ಸಿಗೆ ಉಲ್ಲಾಸ ಬರಬೇಕು, ಅದೆಲ್ಲ ನಡೀತದೆ ಅಂತ ಹೇಳಿ ಇಂಥ ಪವಿತ್ರವಾದ ಭಾಗವತ. ಇದರ ಶ್ರವಣ ಅತ್ಯಂತ ತಾರಕ. ಇದಿಷ್ಟು ಪದ್ಮಪುರಾಣದ ಮಾತಾದರೆ ಶ್ರೀಮದ್ ಆಚಾರ್ಯ ಗರುಡ ಪುರಾಣದ ಮಾತನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಮಧ್ವಾಚಾರ್ಯ ಮಧ್ವಾಚಾರ್ಯರೇ, ಇವರು ಶುಕಮುನಿಗಳು, ಸುಖತೀರ್ಥರು, ಮಹಾನುಭಾವರು. ಭಾಗವತ ಏನೇನು ತಿಳ್ಕೊಂಡಿದ್ದೀರಿ? ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬೃಂಹಿತ ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ ಗ್ರಂಥೋ ಅಷ್ಟಾದಶ ಸಹಸ್ರ ಅಂತ ವರ್ಣನೆ ಮಾಡ್ತಾ ಶ್ರೀಮದ್ ಆಚಾರ್ಯ ಹೇಳಿದ ಮಾತು. ಇದು ಭಾಗವತ ಅಂದರೆ ಒಂದು ಗ್ರಂಥ ಅಲ್ಲ, ಬ್ರಹ್ಮಸೂತ್ರಗಳ ಭಾಷ್ಯ ಅದು. ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ, ಗಾಯತ್ರಿ ಮಂತ್ರಕ್ಕೆ ಭಾಷ್ಯ, ವೇದಗಳ ಸಾರ, ಪುರಾಣಗಳ ಸಾರ, ಐದು ವಿಧ ವೈಶಿಷ್ಟ್ಯ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಇವತ್ತು ಕೂಟ ಮಾಡಿರ್ತಾವೆ, ಎಷ್ಟು ಹೋಳಿರುತ್ತೆ ಬಿಡಿ ಅದರೊಳಗೆ ಆಟ. ವೆರೈಟಿ ವೆರೈ ಭಾಗವತ ಅಂದರೆ ಶಾಸ್ತ್ರಗಳ ಕೂಟ, ಅನೇಕ ಶಾಸ್ತ್ರ ಒಂದೇ ಕಡೆ ಸಿಗಬೇಕು ಅಂತ ಒಂದೇ ವಾರದೊಳಗೆ ಎಷ್ಟು ಕೇಳಿದಾಗತ್ತಲ್ಲ. ಸರಿ, ಇದನ್ನು ಯಾವಾಗ ಕೇಳಿದ್ರೆ ಭಾರಿ ಶ್ರೇಷ್ಠ ಅದು ಪ್ರಶ್ನೆ. ಮತ್ತೆ ಅವಾಗ ಹೇಳ್ತಾರೆ, ಎಲ್ಲ ಕಾಲಕ್ಕೂ ಶ್ರೇಷ್ಠ, ಅದು ದಿರದಲ್ಲಿ ಇವ ಇಲ್ಲ. ಭಾರಿ ಬೇರೆ ಬೇಕು ಅಂದರೆ ನಾಲ್ಕು ತಿಂಗಳು ಭಾರಿ ಶ್ರೇಷ್ಠ. ಯಾವ್ಯಾವುದೊಂದು ಹೇಳ್ತಾರೆ? ಭಾದ್ರಪದ, ಆಸ್ಬೀಜ, ಕಾರ್ತಿಕ, ಮಾರ್ಗಶಿರ, ನಾಲ್ಕು ತಿಂಗಳು ಭಾರಿ ಶ್ರೇಷ್ಠ. ಭಾದ್ರಪದ ಯಾಸಕ್ಕೆ ಶ್ರೇಷ್ಠ ಅಂದರೆ ಪರೀಕ್ಷಿತ ರಾಜ ಶುಕಮುನಿಗಳು ಹೇಳಿದ್ದೆ ಆ ಸಮಯದಲ್ಲಿ, ಅದಕ್ಕೆ ಅದು ಶ್ರೇಷ್ಠ. ಆಮೇಲೆ ಗೋಕರ್ಣ ಹೇಳಿದ್ದೆಲ್ಲ ಆಶ್ವೀಜ ಮಾಸದೊಳಗೆ, ಕಾರ್ತಿಕ ಮಾಸದಲ್ಲಿ ಸನಕಾದಿಗಳು ಹೇಳಿತ್ತು. ಆ ದೃಷ್ಟಿಯಿಂದ ಪ್ರತಿಯೊಂದು ಮಾಸದಲ್ಲೂ ಒಂದು ಮಹತ್ವ ಇದೆ. ಮತ್ತು ನವಮಿ ಶುರು ಮಾಡಿಸಿ ಹುಣ್ಣಿಮೆ ಮುಗಿಸೋದು ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಲೋಕದಲ್ಲಿ ಪ್ರಚಾರಕ್ಕೆ ಬಂದೇ ಇಲ್ಲ ಇವೆಲ್ಲ ಕೂಡ. ನವಮಿ ಶುರು ಮಾಡಿಸಿ ಹುಣ್ಣಿಮೆ ಮುಗಿಸಿ ಪ್ರತಿ ತಿಂಗಳಲ್ಲಿ ಆ ರೀತಿ ಮಾಡಿದರೆ ಇನ್ನೂ ಭಾರಿ ಶ್ರೇಷ್ಠ. ಭಾಗವತದ ಮಹಿಮೆಗೆ ಅದು ವಿಶಿಷ್ಟವಾದಂಥ ವರ್ಚಸ್ಸು ಕೊಡುತ್ತೆ ಅಂತ ಹೇಳ್ತಾರೆ. ಇದು ಮಾರ್ಗಶಿರ ಮಾಸ, ಅದು ಪುಣ್ಯ. ಮಾರ್ಗಶಿರ ಮಾಸದಲ್ಲಿ ಕೇಳಬೇಕು ಅಂತ ಹೇಳ್ತಾರಲ್ಲ, ಮಾರ್ಗಶಿರ ಮಾಸದಲ್ಲಿ ಆಗಿರೋದೊಂದು ಕೂಡಿಕೊಂಡು ಬಂದಿದೆ. ಇಂಥ ಭಾಗವತವನ್ನು ಸರಿಯಾಗಿ ಕೇಳಿದರೆ ಭಗವಂತ ಮೆಚ್ಚುತ್ತಾನೆ. ಭಾಗವತ ಒಂದು ಕೇಳಿದರೆ ಸಾಕಂತ ತಿಳ್ಕೊಂಡ್ಬಿಡಬೇಡಿ. ಸ್ವೀಟ್ ಒಂದು ಹಾಕಿ ತಿಂತಾ ಇರ್ತಾರೆ, ಇನ್ನೊಂದಂದ್ರೆ ಅದನ್ನು ಹಾಕ್ಸುತ್ತಾರೆ, ಬಿಡೋದಿಲ್ಲ. ಶಾಸ್ತ್ರ ಅಂದರೆ ಶಾಸ್ತ್ರನೇ, ಭಾಗವತ ಅಂದ್ರೇನು? ಭಗವಂತನ ಬಗ್ಗೆ ಹೇಳೋದೆಲ್ಲ ಭಾಗವತವೇ. ಸೊ ಮಹಾಭಾರತ, ರಾಮಾಯಣ ಎಲ್ಲ ಭಾಗವತನೇ. ಆಚಾರ ಸೊಡಮೂಲ ಗ್ರಂಥಗಳು ಭಾಗವತನೇ. ನ್ಯಾಯಸೂರಾದಿ ಗ್ರಂಥಗಳು ಭಾಗವತನೇ. ರಾಮಚಾರಿತ್ರ ಮಂಜರಿ ಭಾಗವತ, ಪ್ರಾತಃ ಸಂಕಲ್ಪ ಗತ್ಯನೂ ಭಾಗವತ, ವಾಯುಸ್ತುತಿಯೂ ಭಾಗವತ. ಆದ್ದರಿಂದ ದೇವರ ಮಹಿಮೆ ಹೇಳಿದರೆ ಭಾಗವತ ಆಗಿಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಭಗವಂತನಲ್ಲಿ ಭಕ್ತಿ ಬರಬೇಕು. ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಕೇಳಿದವನು ಭೋಜನ ಮಾಡಿದ ಮೇಲೆ ಖುಷಿಯಿಂದ ಹೇಳ್ತಾನಲ್ಲ, ಪ್ರವಚನ ಕೇಳಿದ ಮನಸ್ಸಿನಲ್ಲಿ ಉಲ್ಲಾಸ ಬಂದಿರಬೇಕು, ದೇವರಲ್ಲಿ ಭಕ್ತಿ ಬರಬೇಕು, ಹರಿರೇವ ಪರಹ ಅನ್ನೋ ಮಾತು ರಕ್ತಗತ ಆಗಬೇಕು, ಆಗ ಭಾಗವತದ ಸಿದ್ಧಿ ಆಗತ್ತೆ. ಇಂಥ ಭಾಗವತನ್ನು ಕೇಳಿದವರಿಗೆ, ಮೃತನಾದವರಿಗೆ ಸದ್ಗತಿ, ಹೇಳಿಸಿದವರಿಗೆ ಆ ಪುಣ್ಯ, ಇವರಿಗೆ ಮತ್ತೆ ಸದ್ಗತಿ. ಮಧ್ಯೆ ಮಧ್ಯೆ ಗೋದಾನಾದಿಗಳು ಅವೆಲ್ಲ ಮಾಡಿಕೊಂಡು ಜೀವನ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಪರಿಕಲ್ಪನೆಯೊಂದಿಗೆ ಭಾಗವತ ಪುರಾಣವನ್ನು ಮಹಾತ್ಮ್ಯವನ್ನು ಮುಕ್ತಾಯ ಮಾಡ್ತಾರೆ. ಇದು ಭಾಗವತದ ಪ್ರವಚನ ಅಲ್ಲ, ವಾರ ನಡೆದಿದ್ದು ಭಾಗವತ ಮಹಾತ್ಮ್ಯದ ಪ್ರವಚನವಾದ್ದರಿಂದ ಭಾಗವತ ಪ್ರವಚನ ಎಷ್ಟೋ ಸರ್ತಿ ಆಗಿದೆ. ಅದು ಭಾಗವತ ಮಹಾತ್ಮ ಪ್ರವಚನ ಮಾತ್ರ ಭಾರಿ ಕಡಿಮೆ ಸ್ಥಳದ ಮೇಲೆ ಆಗಿರೋದು. ಈ ಊರಲ್ಲಿ ಮಾತ್ರ ನನಗನ್ಸೋ ಮಟ್ಟಿಗೆ ನಾನು ಹೇಳಿರೋದು ಮೊದಲೇ ಸಲ, ಈ ಊರಲ್ಲಿ ಹೇಳಿರೋದು ಭಾಗವತ ಮಹಾತ್ಮ್ಯ ಮೊದಲೇ ಸಲ. ಬೇರೆ ಊರಲ್ಲಿ ಆಗಿದೆ, ಈ ಊರಲ್ಲಿ ಆಗಿರಲಿಲ್ಲ. ಇದಕ್ಕೊಂದು ಕಾರಣ, ನಮ್ಮ ಎನ್ ಎ ಭಾಸ್ಕರ್ ಅಂತೇಳಿ ಅವರು ವೈಶ್ಯರು, ಒಂದು ದಿವಸ ಪಾಠ ಪ್ರತಿನೂ ತಪ್ಪಿಸೋದಿಲ್ಲ. ಗಂಡ ಹೆಂಡತಿ ಮಕ್ಕ ಇನ್ನೇ ಸಂಸಾರನೇ ಊರು ಶುದ್ಧ ಏಕಾದಶಿ ಉಪವಾಸ ಎಲ್ಲದರಲ್ಲೂ ಭಾರಿ ನಿಷ್ಠೆ. ಅವರು ತಮ್ಮ ತಂದೆಯ ಸದ್ಗತಿಗೋಸ್ಕರವಾಗಿ ಈ ಒಂದು ವಾರ ಕಾಲ ಭಾಗವತ ಪುರಾಣ ಆಗಬೇಕು, ಅದು ವಿದ್ಯಾಪೀಠದಲ್ಲೇ ಆಗಬೇಕು, ಬಹಳ ವಿಶೇಷವಾದಂಥ ಹೇಳಿಲ್ಲ ಎಲ್ಲಿ ಪುರಾಣ ಹೇಳಿಸ್ಬೇಕು ಅಂತ ಹೇಳಿದ್ದಾರೆ. ಹರಿಗುರು ಸನ್ನಿಧಾನ ಆಗಬೇಕು ವಿದ್ಯಾಪೀಠ ಅಂತ ಹೇಳಿದರೆ, ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರ, ಶ್ರೀ ವಿಶ್ವೇಶ ತೀರ್ಥರ ದಿವ್ಯ ಒಂದು ಕಾರ್ಯಭ್ರಂಗ ಅಂತ ಹೇಳಿದರೆ ವಿದ್ಯಾಪೀಠ ಇದೆ. ಬೆಂಗಳೂರಿನಲ್ಲಿ ಫಸ್ಟ್ ಟೈಪ್ ವಿಶೇಷವಾದ ರೀತಿಯಲ್ಲಿ ವಿದ್ಯೆಯ ಹೊಸ ಕೇಂದ್ರವನ್ನು ಮಾಡಿ ಉಡುಪಿಯ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ವಿದ್ವಾಂಸರ ತಂಡವನ್ನೇ ತಯಾರು ಮಾಡ್ತಾ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಮಾಡಿರ್ತಕ್ಕಂಥ ಕಾರ್ಯ ಅತ್ಯದ್ಭುತವಾದ ಕಾರ್ಯ. ಅಂಥ ಪವಿತ್ರವಾದ ವೇದಿಕೆಯಲ್ಲಿ, ಗೂಢಬ್ರಹ್ಮ ವಿದ್ಯಾಪೀಠದ ಈ ವೇದಿಕೆಯಲ್ಲಿ ವಿದ್ಯಾಮಾನ್ಯ ತೀರ್ಥರು ಎಷ್ಟೋ ಸಲ ಇಲ್ಲಿ ಪ್ರವೇಶವನ್ನು ಮಾಡಿಸಿದ್ದಾರೆ. ಅಂಥ ದಿವ್ಯವಾದ ಪವಿತ್ರವಾದ ವೇದಿಕೆ ಇಲ್ಲಿ ಆಗಬೇಕು ಅಂತ ವ್ಯವಸ್ಥೆ ಮಾಡಿ ಅನೇಕ ತಿಂಗಳುಗಳ ಮುಂಚೆ ಇವರು ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಪುಣ್ಯ ಕಾರ್ಯ ಮಾಡಿದ್ದಕ್ಕೆ ಆ ಭಾಸ್ಕರ ದಂಪತಿಗಳಿಗೆ ವಿಶೇಷ ಅನುಗ್ರಹವನ್ನು ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವರ ತಂದೆಯವರ ಸದ್ಗತಿಗೋಸ್ಕರವಾಗಿ ಕೃಷ್ಣಾಮೃತ ಮಹಾನ ಪುಸ್ತಕ ಆಗೋಗ್ಬಿಟ್ಟಿದ್ದಾರೆ, ಪ್ರಕಾಶನದ್ದು ಅನೇಕ ಸಲ ಪ್ರಿಂಟ್ ಆಗಿಬಿಟ್ಟು ಅದನ್ನು ಪ್ರಕಾಶನ ಮಾಡಿಸಿದ್ದಾರೆ ಈ ಸಲ. ಅದು ಸಹ ಅವರ ಸೇವೆಯಾಗಿ ಮುಟ್ಲಿ ಅಂತ ಒಳ್ಳೆ ರೀತಿ ಮಾಡಿಸಿದ್ದಾರೆ. ಅವರು ಮೊದಲಿಂದ ಬಹಳ ನಿಸ್ಪೃಹರಾಗಿ ನಮ್ಮ ವೆಬ್ಸೈಟ್ ಎಲ್ಲ ನೋಡೋದೆಲ್ಲ ಅವರೇನೆ, ಮತ್ತೆ ವೆಬ್ಸೈಟ್ ನೋಡೋದು ಅನೇಕ ಸಂಪರ್ಕಕ್ಕೆಲ್ಲ ಭಾಸ್ಕರ್ ಒಳ್ಳೆ ರೀತಿಯಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಒಳ್ಳೆ ಭಕ್ತರು. ದೇವರ ಕಲ್ಯಾಣ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನೀವೆಲ್ಲ ಸಹ ಅಕಾಲಕ್ಕೆ ಶುರುವಾಗಿ ಅಕಾಲಕ್ಕೆ ಮುಗಿದ್ರು ಕೂಡ ನೀವು ಮಾತ್ರ ಸಕಾಲಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ಪಾಲ್ಗೊಂಡಿದ್ದೀರಿ. ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮುಖ್ಯವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸಮೇತ ಭಾಗವತ ಹೇಳೋದು ಅಂತ ಹೇಳಿದರೆ ನಮ್ಮ ಜೀವನ ದೊಡ್ಡ ಗುರಿ ಅಂದ್ರೆ ಅದು ಒಂದು ಆಚಾರ್ಯ ಅವತಾರ ಮಾಡಿ ಆಚಾರ ಭಾಗವತ ಶ್ರೇಷ್ಠ ಅಂತ ಹೇಳೋದಕ್ಕೆ ಆಚಾರ್ಯರು ಮಾಡಿದ ಕೆಲಸ ಅಷ್ಟು ಪುರಾಣ ಇರಬೇಕು, 18 ಮಹಾಪುರಾಣಗಳು, 18 ಉಪಪುರಾಣಗಳು, ಅದರಲ್ಲಿ ಭಾಷ್ಯದ ಒಂದಕ್ಕೇನೆ ಬರೆದಿದ್ದ ಆಚಾರ್ಯರು. ಶ್ರೀಮದ್ ಭಾಗವತ ತಾತ್ಪರ್ಯ ಬರೆಯೋ ಮೂಲಕವಾಗಿ ಅವ್ರ ಹಿರಿಮೆ ಎಷ್ಟು ಅಂತೇಳಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ತ್ರೀ ಭಾಗವತ ನಿರ್ಣಯ ಅಂತ ಅದ್ಭುತವಾದ ಗ್ರಂಥ ಭಾಗವತ ತಾತ್ಪರ್ಯ ನಿರ್ಣಯ. ಅದರ ಸಮೇತ ನಡೀತಕ್ಕಂಥ ಪ್ರವಚನಕ್ಕೆ ಭಾರಿ ಮಹತ್ವ ಇರುತ್ತದೆ. ನೂರಾರು ಪಾಠ ಪ್ರವಚನ, ಸಾವಿರಾರು ದಿವಸಗಳ ಕಾಲ ಜ್ಞಾನಕಾರ್ಯದ ಪವಿತ್ರವಾದ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಾ, ನಮ್ಮೊಂದು ಕಡೆ ಯಾವುದೇ ಭಾಗವತ ಪ್ರವಚನಕ್ಕೆ ಯತಿಗಳು ಬಹಳ ಮುಖ್ಯಾಧಿಕಾರಿಗಳು ಅಂತಿದೆ ನಮ್ಮ ಪುಣ್ಯ. ಒಬ್ಬ ಯತಿಗಳು ನಿತ್ಯ ಬಂದು ಕುತ್ಕೊಂಡ್ಬಿಟ್ಟು ಇದಕ್ಕೊಳ್ಳೆ ಶೋಭೆ ಕೊಟ್ಟು ಪೇಜಾವರ ಸ್ವಾಮಿಗಳವರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದವರು, ಪ್ರತಿನಿತ್ಯ ಬಂದು ಇಲ್ಲಿ ಉಪಸ್ಥಿತರಿದ್ದು ಮೌನದಿಂದ ಇದನ್ನು ಆಲಿಸಿದ್ದಾರೆ, ಅವರಿಂದ ನನ್ನ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳುತ್ತಾ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮ.